ದಾಸರ ಬಗ್ಗೆ ಒಂದೆರಡು ಮಾತುಗಳು ಅಲ್ಲಿ ಆ ಅಧಿಷ್ಠಾನದ ಬಗ್ಗೆ. ದಾಸರಿಗೆ ಸಾಷ್ಟಾಂಗ ಪ್ರಣಾಮಗಳು. ತುಂಬ ಜನಕ್ಕೆ ದಾಸರ ಪರಿಚಯ ಆಲ್ರೆಡಿ ಇದ್ದೇ ಇರುತ್ತೆ. ಸಂಜೀವ ಮೂರ್ತಿ ದಾಸರು ಅವರು ಜೀವ ಕರ್ತೃತ್ವ ವಿಚಾರ ಹಾಗೂ ಜೀವನ ದತ್ತ ಸ್ವಾತಂತ್ರ್ಯ ವಿಚಾರ ಹಾಗೂ ಕರ್ಮದ ವಿಚಾರ, ಕರ್ಮ ಅಂದ್ರೆ ಏನು ಅದರ ವಿಚಾರ, ಈ ಎಲ್ಲ ಸಬ್ಜೆಕ್ಟ್ಸ್ನಲ್ಲಿ ಹಾಗೂ ಭಾಗವತ ಮೇಲಾಗಿ ಹರಿಕಥಾಮೃತ ಸಾರ, ದಾಸರಲ್ಲಿ ದೀಕ್ಷೆ, ಇವೆಲ್ಲ ಸ್ಫುಟವಾಗಿ ಅವರ ಪ್ರವಚನಗಳಲ್ಲಿ ಕಂಡುಬರುತ್ತೆ. ಅವರ ಪ್ರವಚನ ಕೇಳಿದವರು ಈ ಎಲ್ಲ ವಿಷಯಗಳು ಅವರಿಗೆ ಮನವರಿಕೆ ಆಗೇ ಇರಬೇಕು. ದಾಸರು ಇವತ್ತು ನಮಗೆ ನಮ್ಮ ಫೋರಂ ಅದೇ ಏನು ಸ್ಟಾರ್ಟ್ ಮಾಡ್ಕೊಂಡಿದ್ದೀವಿ, ಅದರಲ್ಲಿ ನಮಗೆ ಏನು ಸಂಶಯಗಳು ಬಂದಿವೆ ಆ ಸಂಶಯಗಳನ್ನು ಪರಿಹಾರ ಮಾಡಲಿಕ್ಕಾಗಿ ತಾವು ಇವತ್ತು ಈ ವಿಷಯಗಳ ಬಗ್ಗೆ ಮಾತನಾಡಲಿದ್ದಾರೆ. ದಾಸರಿಗೆ ಒಂದು 8-10 ಪ್ರಶ್ನೆಗಳನ್ನು ನಾವು ಸಮರ್ಪಿಸಿದ್ದೇವೆ. ಜೀವ ಅಂದರೆ ಯಾರು, ಜಡ ಅಂದರೆ ಏನು, ಜೀವನಿಗೆ ಜಡನಿಗೆ ಭಗವಂತನಿಗೆ ಹೇಗೆ ಸಂಬಂಧ, ಬಿಂಬ ಅಂದರೆ ಏನು, ಆದಮೇಲೆ ಕರ್ತೃತ್ವ ಅಂದ್ರೇನು, ಸ್ವಾತಂತ್ರ್ಯ ಅಂದ್ರೇನು, ಅಸ್ವತಂತ್ರತ್ವ ಅಂದ್ರೇನು, ಇಂತಹ ಕೆಲವು ಪ್ರಶ್ನೆಗಳನ್ನು ದತ್ತ ಸ್ವಾತಂತ್ರ್ಯ ಸ್ವಗತ ಹಾಗೂ ಸರ್ವ ಸ್ವಾತಂತ್ರ್ಯಗಳ ವಿಶ್ಲೇಷಣೆ, ಈ ಎಲ್ಲ ವಿಷಯಗಳ ಬಗ್ಗೆ ದಾಸರಿಗೆ ನಾವು ಕೆಲವು ಪ್ರಶ್ನೆಗಳನ್ನು ಸಮರ್ಪಿಸಿದ್ದೇವೆ. ಅವರು ಸುಮಾರು 1.5-1.5 ಗಂಟೆ ಅವ್ರಿಗೆ ಅನುಕೂಲ ಎಷ್ಟೊತ್ತಾಗುತ್ತೋ ಅಷ್ಟೊತ್ತು ಮಾತಾಡಿ ಅವ್ರ ಪ್ರಮೇಯಗಳನ್ನು ಕವರ್ ಮಾಡ್ತಾರೆ. ಇವತ್ತು ಯಾವ್ಯಾವ ಪ್ರಮೇಯಗಳು ಕವರ್ ಆಗೋದಿಲ್ಲೋ, ಏನು ಹೆಚ್ಚಿನ ಪ್ರಶ್ನೆಗಳು ಹುಟ್ಕೊಳ್ಳುತ್ತೋ ಅವೆಲ್ಲವೂ ದಾಸರಿಗೆ ಮತ್ತೆ ನಾವು ತಿಳಿಸಿದಾದರೆ ಮತ್ತೆ ದಾಸರಿಗೆ ಯಾವತ್ತು ಅನುಕೂಲ ಆಗುತ್ತೋ ಅವತ್ತು ನಾವು ಮತ್ತೆ ಕಾನ್ಫರೆನ್ಸ್ನಲ್ಲಿ ದಾಸರ ಒಂದು ವಿಷಯಗಳನ್ನು ದಾಸರ ಒಂದು ಪ್ರವಚನವನ್ನು ಹೇಳಿ ಆ ಪ್ರವಚನದ ಮೂಲಕ ನಮ್ಮ ಸಂಶಯಗಳನ್ನು ಪರಿಹಾರ ಮಾಡಿಕೊಳ್ಳಬಹುದು. ಎಲ್ಲರೂ ತಮ್ಮ ಫೋನ್ಸ್ನ ಮ್ಯೂಟ್ ಮಾಡ್ಕೋಬೇಕಂತ ವಿನಂತಿ. ಯಾರು ಫೋನ್ಸ್ನ ಅನ್ಮ್ಯೂಟ್ ಮಾಡ್ಕೋಬಾರ್ದು, ಸೊ ಹಾಗಾಗಿ ಡಿಸ್ಟರ್ಬೆನ್ಸ್ ಬರೋದಿಲ್ಲ. ರೆಕಾರ್ಡಿಂಗ್ ಆಗ್ತಾ ಇದೆ. ಸೊ ದಾಸರು ಇವಾಗೆ ಪ್ರಾರಂಭ ಮಾಡಬೇಕಂತೇಳಿ ಅವರಲ್ಲಿ ವಿಜ್ಞಾಪನೆ. ಶ್ರೀಕೃಷ್ಣಾರ್ಪಣ.
ಜೀವನ ಲಕ್ಷಣ ಏನು? ಇಚ್ಛಾ ಜ್ಞಾನ ಕ್ರಿಯಾದಿಗಳು ಜೀವನ ನಿರ್ತಕ್ಕಂತಹ ಅದೇ ಜೀವನ ಲಕ್ಷಣ. ಇಚ್ಛಾ ಜ್ಞಾನ ಕ್ರಿಯಾದಿಗಳು ಇದು ಜೀವನದಲ್ಲಿ ಇದ್ದಾವೆ. ಜಡದಲ್ಲಿ ಕ್ರಿಯಾ ಒಂದು ಮುಂಚು ಇಚ್ಛಾ ಜ್ಞಾನ ಇಲ್ಲ, ಆಯ್ತಾ? ಹಾಗೆ ಇಚ್ಛಾ ಜ್ಞಾನ ಕ್ರಿಯಾದಿಗಳು ಜೀವನದಲ್ಲಿ ಇದ್ದಾವೆ ಅಂತಂದ್ರೆ ಆಗ ನಮ್ಮ ಸ್ವಾತಂತ್ರ್ಯ ಆಯ್ತಲ್ಲಿ. ಜಡದಲ್ಲಿ ಇಲ್ಲ, ಇಚ್ಛಾ ಜ್ಞಾನ ಇಲ್ಲ, ಜಡದಲ್ಲಿ ಕ್ರಿಯೆ ಕಂಡು ಬರ್ತಾ ಇದೆ. ಯಾಕೆ ಬಸ್ ಬಂತು, ರೈಲು ಬಂತು, ಅದು ಬಂತು, ಕಲ್ಲು ಬಿತ್ತು, ಇವೆಲ್ಲ ಹೇಳ್ತಾ ಇದೀವಿ, ಇವೆಲ್ಲ ಜಡ. ಆದ್ರೆ ಆ ಕ್ರಿಯೆ ಅಂತಕ್ಕಂತಹದ್ದೇನದೆ, ಆ ಕ್ರಿಯೆ ಯಾರ್ದು, ಅದು ಜಿಜ್ಞಾಸ, ಅದು ಜೀವನದಲ್ಲಿ ಉಂಟು. ಇಚ್ಛಾ ಜ್ಞಾನ ಕ್ರಿಯಾದಿಗಳು ಉಂಟು ಅಂದ್ರೆ ತನ್ನ ಇಚ್ಛೆಗೆ ಬಂದಂತೆ ಜ್ಞಾನ ತಿಳಿದುಕೊಂಡು ಕ್ರಿಯಾ ಮಾಡ್ತಕ್ಕಂತಹದ್ದು ಜೀವನ ಲಕ್ಷಣ. ಆದರೆ ಅದು ಸ್ವಾತಂತ್ರ್ಯ ಏನು ಜೀವನದು ಅಲ್ಲ ಅನ್ಬಿಟ್ಟು. ಜೀವನ ಸ್ವಾತಂತ್ರ್ಯ ಅಲ್ಲ. ಯಾಕೆ? ಗೀತಾ ತಾತ್ಪರ್ಯ ಹೇಳ್ತಾರೆ ಆಚಾರ್ಯರು, ಮನ್ಯತೆ ತತ್ವವಿತ್ ವಿಷ್ಣೋ ಗುಣ ಇಚ್ಛಾದ ಎಷ್ಟೆಯೇ ಸ್ವಾಮೀಗ. ಜೀವನ ರಕ್ಷಣೆ ಏನು ಅಂದ್ರೆ ಇಚ್ಛಾ ಜ್ಞಾನ ಕ್ರಿಯಾದಿಗಳು ಜೀವನದಲ್ಲಿ ಉಂಟು, ಜಡದಲ್ಲಿ ಇಲ್ಲ. ಅದೇ ಜೀವಕ್ಕೂ ಜಡಕ್ಕೂ ವ್ಯತ್ಯಾಸ ಅಂತಕ್ಕಂಥದ್ದು. ಆದ್ರೆ ಇಚ್ಛಾ ಜ್ಞಾನ ಕ್ರಿಯಾದಿಗಳು ಜೀವನದಲ್ಲಿ ಇದ್ದ ಜೀವನ ಲಕ್ಷಣ ಇಚ್ಛಾ ಜ್ಞಾನ ಕ್ರಿಯಾದಿಗಳು ಜೀವನದಲ್ಲಿ ಅವೇ ಅಂದುಕೊಳ್ಳೇನೆ ನಮ್ಮ ಸ್ವಾತಂತ್ರ್ಯ ಇಲ್ಲ. ಯಾಕೆ? ಅವ್ರು ಹೇಗಿದ್ದಾವೆ ಅಂದ್ರೆ ಜೀವ ಪ್ರತಿಬಿಂಬ ಪರಮಾತ್ಮ ಬಿಂಬ, ಬಿಂಬನ ಅನಂತಾನಂತ ಗುಣಗಳಲ್ಲಿ ಇಚ್ಛಾ ಜ್ಞಾನ ಕ್ರಿಯಾ ಎಂಬುದು ಭಗವಂತನ ಮೂರು ರೂಪಗಳು. ಆ ಮೂರು ರೂಪಗಳು ಪ್ರತಿಬಿಂಬನಲ್ಲಿ ಮೂಡಿದ್ದಾವೆ. ಇಚ್ಛಾ ಜ್ಞಾನ ಕ್ರಿಯಾಗಳು ಅಂತಕ್ಕಂಥದ್ದು ಕ್ರಿಯಾ ಮೂಡಿದ ಮೇಲೆ ಅದು ಅವನು ಸ್ವಾಧೀನವಲ್ಲ, ಸ್ವಾಧೀನ ಅಲ್ಲ. ಅವನು ಒಳಗೆ ನಿಂತ್ಕೊಂಡು ಪ್ರಕಟ ಮಾಡಿದ್ರೆ ಉಂಟು ದಹಿ ಬಿಂಬ ಕ್ರಿಯೆಯುವ ಕ್ರಿಯಾವಾನಿತಿ ಶಾಂತಿಲ ತತ್ವ. ದಹಿ ಬಿಂಬ ಕ್ರಿಯೆಯುವ ಕ್ರಿಯಾವಾನಿತಿ ಬಿಂಬಕ್ರಿಯೆ ಪ್ರತಿಬಿಂಬನಲ್ಲಿ ಕಂಡು ಬರ್ತದೆ. ಹಾಗೆ ಯದಾ ಸ್ನಾತಿ ತದಾ ಸ್ನಾತಿ, ಯದಾ ಭುಂಕ್ತೆ ತದಾ ಭುಂಕ್ತೆ, ಯದಾ ಗಚ್ಚತಿ ದೇವೇಶೋ ತದಾ ಗಚ್ಚತಿ ದೇಹಂಸೆ. ಏವಂ ಕರ್ತರಿ ದೇವೇಶೆ ಕರ್ತ ಅಹಮಿತಿ ಮನ್ಯತೆ, ಏನು ಸಂಸಾರತೆ ಜೀವೋ ದುಃಖಿ ಜನ್ಮಸು ಜನ್ಮಸು. ಈ ಶಾಂತಿಗಳ ತತ್ವ ವೇದದ ಮಾತಿದು. ಆದ್ದರಿಂದ ಇಚ್ಛಾಜ್ಞಾನ ಕ್ರಿಯಾದಿಗಳು ಇರುವುದೇ ಜೀವನ ಲಕ್ಷಣ. ಜಡದಲ್ಲಿ ಇಲ್ಲ, ಜಡದಲ್ಲಿ ಕ್ರಿಯೆ ಕಂಡು ಬರ್ತದೆ. ಹಾಗೆ ರೈಲು ಬಂತು, ಬಸ್ ಬಂತು ಅಂತ ಹೇಳ್ತೀವಿ ನಾವು. ಹಾಗಾದ್ರೆ ಸ್ವಾತಂತ್ರ್ಯ ಬಂತೇನದು ಇಲ್ಲ. ಯಾಕೆ? ಇಚ್ಛಾ ಜ್ಞಾನ ಅದರ ಅಧೀನವಿಲ್ಲ. ಅಲ್ಲಿ ಡ್ರೈವರ್ ನಡೆಸಿದಂತೆ ನಡೀತಾ ಇದೆ, ಈ ದೌಧರ್ ಇಲ್ಲೇ ಇಲ್ಲ. ಆದ್ರೆ ಜೀವನದಲ್ಲಿ ಇಚ್ಛಾ ಜ್ಞಾನಗಳು ಅವೆ, ಪರಮಾತ್ಮ ಅದನ್ನು ಮೂಡಿಸಿದ್ದಾನೆ. ಮೂಡಿಸಿದ್ದಾನೆ. ಮೂಡಿಸಿದ ಕೂಡಲೇ ನಮ್ಮ ಸ್ವಾತಂತ್ರ್ಯ ಅಂತ ತಿಳ್ಕೋಬಾರದು. ಅದಕ್ಕೆ ಆಚಾರ್ಯ ಅಂತಾರೆ, ಮನ್ಯತೆ ತತ್ವವಿತ್ ವಿಷ್ಣು ಗುಣ ಇಚ್ಛಾದ ಎಷ್ಟೇ ಸ್ವಾಭಾವಿಕೇಶು ದೇವಸ್ಯ ಕಾಮಾದೇಶು ಸದೈವಸು ಪ್ರೇರಕತ್ವೇನ ವರ್ತಂತೆ ಸ್ವಾತಂತ್ರ್ಯ ಮಮ ನ ಕ್ವಚಿತೆ ಇತಿ ಮತ್ವಾನ ಸತ್ಯಶ್ಯಾತ್ ಪ್ರೀತೋಶ್ಚ ಭವತಿ ಪ್ರಭು. ಗೀತಾ ತಾತ್ಪರ್ಯ ವಾಕ್ಯದ ಅವನು ಒಳಗೆ ನಿಂತ್ಕೊಂಡು ಪ್ರಕಟ ಮಾಡಿದ್ರೆ ಉಂಟು, ಇಂಡೋದ್ರೆ ಇಲ್ಲೇ ಇಲ್ಲ, ಇಂಡೋದ್ರೆ ಇಲ್ಲೇ ಇಲ್ಲ. ನಮ್ಮ ಅದೇನ್ ಕೂಡಲೇನೆ ಅದು ನಮ್ಮ ಸ್ವಾತಂತ್ರ್ಯ ಅಂತ ತಿಳ್ಕೋಬಾರ್ದು. ಹೇಗೆ ಅಂತಂದ್ರೆ, ಈಗ ಸಿನಿಮಾ ಶೂಟಿಂಗ್ ಆಗ್ತದೆ, ಒಂದು ಉದಾಹರಣೆ, ಲೌಕಿಕ ಉದಾಹರಣೆ. ಸಿನಿಮಾ ಶೂಟಿಂಗ್ ಆಗ್ತದೆ, ಶೂಟಿಂಗ್ ಆಗುವಾಗ ಅವರು ಆಡಿದ ಮಾತು, ಮಾಡಿದ ಹಾಡು, ಆಮೇಲೆ ನಟನೆ ಎಲ್ಲ ಹಿಡ್ಕೊಂಡಿರುತ್ತೆ ಕ್ಯಾಮರಾದು, ಆಮೇಲೆ ಪಿಕ್ಚರ್ನಲ್ಲಿ ಬಂದ್ಬಿಡ್ತದೆ. ಪಿಕ್ಚರ್ನಲ್ಲಿ ಬಂದ ಮೇಲೆ ಮತ್ತೆ ರಿಲೀಸ್ ಆಯಿತು, ಸಿನಿಮಾಕ್ಕೆ ಹೋದ್ರು ಎಲ್ಲರಿಗೂ ಒಂದು ರೀಲ್ ಕೊಟ್ಟು ಕೂಡಿಸ್ಬಿಟ್ಟು ಅವನು ಪ್ರಪರೇಟು ಎತ್ತಾದ್ರೂ ಸಿನಿಮಾ ಶುರು ಮಾಡಲಿಲ್ಲ. ಆಮೇಲೆ ಗಲಾಟೆ ಮಾಡಿದಾಗ, ನಾವು ನಿಮ್ಗೆ ದುಡ್ಡು ಕೊಟ್ಟಿದ್ದು ಇದಕ್ಕಲ್ಲ, ಪಿಕ್ಚರ್ನೊಳಗೆ ಅದೇ ಅದೇ ಅವನ ನಟನೆ ಅದೇ, ಅವನ ಹಾಡಿದ ಹಾಡದೇ, ಮಾಡಿದ ಮಾತದೇ, ಎಲ್ಲ ಅದೇ. ಆದರೆ ನಾವು ಒಬ್ರಿಗೂ ಕಾಣಿಸ್ತಾ ಇಲ್ಲ. ಯಾಕೆ ಕಾಣಿಸ್ತಾ ಇಲ್ಲ? ಅದನ್ನು ಒಂದು ಯಂತ್ರಕ್ಕೆ ಹಾಕಿ ಮತ್ತೆ ಕಾರ್ಬನ್ ಬಿಟ್ಟರೆ ಅದು ಪ್ರಕಟ ಆಗ್ತದೆ, ಇಲ್ಲಿ ಹೋದ್ರೆ ಇಲ್ಲೇ ಇಲ್ಲ. ಹಾಗೆ ಜೀವನದಲ್ಲಿ ಇಚ್ಛಾಜ್ಞಾನ ಕ್ರಿಯಾದಿಗಳು ಇದ್ದರೂ ಕೂಡ, ಪ್ರತಿಬಿಂಬನಾದ ಜೀವನದಲ್ಲಿ ಮೂಡಿದ್ದರೂ ಕೂಡ, ಭಗವಂತ ತಾನು ಒಳಗ ಪ್ರವೇಶ ಮಾಡಿ ಪ್ರಕಟ ಮಾಡಿದ್ರೆ ಉಂಟು, ಇಲ್ಲಿ ಹೋದ್ರೆ ಇಲ್ಲೇ ಇಲ್ಲ. ಅದನ್ನೇ ಧ್ರುವರಾಜ ಹೇಳಿದ್ದು, ಯೋಂತ ಪ್ರದಿಷ್ಠಮಾಂ ಪ್ರಸುಪ್ತಾಂ ಸಂಜೀವ ಎತ್ತೆಗಿರ ಶಕ್ತಿ ಧರಸ್ತಧಾಮ್ನ ಅನ್ಯಾಂ ಸಹಸ್ತಚರಣ ಶ್ರವಣತ್ವಗಾದಿ ಪ್ರಾಣಾನ್ನಮೋ ಭಗವತೆ. ಧ್ರುವರಾಜರು ಸ್ತೋತ್ರ ಮಾಡಬೇಕು ಅಂತ ಹೋದ್ರು ಬರಲಿಲ್ಲ. ಪರಮಾತ್ಮ ಯಾವಾಗ ಒಳಗ ಪ್ರವೇಶ ಮಾಡಿದ್ನೋ ಎಲ್ಲ ಇಂದ್ರಿಯರು ತಾವು ಹೆಚ್ಚದ್ದು. ಆಗ ನಮ್ದು ಅಷ್ಟೇ, ಇಚ್ಛಾಜ್ಞಾನ ಕ್ರಿಯಾದಿಗಳು ಜೀವನದಲ್ಲಿ ಇದ್ದಾವೆ, ಅದು ಜೀವನ ಲಕ್ಷಣದು. ಆದ್ದರಿಂದ ಇಚ್ಛಾಜ್ಞಾನ ಕ್ರಿಯಾದು ಅಂದರೆ ಹಾಗಾಗಿದ್ದ ಜಡದಲ್ಲಿ ಕ್ರಿಯೆ ಕಂಡು ಬರ್ತಾರೆ. ಯಾಕೆ? ಆ ಡ್ರೈವರ್ ಅಧೀನ. ರೈಲು ಬಂತು ಅಂದ್ರೆ ರೈಲು ಸ್ವತಂತ್ರ ಬಂತೇನು? ಇಲ್ಲ, ಒಬ್ಬ ಡ್ರೈವರ್ ಅಲ್ಲಿದ್ದು ತಾನದ ನಡೆಸ್ತಾ ಬಂತು. ಹಾಗೆ ಇಲ್ಲಿ ಜಡದಲ್ಲಿ ಅದೇ ಡ್ರೈವರು ಒಂದು ಗೋಡನನ್ನು ಕೂತ್ಕೊಂಡು ಯಾಕೆ ಓಡಿಸ್ಬಾರ್ದು ಅದನ್ನ? ಇಲ್ಲ, ಅದೇ ಡ್ರೈವರ್ ಎಂಜಿನ್ ಅಲ್ಲಿ ಕೂತ್ಕೊಂಡು ಅದನ್ನ ಸ್ಟಾರ್ಟ್ ಮಾಡಿ ಅದನ್ನ ನಡೆಸ್ತಾ, ಅದೇ ಡ್ರೈವರ್ ಒಂದು ಗೋಡನನ್ನು ಕೂತ್ಕೊಂಡು ಯಾಕೆ ಮಾಡಬಾರ್ದು? ಇಲ್ಲ, ಮತ್ತೆ ಇಲ್ಲ ಕೊಂತು ಒಂದು ಸುಸಜ್ಜಿತವಾದ ಯಂತ್ರ ಅದೇ ರೈಲು ಎಂಜಿನ್ ಒಳಗೆ ಒಂದು ಸುಸಜ್ಜಿತವಾದ ಯಂತ್ರ ಅದೇ, ಯಂತ್ರದಲ್ಲಿ ಶಕ್ತಿ ಅದೇ, ಆ ಶಕ್ತಿ ಅವನು ಪ್ರಕಟ ಮಾಡಲು ಉಂಟು, ಇಲ್ಲಿ ಹೋದ್ರಿಲ್ಲ. ಡ್ರೈವರ್ ಕೆಳಗೆ ಇಳಿದಿಬಿಟ್ಟ ಅಂದ್ರೆ ಎಂಜಿನ್ ನಿಂತು ಹೋಗ್ಬಿಡ್ತು, ಅವನ ಪ್ರಕಟ ಮಾಡಬೇಕು. ಹಾಗೆ ನಮ್ಮ ಭಗವಂತ ತಾನು ಒಳಗೆ ಡ್ರೈವರ್ ಇದ್ದಾಗಿದ್ದಾನೆ. ಜೀವನದಲ್ಲಿ ಇಚ್ಛಾಜ್ಞಾನ ಕ್ರಿಯಾದಿಗಳಿದ್ದರೂ ಕೂಡ ಅವನು ಪ್ರಕಟ ಮಾಡಿದ್ರೆ ಉಂಟು, ಹೋದ್ರೆ ಇಲ್ಲೇ ಇಲ್ಲ. ಅದಕ್ಕೋಸ್ಕರವಾಗಿ ಜೀವನಿಗೂ ಜಡಕ್ಕೂ ಇಷ್ಟೇ ವ್ಯತ್ಯಾಸ. ಅದಕ್ಕೆ ಜಡೇ ಅಕಾರಯಿತ್ವ ಜೀವೇ ಕಾರಯತಿ ಅಂತ. ಜಡದಲ್ಲಿ ತಾನು ಭಗವಂತ ಮಾಡಲ್ಲ, ಜೀವನಲ್ಲಿ ತಾನು ಮಾಡ್ತಾ ಇದ್ದಾನೆ. ಅದಕ್ಕೋಸ್ಕರವಾಗಿ ಜೀವಕ್ಕೂ ಜಡಕ್ಕೂ ಇಷ್ಟು ವ್ಯತ್ಯಾಸ. ಅವನು ಪ್ರಕಟ ಮಾಡಿದ್ರೆ ಉಂಟು, ಇದು ಹೋದ್ರೆ ಇಲ್ಲೇ ಇಲ್ಲ. ಆದರೆ ಭಗವಂತಂದೇ ಪ್ರಕಟ ಆದರೆ ಎಲ್ಲರಲ್ಲೂ ಒಂದೇ ರೀತಿ ಇರಬೇಕಲ್ಲ, ಎಲ್ಲರಲ್ಲಿ ಒಂದೇ ರೀತಿ ಇರಬೇಕಲ್ಲ. ಇಲ್ಲ, ಜೀವನ ಯೋಗ್ಯತಾ ಅಂತ ಹೇಳ್ತಾರೆ. ಅನಾದಿ ಯೋಗ್ಯತಾ ಜೀವನ ಏನಿರ್ತದೆ? ಕರ್ಮ ಯೋಗ್ಯತಾ ನಿಮಿತ್ತ ಮಾಡಿಕೊಂಡು ಅದನ್ನು ಪ್ರಕಟ ಮಾಡ್ತಾ ಹೋಗ್ತದೆ. ಒಂದೇ ಸಿನಿಮಾ ಥಿಯೇಟರ್ ಒಳಗೆ ಬೆಳಿಗ್ಗೆ ಒಂದು ಸಿನಿಮಾ ಹಾಕಿರ್ತಾರೆ, ಮಧ್ಯಾಹ್ನ ಒಂದು ಸಿನಿಮಾ ಹಾಕ್ತಾರೆ, ಸಾಯಂಕಾಲ ಒಂದು ಸಿನಿಮಾ ಹಾಕ್ತಾರೆ. ಯಾಕೆ ಹಾಕ್ತು ಅಂದ್ರೆ ಅದು ಥಿಯೇಟರ್ನ ದೋಷವಲ್ಲ, ಮತ್ತೆ ಯಾವ ಆ ಪ್ರೊಜೆಕ್ಟರ್ ಒಳಗೆ ಯಾವ ಪಿಕ್ಚರ್ ಹಾಕ್ತಾರೆ ಆ ಪಿಕ್ಚರ್ ಪ್ರಕಟ ಆಗ್ತದೆ ಅಷ್ಟೇ, ಬೇರೆ ಅಲ್ಲ ಆಗಲ್ಲ. ಹಾಗೆ ಜೀವನದಲ್ಲಿ ಕೂಡ ಅನಾದಿ ಕರ್ಮ ಯೋಗ್ಯತಾ ಅಂತಕ್ಕಂಥದ್ದಿತ್ತೆ. ಆ ಕರ್ಮ ನಿಮಿತ್ತವಾಗಿಕೊಂಡು ಯೋಗ್ಯತಾನುಸಾರವಾಗಿ ಭಗವಂತ ಪ್ರಕಟ ಮಾಡ್ತಾನೆ. ಭಗವಂತ ಈಗ ಯಾವುದೇ ಒಂದು ಯಂತ್ರ ಒಂದು ಕಾರ್ ಅಂತ ತಿಳ್ಕೊಂಡ್ಬಂತೆ, ಮ್ಯಾಕ್ಸಿಮಮ್ ಸ್ಪೀಡ್ ಇಷ್ಟು ಅಂತ ಹೇಳ್ತಿರ್ತಾನೆ. ಅದಕ್ಕಿಂತ ಜಾಸ್ತಿ ಮಾಡ್ಲಿಕ್ಕೆ ಆಗ್ತೇನು? ಆಗಲ್ಲ, ಯಾಕಾಗಲ್ಲ? ಅದು ಯೋಗ್ಯತೆನೆ ಅಷ್ಟು. ಆಗ ಪರಮಾತ್ಮನಷ್ಟೇನೆ, ಪ್ರತಿಯೊಬ್ಬ ಜೀವನಿಗೆ ಅವರ ಅನಾದಿ ಕರ್ಮ ನಿಮಿತ್ತ ಮಾಡಿಕೊಂಡು ಅವರ ಯೋಗ್ಯತಾನುಸಾರ ಪ್ರಕಟ ಮಾಡ್ತಾನೆ. ಒಂದೇ ವಿದ್ಯುತ್ ಶಕ್ತಿ ಹಿಡಿದ್ರು 100 ಕ್ಯಾಂಡಲ್ ಬಲ್ತಾನೆ, ಅಷ್ಟೇ ಬೆಳಕು 1000 ಕ್ಯಾಂಡಲ್, ಇನ್ನೂ ಜಾಸ್ತಿ 0 ಕ್ಯಾಂಡಲ್ ಬೆಳಕಿಲ್ಲೇ ಇಲ್ಲ. ಹಾಗೆ ಪರಮಾತ್ಮನಲ್ಲಿ ವೈಷಮ್ಯ ನೈರ್ಗುಣಾದಿ ದೋಷಗಳಿಲ್ಲ, ಇವರ ಯೋಗ್ಯತಾನುಸಾರ ಮಾಡ್ತಾನೆ. ಆದ್ದರಿಂದ ಜೀವಕ್ಕೂ ಜಡಕ್ಕೂ ಇಷ್ಟೇ ವ್ಯತ್ಯಾಸ. ಜಡದಲ್ಲಿ ದೇವರು ಮಾಡ್ತಾರೆ ಪ್ರಕಟ ಮಾಡಿ. ಯಾಕೆ? ಜಡದಲ್ಲಿ ಇಚ್ಛಾಜ್ಞಾನ ಕ್ರಿಯಾದಿಗಳು ಇಲ್ಲ. ಯಾಕೆ? ಭಗವಂತ ಅಲ್ಯಾಕೆ ಮೂಡಿಸಬಾರ್ದಾಗಿತ್ತು? ಚೇತನರಲ್ಲಿ ಇಚ್ಛಾಜ್ಞಾನ ಕ್ರಿಯಾದಿಗಳನ್ನ ತಾನು ಮೂಡಿಸ್ತಾ ಹಾಗೆ ಪ್ರತಿಬಿಂಬರಾಗಿ ಜಡದಲ್ಲಿ ಯಾಕೆ ಮೂಡಿಸಬಾರ್ದಾಗಿತ್ತು? ಒಂದು ಜಡದ ಲಕ್ಷಣವೇ ಅದು ಅಂತ. ನಾವು ಕನ್ನಡಿಯಲ್ಲಿ ನೋಡ್ಕೊಂಡು ಮುಖ ಕಾಣಿಸ್ತೇವೆ, ಬಂಡೆಯಲ್ಲಿ ಕಾಣಿಸ್ತೇವೆ, ನಮಗೆ ಕಾಣಿಸಲ್ಲ. ಯಾಕೆ? ಅದು ಲಕ್ಷಣವೇ ಅಂತದ್ದು. ಅದಕ್ಕೋಸ್ಕರವಾಗಿ ಯದ್ಯಪಿ ಪರಮಾತ್ಮ ಜಡದಲ್ಲೂ ಬಿಂಬನಾಗಿದ್ದಾನೆ, ಚೇತನರಲ್ಲೂ ಬಿಂಬನಾಗಿದ್ದಾನೆ, ಆದರೆ 3 ಗುಣಗಳನ್ನು ಚೇತನದಲ್ಲಿ ಮೂಡಿಸಿದ್ದಾನೆ, ಜಡದಲ್ಲಿ ತಾನು ಮೂಡಿಸಿಲ್ಲ. ಅಷ್ಟೇ ಇದು ಪ್ರಶ್ನೆ ಅಂತಕ್ಕಂಥದ್ದು. ಜೀವಕ್ಕೂ ಜಡಕ್ಕೂ ಇಷ್ಟೇ ವ್ಯತ್ಯಾಸ.
ಶಾಸ್ತ್ರಿ, ಜೀವನೇ ಜೀವನ ಕಡೆಯಿಂದ ಭಗವಂತ ಎಲ್ಲಾ ಕಾರ್ಯಗಳನ್ನು ತಾನು ಒಳಗ್ ನಿಂತು ಮಾಡಿಸೋದಾದ್ರೆ, ಈ ಶಾಸ್ತ್ರದಲ್ಲಿ ಹೇಳಿದ ವಿಧಿ ನಿಷೇಧಗಳು ಆದ್ಮೇಲೆ ಅದಕ್ಕೆ ಫಲಕ್ಕೆ ಒಂದು ಕರ್ಮ ಕಾರ್ಯ ನಡೆದ ಮೇಲೆ ಅದಕ್ಕೆ ಆಗೋ ಫಲಗಳು ಜೀವನಿಗೆ ಯಾಕೆ ಹತ್ಕೋಬೇಕು, ಅವು ಜಡಕ್ಕೆ ಯಾಕೆ ಹತ್ಕೊಳ್ಳೋದಿಲ್ಲ, ಮತ್ತೆ ಅದು ಪರಮಾತ್ಮಬಾರ್ದು?
ಪ್ರಕೃತಿ ಕ್ರಿಯಮಾಣಿ ಗುಣೈ ಕರ್ಮಾಣಿ ಸರ್ವಶಃ ಅಹಂಕಾರ ವಿಮೂಢಾತ್ಮ ಕರ್ತ ಅಹಮಿತಿ ಮನ್ಯತೆ. ಈ ತರ ವಾಕ್ಯ, ಈ ದೇಹದಲ್ಲಿ ಕ್ರಿಯೆ ಕಂಡು ಬರ್ತಾ ಇದೆ, ಕಂಡು ಬರ್ತಾ ಇದ್ರೆ ಅದನ್ನ ಎಲ್ಲಿಂದ, ಅದಕ್ಕೆಲ್ಲ ಪರಮಾತ್ಮ ಅನೇಕ ಕಾರಣಗಳು ಹೇಳಿದ್ದಾರೆ. ಇಷ್ಟೆಲ್ಲ ಇರುವಾಗ ಇನ್ನು ಜೀವ ನಾನು ಮಾಡ್ತೀನಿ ತಿಳ್ಕೊತೇನೆ, ಅದಕ್ಕೋಸ್ಕರ ಬಂಧಕವಾಗ್ತಾ ಇದೆ. ವಿಧಿ ನಿಷೇಧಗಳು ಏನು ಅಂತಂದ್ರೆ, ಸಾಮಾನ್ಯ ಟೀಕಾಚಾರ್ಯ ಹೇಳಿದ್ದಾರೆ ಪ್ರಮೇಯ ದೀಪಕಾದೊಳಗೆ, ವಿಧಿ ನಿಷೇಧಗಳು ಯಾರಿಗೆ, ಎಲ್ರಿಗಲ್ಲ ಅಂದ್ಬಿಟ್ಟಾರೆ. ವಿಧಿ ನಿಷೇಧಗಳು ವಿಜಯಾಸ ಹೇಳಿದರೆ ಇನ್ನವರಿಗೆಂತರೂ ವಿಧಿ ನಿಷೇಧಗಳು ಉಂದ್ರು. ವಿಷ್ಣು ರಹಸ್ಯದಲ್ಲಿ ಹೇಳ್ತಾ ಇದ್ದಾರೆ, ಕರ್ತವ್ಯಂ ಸತತಂ ವಿಷ್ಣು ವಿಸ್ಮರ್ತವ್ಯೋ ನ ಜಾತಿಸಿದೆ ಸರ್ವೇ ವಿಧಿ ನಿಷೇಧಾಸ್ಯು ಏತೆಯೋರೇವ ಕಿಂಕರಾಹ. ವಿಷ್ಣು ರಹಸ್ಯ ಮಾತು, ಪರಮಾತ್ಮನ ಸ್ಮರಣೆಯೇ ವಿಧಿ, ಅವನ ವಿಸ್ಮೃತಿಯೇ ನಿಷೇಧ. ಅವನ ಸ್ಮರಣೆಯೇ ವಿಧಿ, ಅವನನ್ನು ಮರೀತಕ್ಕಂಥದ್ದು ನಿಷೇಧ. ಅದಕ್ಕೋಸ್ಕರವಾಗಿ ಸೀರಿಸಿರ್ತಕ್ಕಂಥದ್ದು ಇನ್ನು ವಿಧಿ ನಿಷೇಧಗಳು ಅಂದರೆ ಒಂದು ಒಂದು ಉದಾಹರಣೆ ಟೀಕಾಚಾರ ಮಾತು ಪ್ರಮೇಯ ದೀಪಕವಾಗಿ, ವಿಧಿನಿಷೇಧಗಳು ಎಲ್ಲರಿಗಲ್ಲ, ಭಗವಂತನನ್ನು ಮರೆತಿರ್ತಕ್ಕಂಥವರಿಗೆ ಇವು ವಿಧಿ ನಿಷೇಧ. ಭಗವಂತನ ಚಿಂತನೆ ಇರ್ತಕ್ಕಂಥ ಎಲ್ಲ ವಿಧಿ ಅಂತ ಹೇಳ್ತು, ಎಲ್ಲ ವಿಧಿ. ಅದಕ್ಕೆ ಅವ್ರು ಹೇಳ್ತಾರೆ, ಒಂದು ಈ ಒಂದು ಪೀನಲ್ ಕೋಡ್ ಅದೇ, ಇಂಡಿಯನ್ ಪೀನಲ್ ಕೋಡ್ ಅದೇ. ಏನು ಹೇಳ್ತಾರೆ ಪೀನಲ್ ಕೋಡು, ಬಲೆ ಮಾಡಿದವನಿಗೆ ಮರಣ ದಂಡನೆ, ಕಳ್ಳತನ ಮಾಡಿದವನು ಕಾರಾಗೃಹ ಶಿಕ್ಷೆ, ವಂಚನೆ ಮಾಡಿದವನು ದಂಡ. ಹಾಗಾದ್ರೆ ಪೀನಲ್ ಕೋಡ್ ಅದೇ ಅಂತ ಪೊಲೀಸ್ನವ್ರು ಯಾರು ಬೇಕಾದ ತಗೊಂಡು ಹೋಗಿ ಗಲ್ಲಿ ಹಾಕ್ಯಾರೇನು, ಅಥವಾ ಯಾರು ಬೇಕಾದ ತಗೊಂಡು ಹೋಗಿ ಜೈಲಿಗೆ ಹಾಕ್ಯಾರೇನು, ಇಲ್ಲ. ಹಾಗಾದ್ರೆ ಯಾರಿಗೆ ಹಾಕಾರೆ, ಯಾರು ಅಪರಾಧ ಮಾಡಿರ್ತಾರೆ ಅವ್ರು ತಪ್ಪಿಸೋಬಾರ್ದು ಅಂತ ಪೀನಲ್ ಕೋಡ್ ಅದಕ್ಕೆ. ಈ ಇಂಡಿಯನ್ ಪೀನಲ್ ಕೋಡ್ ಕೋಟಿಗಟ್ಟಲೆ ಜನದಲ್ಲಿ ಒಂದು 10 ಜನ 100 ಜನಕ್ಕೂ ಅನ್ವಯಿಸ್ತಾರೆ ಪೀನಲ್ ಕೋಡ್. ಉಳ್ಕೆಯವರು ಪೀನಲ್ ಕೋಡ್ ಏನು ಅಂದ್ರೆ ಗೊತ್ತಿಲ್ಲ, ಯಾಕೆ ಅವರು ಅಪರಾಧ ಮಾಡಿಲ್ಲ. ಅಪರಾಧ ಮಾಡಿಲ್ಲವಾದ್ರಿಂದ ಪೀನಲ್ ಕೋಡ್ ಇದ್ರೂ ಅವ್ರಿಗೆ ಅದೇನು ಸಂಬಂಧವಿಲ್ಲ. ಹಾಗೆ ನಮ್ಮಲ್ಲಿ ಕೂಡ ಪೀನಲ್ ಕೋಡ್ ಇದು ಯಾವುದು ವಿಧಿ ನಿಷೇಧ ಅಂತಕ್ಕಂಥದ್ದು. ಮತ್ತೆ ಪೀನಲ್ ಕೋಡ್ ಏನ್ ಹೇಳ್ತಾ ಇದೆ, ಅದ ಟೀಕಾಚಾರ್ಯ ಹೇಳ್ತೇನೆ, ಇದು ಅಪರಾಧಿಗಳು ಯಾರಿಲ್ಲಿ ಅಂದ್ರೆ, ಪರಮೇಶ್ವರ ಕೃಪಾಸು ಕ್ರಿಯಾಸು ಸ್ವಚ್ಛ ಸ್ವಾತಂತ್ರ್ಯ ಮನ್ಯಮಾನಸ ಅಪರಾಧನೋ ವಿಧಿ ಬಂಧ ದಂಡ ಲಕ್ಷ್ಯ ಪ್ರಣಯ ದೀಪಾಯ್ತು ಗೀತಾಕ್ಕೆ. ಇಲ್ಲಿ ಅಪರಾಧಿಗಳ ಅಲ್ಲಿ ಕೊಲೆ ಮಾಡಿದವನು ಕಳ್ತನ ಮಾಡಿದವನು ಅಪರಾಧಿಯವನು ಕ್ರಿಮಿನಲ್. ಇಲ್ಲಿ ಯಾರು ಅಂತಂದ್ರೆ, ಪರಮೇಶ್ವರ ಕೃಪಾಸು ಕ್ರಿಯಾಸು ಸ್ವಚ್ಛ ಸ್ವಾತಂತ್ರ್ಯ ಮನ್ಯಮಾನಸ, ಭಗವಂತನೇ ಎಲ್ಲರೂ ನಿಂತು ಕರ್ಮ ಮಾಡ್ತಾ ಇದ್ರೆ ಅದನ್ನ ನಾನು ಮಾಡ್ತೀನಿ ಯಾರು ತಿಳ್ಕೊತ, ದೇಹಾರ ಕ್ರಿಮಿನಲ್ಸ್ ಅಂತ ಟೀಕಾಚಾರ. ಅವರೆಲ್ಲ ಕ್ರಿಮಿನಲ್ಸ್, ಅವರು ಅಪರಾಧಿಗಳು, ಅವ್ರಿಗೆ ಶಿಕ್ಷೆ ಕೊಡೋದಕ್ಕೋಸ್ಕರ ವಿಧಿ ನಿಷೇಧಗಳು ಅಷ್ಟೇ ಹೊತ್ತು ನಮಗೆ ಅಲ್ಲೇ ಅಲ್ಲ. ಅದಕ್ಕೆ ಭಾಗವತ ಏಕಾಸಕ್ತಂಗ ಹೇಳ್ತಾರೆ, ಕಾಯೇನ ವಾಚ ಮನಸೇಂದ್ರಿಯರ್ವ ಬುದ್ಧಾತ್ಮನಾವ ಅನುಸೃತ ಸ್ವಭಾವಂ ಕರೋತಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣ ಏಚಿ ಸಮರ್ಥ ಏತತೆ. ಭಾಗವತ ಗೀತಾ ಭಾಗವತ ವಾಕ್ಯ ಏಕಾಸಕ್ತಂಗ, ಪರಮಾತ್ಮನೇ ಎಲ್ಲೋನು ಕರೋತಿ ಅಂತ ಹೇಳ್ತಾ ಇದ್ದಾರೆ ಭಾಗವತದಲ್ಲಿ. ಜೀವನ ಪ್ರತಿಯೊಬ್ಬ ಜೀವರಾಶಿಯಲ್ಲಿ ನಿಂತ್ಕೊಂಡು ಅವನ ಅನಾದ ಕರ್ಮ ಗುಣ ಸ್ವಭಾವ ನಿಮಿತ್ತ ಮಾಡ್ಕೊಂಡು ತಾನು ಮಾಡ್ತಾ ಇದ್ದಾನೆ. ತಾನು ಮಾಡ್ತಾ ಇದ್ರೆ ಅದನ್ನು ನಾನು ಮಾಡ್ತೀನಿ ಅಂತ ತಿಳ್ಕೊತಾ ಇದ್ದಾನೆ ಜೀವ. ಏನಾಗಿದೆ ಅಂತಂದ್ರೆ, ಜೀವನಿಗೆ ಅವಿದ್ಯೆ ಯಾವ ದಂಡದಿಂದ ಈ ಜಡದೇಹದಲ್ಲಿ ಆಗ್ತಕ್ಕಂಥದ್ದು ನಂದು ಅಂತ ತಿಳ್ಕೊತಾರೆ ಜೀವ. ಯಾತಕ್ಕೆ ಸಂಬಂಧ ಆಗ್ತದೆ, ನಾನು ಮಾಡ್ತೀನಿ ಒಂದಿದ್ದರಿಂದ ಸಂಬಂಧ, ನಾನು ಮಾಡಲ್ಲ ಅಂತಂದ್ರೆ ನಮ್ಮ ಸಂಬಂಧ ಇಲ್ಲೇ ಇಲ್ಲ. ಈತ ಭಾಗವತ ವಾಕ್ಯ ಹೇಳ್ತಾರೆ ತಾತ್ಪರ್ಯದವ್ರಿಗೆ ಯಾವ್ದು ಅಂತಂದ್ರೆ, ಸಯೇ ವಚಮಯಿ ಸ್ಥಿತ್ವ ನಿಂದ್ಯ ನಿಂದ್ಯಂ ಕರೋ ತ್ಯಜ ನಮೇ ದೋಷೋ ನಚಗುಣ ಕರ್ತೃತ್ವಭಾವ ಸ್ಫುಟಂ ಅಂತ ಆಚಾರ ಏಕಾಶ ತಾತ್ಪರ್ಯ ವಾಕ್ಯ. ಸಯೇ ವಚ ಮಯಿ ಸ್ಥಿತ್ವ ನಿಂದ್ಯ ಅನಿಂದ್ಯಂ ಕರೋತಿ ಅಜಹನ್. ಅವನೇ ನನ್ನೊಳಗೆ ನಿಂತ್ಕೊಂಡು ನಿಂದ ಕರ್ಮಗಳನ್ನ ಅನಿಂದ ಕರ್ಮಗಳನ್ನ ಎರಡೂ ಮಾಡ್ತಾ ಇದ್ದಾನೆ ಭಗವಂತ. ನಿಂದ ಕರ್ಮದ ದೋಷವೂ ನನಗಿಲ್ಲ, ಅನಿಂದ ಕರ್ಮದ ಗುಣವೂ ಇಲ್ಲ ನನಗೆ. ಯಾಕೆ? ನನ್ನಲ್ಲಿ ಕರ್ತೃತ್ವ ಇಲ್ಲ, ನನ್ನಲ್ಲಿ ಕರ್ತೃತ್ವ ಇಲ್ಲವಾದ್ದರಿಂದ ಅದು ಎರಡೂ ದೋಷ ಇಲ್ಲ. ಹಾಗಾದ್ರೆ ಜೀವನದಲ್ಲಿ ಕರ್ತೃತ್ವ ಅದೇ ಅಂತ ಹೇಳ್ತಾರಲ್ಲ ಅಂದ್ರೆ, ಜೀವನದಲ್ಲಿ ಕರ್ತೃತ್ವ, ಕರ್ತೃತ್ವ ಅಂದ್ರೆ ಮೊದಲು ನಾವು ತಪ್ಪು ತಿಳ್ಕೊಂಡಿವಿ. ಟೀಕಾಚಾರ ಏನ್ ಹೇಳ್ತಾರೆ ಕರ್ತೃತ್ವ ಅಂತಕ್ಕಂಥದ್ದು ಅಂತಂದ್ರೆ, ಇಚ್ಛಾಜ್ಞಾನ ಸ್ವಾಯತ್ತೆಯಿಂದ ಮಾಡ್ತಕ್ಕಂಥದ್ದು ಕರ್ತೃತ್ವ ಅಂದ್ರೆ. ಕರ್ತೃತ್ವ ಅಂದ್ರೆ ಏನು, ಓಡಾಡೋದು ಮಾತನಾಡೋದು ಊಟ ಮಾಡೋದು ಅಲ್ಲ ಕರ್ತೃತ್ವ ಅಂತಕ್ಕಂಥದ್ದು. ನನ್ನ ಇಚ್ಛೆಗೆ ಬಂದಂತೆ ಮಾಡ್ತಕ್ಕಂಥ ಕ್ರಿಯೆಗೆ ಕರ್ತೃತ್ವ, ಅದೇನು ಭಗವಂತನ ಒಬ್ಬನಲ್ಲೇ ಆ ಕರ್ತೃತ್ವ ಅಂತಕ್ಕಂಥದ್ದು. ಆ ಕರ್ತೃತ್ವ ಅಂತಕ್ಕಂಥದ್ದಿರೋದು ಭಗವಂತನ ಒಬ್ಬನಲ್ಲೇ ಹೊತ್ತು ಇನ್ಯಾರ್ಯಾರಲ್ಲೂ ಇಲ್ಲ. ಅದಕ್ಕೆ ನಾನು ತೋರಿಸಿ ಕರ್ತ ನಾನು ತೋರಿಸಿ ಭೋಗ್ತಾ ಅಂದ್ರು ಟೀಕಾಚಾರ. ಭಗವಂತ ಜಗತ್ತಿನಲ್ಲಿ ಭಗವಂತನ ಬಿಟ್ಟು ಅನ್ಯ ಕರ್ತನಿಲ್ಲ, ಅನ್ಯ ಭೋಗ್ತನಿಲ್ಲ ಅಂದ್ರು. ಅದಕ್ಕೋಸ್ಕರವಾಗಿ ಈ ರೀತಿ ಇರ್ತಕ್ಕಂತಹ ಪರಮಾತ್ಮನೇ ನಮ್ಮಲ್ಲಿ ನಿಂತ್ಕೊಂಡು ತಾನು ಮಾಡ್ತಾ ಇದ್ರೆ ಅದನ್ನು ಅಜ್ಞಾನದಿಂದ ನಾನು ಮಾಡ್ತೀನಿ ಅಂತ ತಿಳ್ಕೊತೀವಾದ್ರಿಂದ ಸರಿ. ಅದಕ್ಕೆ ಈ ಸುಧಾವಾಕ್ಯದಲ್ಲಿ ಬುದ್ಧೀಂದ್ರಿಯ ಶರೀರ ವಿಷಯ ರೂಪಸ್ಥಂತಹ ಈಶ್ವರವಶಃ ಅಪಿ ಅವಿದ್ಯಾವಶಃ ಆತ್ಮೀಯತೆಯ ಅಧ್ಯಸ್ಸಂತೆ. ಇವೆಲ್ಲ ಈಶ್ವರವಶ ನಮ್ಮ ಇಚ್ಛಾ ಜ್ಞಾನ ಕ್ರಿಯಾದಿ ಬುದ್ಧಿ ಇಂದ್ರಿಯ ಶರೀರ ಎಲ್ಲ ಪರಮಾತ್ಮನ ಅಧೀನ. ಆ ಇದ್ರೂ ಕೂಡ ಜೀವ ಏನ್ ತಿಳ್ಕೊಂತಾರೆ, ಅವಿದ್ಯೆಯಿಂದ ಇದೆಲ್ಲ ನಂದು ಅಂತ ತಿಳ್ಕೊತಾನೆ. ಅವಿದ್ಯೆ ಇರೋದ್ರಿಂದ ಇದೆಲ್ಲ ನಂದು ಅಂತ ತಿಳ್ಕೊತಾ ಇದ್ದಾನೆ. ಅದಕ್ಕೆ ಜೀವನಿಗೆ ಬದ್ಧಕವಾಗ್ತಾನೆ. ಹಾಗೆ ಅಂತಂದ್ರೆ ಈ ಸ್ವಪ್ನವಿಷ್ಟ ಮಿತ್ರಾದೇವತೆ ಮನಸ್ಸೆಯೋ ಪ್ರದರ್ಶಯತಿ ಅಂದ್ರೆ ಆಚಾರ. ಇದು ಸ್ಥಿತಿ ಕಾಲದೆಲ್ಲ ಸ್ವಪ್ನ ಅಂದ್ರೆ ನಮ್ಗೆ ಮೂರವಸ್ಥೆ, ಜನ ಮನಸ್ಸಿನಿಂದ ಮೂರವಸ್ಥೆ, ಜಾಗೃತ ಅವಸ್ಥೆ, ಸ್ವಪ್ನಾವಸ್ಥೆ, ಸುಷುಪ್ತಾವಸ್ಥೆ. ಈಗ ನಾವೆಲ್ಲ ಎದ್ದಿದ್ದೇವೆ, ಜಾಗೃತ ಅವಸ್ಥೆಯಲ್ಲಿ ಇದ್ದೇವೆ, ಇಲ್ಲ ಇಂದ್ರಿಯಗಳು ಬುದ್ಧ ಮನಸ್ಸು ಕ್ರಿಯೆ ಮಾಡ್ತಾವೆ. ಆದರೆ ಸ್ವಪ್ನಾವಸ್ಥೆಯಲ್ಲಿ ಮನಸ್ಸು ಮಾತ್ರ ಕೆಲಸ ಮಾಡ್ತಿ, ಇಂದ್ರಿಯಗಳು ಕೆಲಸ ಮಾಡಲ್ಲ. ಸ್ವಪ್ನಾವಸ್ಥೆಯಲ್ಲಿ ಮನಸ್ಸು ಮಾತ್ರ ಕೆಲಸ ಮಾಡ್ತೆ, ಇಂದ್ರಿಯಗಳು ಕೆಲಸ ಮಾಡಲ್ಲ. ಆದರೆ ಜಾಗೃತ ಅವಸ್ಥೆಯಲ್ಲಿ ಮನಸ್ಸು ಇಂದ್ರಿಯ ಎರಡೂ ಕೆಲಸ ಮಾಡ್ತವೆ. ಇನ್ನು ಸ್ವಪ್ನ ನಿದ್ರಾವಸ್ಥೆಯಲ್ಲಿ ಇಂದ್ರಿಯಗಳು ಕೆಲಸ ಮಾಡಲ್ಲ, ಮನಸ್ಸು ಕೆಲಸ ಮಾಡ್ತವೆ. ಈಗ ನಮ್ಮ ಸ್ವಪ್ನದಲ್ಲಿ ನಾವು ರಾತ್ರಿ ಮಲಗಿದ್ವಿ, ಒಂದು ಹುಲಿ ಬಂತು, ಮೇಲೆ ಮಿತ್ತು, ಪರಿಸ್ತು, ಮೈ ತುಂಬಾ ಗಾಯ ಆಯ್ತು, ರಕ್ತ, ಓಹೋ ಹುಲಿ ನಾನು ತಿಂದೇ ಬಿಡ್ತೀನಿ ತಿಳ್ಕೊಂಡ್ಬಿಟ್ಟಿದ್ವಿ. ಯಾಕೆ ನಮ್ಮದೇ ಒಂದು ದೇಹವನ್ನು ಕೊಟ್ಟಿರ್ತಾನೆ ದೇವರಲ್ಲಿ. ಸ್ವಪ್ನದಲ್ಲಿ ಹೇಳ್ತಾ ಇದ್ದಾನೆ, ಮನೋಗತ ಸಂಸ್ಕಾರ ಸ್ವೇಚ್ಛರ ಪರಮೇಶ್ವರ ಪ್ರದರ್ಶಿಸಿ ಜೀವಾಯ ಸಸ್ವಪ್ನ ಇತಿ ಗೀಯತೆ ಅಂತ ಆಚಾರ್ಯ ವಾಕ್ಯ. ಸ್ವಪ್ನ ಅಂದ್ರೆ ಏನು? ನಮ್ಮ ಮನಸ್ಸಲ್ಲಿ ಇರ್ತಕ್ಕಂತಹ ಅನೇಕ ವಾಸನಾಭು, ಆ ವಾಸನಾ ರೂಪವಾಗಿರ್ತಕ್ಕಂತಹದ್ದನ್ನ ಅದನ್ನು ಸ್ವಪ್ನದಲ್ಲಿ ನಮ್ಗೆ ತೋರಿಸ, ಅದಕ್ಕೆ ಸ್ವಪ್ನ ಅಂತ ಹೇಳಿ. ಅದೇ ರೀತಿಯ ನಮ್ಮ ವಾಸನೆ ತಕ್ಕಂತೆ ಸ್ವಪ್ನದಲ್ಲಿ ತೋರಿಸ್ತಾ ಇರ್ಬೇಕಾದ್ರೆ ಕುದಿ ನನ್ ತಿಂತೆ ಅಂತ ತಿಳ್ಕೊಂಡ್ಬಿಟ್ಟಿರ್ತೀನಿ. ಆದ್ರೆ ಸ್ವಪ್ನ ಮರೆಯಾದ ಕೂಡಲೇ ಸದ್ಯ ಈ ಸ್ವಪ್ನಪ್ಪ ಅಂತೀವಿ, ಸ್ವಪ್ನ ಅಂತೀವಿ. ಆದ್ರೆ ಸ್ವಪ್ನ ಮಿಥ್ಯೇನು ಅಲ್ಲ, ಮಿಚ್ಚ ಅಲ್ಲ. ಅದಕ್ಕೊಂದು ಕಾರಣವೇ, ಸ್ವಪ್ನ ತೋರಿಸ್ಲಿಕ್ಕೆ ಒಂದು ಕಾರಣವೇ ನಮ್ಮ ವಾಸನ ಅಂತಕ್ಕಂಥದ್ದು. ಹಾಗೂ ಮಿಚ್ಚ ಅಂದ್ರೆ ಯಾವ ಕಾಲಕ್ಕೂ ಇಲ್ಲದೆ ಇರೋದು ಮಿಚ್ಚ. ಸ್ವಪ್ನವನ್ನು ಸುಮ್ಮನೆ ತೋರಿಸಲ್ಲ ದೇವರು, ನಮ್ಮ ಮನೋಗತಾಂಶ ಸಂಸ್ಕಾರಂ ಸ್ವೇಚ್ಛೆಯ ಪರಮೇಶ್ವರ ಪ್ರದರ್ಶಿ ಜೀವಾಯ ಸ್ವಪ್ನ ಆಚಾರ ವಾಕ್ಯ ವಾಕ್ಯದ ಮಾತು. ಅದಕ್ಕೋಸ್ಕರವಾಗಿ ಈ ರೀತಿ ತೋರಿಸ್ತಾ ಇದ್ದಾನೆ. ಆದ್ರಿಂದ ಆಗ ಸ್ವಪ್ನ ಬಿಡಪ್ಪ, ಹುಲಿ ಇಲ್ಲ, ನಮ್ಮ ಮೈ ನೋಡ್ತಿರ್ತೀವಿ, ಹುಲಿನೂ ಇಲ್ಲ, ರಕ್ತನೂ ಇಲ್ಲ ಅಂತ ತಿಳ್ಕೊಂಡು. ಹಾಗೆ ಈ ಜೀವನ ಸ್ವರೂಪ ದೇಹದ ವಿವಿಕ್ಷ ಅಂತ ಮೂರು ಅವಸ್ಥೆ ಉಂಟು. ಅದು ಅಸುರುದ್ಯಾವಸ್ಥೆಯಲ್ಲಿ ನಿದ್ರಾವಸ್ಥೆ, ಸುಷುಪ್ತಾವಸ್ಥೆ, ಅಲ್ಲಿ ಇಂದ್ರಿಯಗಳು ಕೆಲಸ ಮಾಡಲ್ಲ, ಮನಸ್ಸು ಕೆಲಸ ಮಾಡಲ್ಲ. ತಮ್ಮ ಸ್ಥಿತಿಗೆ ತಂದ ಮೇಲೆ ದೇವರು, ಆಗ ಇದೆಲ್ಲ ಸ್ವಪ್ನ. ನಾವು ಸೃಷ್ಟಿಗೆ ಬಂದ ಮೇಲೆ ಲಿಂಗ ದೇಹ ಭಂಗ ಆಗೋರಿಗೆ ಇದೆಲ್ಲ ಸ್ವಪ್ನ ಅಂತ ಹೇಳಿ, ಎಲ್ಲ ಸ್ವಪ್ನ ಅಂತ ಹೇಳಿದ್ದಾರೆ. ಅದಕ್ಕೋಸ್ಕರವಾಗಿ ಈ ಸ್ವಪ್ನದಲ್ಲಿ ತೋರಿಸ್ತಾ ಇದ್ದಾನೆ ದೇವ್. ಸ್ವಪ್ನದಲ್ಲಿ ಯಾವುದು ಮನೋಗತ, ಅಲ್ಲಿ ಮಾನಸಿಕ ಸಂಸ್ಕಾರ, ಇದು ನಮ್ಮ ಅನಾದಿ ಕರ್ಮ. ಅನಾದಿ ಕರ್ಮ ನಿಮಿತ್ತ ಮಾಡಿಕೊಂಡು ತಾನು ತೋರಿಸ್ತಾ ಇದ್ದಾನೆ, ತೋರಿಸ್ತಾ. ಅದಕ್ಕೆ ಸ್ವಪ್ನದಲ್ಲಿ ಈ ಜೀವನ ವಿವಿಚ್ಛಾದಿಂದ ಇದೆಲ್ಲ ಸ್ಥಿತಿ ಕಾಲ ಎಲ್ಲ ಸ್ವಪ್ನ. ಈ ದೇಹಕ್ಕೆ ತೋರಿಸ್ತಾ ಇದ್ದಾನೆ ದೇವರು, ನಮ್ಮ ಅನಾದಿ ಕರ್ಮ ನಿಮಿತ್ತ ಮಾಡ್ಕೊಂಡು ದೇಹಕ್ಕೆ ತೋರಿಸ್ತಾ ಇದ್ದಾನೆ. ಈ ದೇಹವನ್ನೇ ತಂದು ಅಂತ ತಿಳ್ಕೊಬೇಕು, ನಾನೇನ್ ತಿಳ್ಕೊತಾ ಇದ್ದೀನಿ. ಅದಕ್ಕೋಸ್ಕರವಾಗಿ ಇದು ಸ್ವಪ್ನದಂತೆ ಈ ಜಡ ದೇಹಕ್ಕೆ ಅನುಭವ ಆದೇ ಹೊರತನು ಸ್ವರೂಪ ದೇಹಕ್ಕೆ ಅನುಭವ ಇಲ್ಲ. ದೇಹಾನುಭವಿ ಜೀವ ಸ್ವರೂಪಾನುಭವಿ ನಚ. ಸ್ವರೂಪಾನುಭವ ಏನಿದ್ರು ಮೋಕ್ಷದಲ್ಲಿ ಅಷ್ಟೇ ಹೊರತನು, ಆ ಮೋಕ್ಷದಲ್ಲಿ ಅಥವಾ ತಮಸ್ನಲ್ಲಿ. ಇಲ್ಲಿ ಆಗ್ತಕ್ಕಂತಹ ಈ ದೇಹಕ್ಕನ್ನು ಆಗ್ತಾ ಇರೋದನ್ನ ನೋಡಿ ಅವನು ಮನಸ್ಸು ದುಃಖವಾಗ್ತಾನೆ. ಅಷ್ಟೇ, ದೇಹಕ್ಕೆ ಬಾಧೆ ಇಲ್ಲ, ದೇಹಕ್ಕೆ ಅನುಭವ ಹೇಗೆ ಅಂದ್ರೆ, ಒಂದು ದೊಡ್ಡ ಮನೆ ಇದೆ, ಒಂದು ನೂರಾರು ಕೊಠಡಿ ಇದ್ದಾವೆ, ಒಬ್ಬ ಶ್ರೀಮಂತ, ಒಂದು ಕೊಠಡಿ ಇರೋದು ಕೂತಿದ್ದಾನೆ, ಭೂಕಂಪ ಆಯ್ತು, ಒಂದು 20-30 ರೂಮ್ ಬಿದ್ದೋದು. ಆದ್ರೆ ಇವನಿಗೇನಾಗಿಲ್ಲ, ಇವನು ದೇಹಕ್ಕೆ ಏನೂ ಆಗಿಲ್ಲ. ಯಾಕೆ ಇವನು ಕೂತು ರೂಮ್ ಭದ್ರದೆ, ಆದ್ರೆ ಇವನ್ ಮನಸ್ಸಿಗೆ ದುಃಖವಾಗಿ, ಯಾಕೆ ನನ್ನ ರೂಮ್ ಬಿದ್ದೋದು. ಅಷ್ಟೇ, ನಮ್ದು ಹಾಗೇನೆ ಈ ಜೀವನಿಗೆ, ಇದರಿಂದ ಏನೋ ಅವನು ನಿತ್ಯನಾಗಿದ್ದಾನೆ, ನಿರ್ವಿಕಾರನಾಗಿದ್ದಾನೆ, ಏನೂ ಇಲ್ಲ ಅವನಿಗೆ. ಅವಿದ್ಯೆ ವಶದಿಂದ ಈ ದೇಹ ತನ್ನದಲ್ಲೇ ಹೋದ್ರು ತನ್ನದು ಅಂತ ತಿಳ್ಕೊಂಡು ಇದನ್ನು ಸ್ವಪ್ನದಲ್ಲಿ ನೋಡಿ ನಾನೇ ಅನುಭವಿಸ್ತೀನಿ ತಿಳ್ಕೊತಾರೆ. ಆದ್ರಿಂದ ಇಲ್ಲಿ ಲೇಪಾನುಭವಿ ಜೀವ ಸ್ವರೂಪ ಅನುಭವಿನ ಚ ಭಾಗವತ್ ತಾತ್ಪರ್ಯ ಇವಕ್ಕೆ ಜೀವನಿಗೆ ಲೇಪಾನುಭವ ಅದೇ ಹೊತ್ತನು ಸ್ವರೂಪದ ಅನುಭವ ಅಂತಕ್ಕಂಥದ್ದು ಇಲ್ಲೇ ಇಲ್ಲ. ಅದಕ್ಕೋಸ್ಕರವಾಗಿ ನಾವು ಮೊದಲು ತಿಳ್ಕೋಬೇಕಾದ್ದೇನು, ಈ ಜೀವನಿಗೂ ದೇಹಕ್ಕೂ ಸಂಬಂಧವೇ ಇಲ್ಲ, ಜೀವನಿಗೂ ದೇಹಕ್ಕೂ ಸಂಬಂಧವೇ ಇಲ್ಲ. ಅದರಿಂದ ಸಂಪೂರ್ಣ ವಿಲಕ್ಷಣನಾಗಿದ್ದಾನೆ, ಭಿನ್ನನಾಗಿದ್ದಾನೆ. ಆದರೆ ಅವಿದ್ಯೆಯ ವಶದಿಂದ ದೇಹ ತಂದಲ್ವೇ ಹೋದ್ರು ಇಡೀ ದೇಹ ತಂದು ಅಂತ ತಿಳ್ಕೊತಾ ಇದ್ದಾನೆ ಜೀವ. ತಿಳ್ಕೊಂಡ್ಬಿಟ್ಟು ಈ ದೇಹಕ್ಕಾಗೋದನ್ನು ನೋಡ್ಬಿಟ್ಟು ಮನಸ್ಸಿಗೆ ದುಃಖ ಪಡ್ತಾ ಇದೆ. ಅದಕ್ಕೋಸ್ಕರವಾಗಿ ಜೀವನ ಸ್ವರೂಪ ಅನುಭವ ಅಂತಕ್ಕಂತಹದ್ದು ಇಲ್ಲೇ ಇಲ್ಲ. ಈ ದೇಹ ಅವಿದ್ಯೆ ಆವರಣದಿಂದ ದೇಹ ತನ್ನದಲ್ಲಿ, ಅದಕ್ಕೆ ಯೇಸು ಕಾಯಂಗಾಳ ಕಳೆದು 84 ಲಕ್ಷ ಜೀವ ರಾಶಿಯನ್ನು ದಾಟಿ ಬಂದ ಈ ಶರೀರ ತಾನಲ್ಲ, ತನ್ನದಲ್ಲ, ಆಸೆ ತರವಲ್ಲ, ಮುಂದೆ ಬಾಗೋದಲ್ಲ. ಅದಕ್ಕೆ ದಾಸರ ಹೇಳುತ್ತೆ. ಅದಕ್ಕೋಸ್ಕರವಾಗಿ ಅದಕ್ಕೆ ಜಗನ್ನಾಥ ದಾಸರು ತನುವೆ ನಾನೆಂಬುವನು ಸತಿಸುತ ಮನೆಧನಾದಿಗಳೆನ್ನದೆಂಬುವ ಜುನದಿ ಮೊದಲಾದುರುಕಗಳು ಸತ್ಯಿತ್ತವೆಂಬುವನು ಅನಲ ಲೋಹಾದಿ ಪ್ರತೀಕಾರ್ಚನೆಯ ದೇವರ ಪೂಜೆ ಸುಜನರ ಮನುಜ ರಹುದೆಂಬುವನು ಗೋಖರ ನೆನಪ ಬದರಿಂದ. ಅದಕ್ಕೋಸ್ಕರವಾಗಿ ಎಲ್ಲ ಅವಿದ್ಯ ಆವರಣದಿಂದ ತನ್ನಲ್ಲಿಲ್ವೇ ಇದ್ದ ಇಚ್ಛಾಜ್ಞಾನ ಕ್ರಿಯಾದರೂ ತನ್ನದು ಅಂತ ತಿಳ್ಕೊತಾ ಇದ್ದಾನೆ. ತಿಳ್ಕೊಂಡು ಅವನಿಗೆ ಸಂಬಂಧವೇ ಇಲ್ಲ. ಇನ್ನೂ ಒಂದು ಉದಾಹರಣೆ ಕೊಡಬೇಕು ಅಂದ್ರೆ, ಈಗ ಈ ಬ್ಯಾಂಕ್ ಕ್ಯಾಶಿಯರ್ ಇರ್ತಾರೆ, ಕ್ಯಾಶಿಯರ್ ಇರ್ತಾನೆ, 10:30 to 2:30 ಲಕ್ಷಗಟ್ಟಲೆ ದುಡ್ಡು ಅವನ ಹತ್ತಿರ ಇರ್ತದೆ. ಆ ಲಕ್ಷಗಟ್ಟಲೆ ದುಡ್ಡು ಅವನ ಧನಿ ಅಂತೀವೋ ಏನು ಅನ್ಬೇಕು ನಾವು? ಧನಿ ಅಂಬಾಗಿಲ್ಲ. ಯಾಕೆ? ದುಡ್ಡು ಅದೇ, ಆದ್ರೆ ಅವನ ಅದ್ರ ಮೇಲೆ ಯಾವ ಸ್ವಾಮಿತ್ವ ಇಲ್ಲ. ಆದ್ರೆ ಜೀವನದಲ್ಲೂ ವಿಚಾರಜ್ಞಾನ ಕ್ರಿಯಾಗಳು ಅವೇ ಇಲ್ಲ ಅಂಬಲ್ಲ, ಇಲ್ಲ ಅಂದ್ಬಿಟ್ರೆ ಜನ ಅಂತ ಒಪ್ಪಿಕೋಬೇಕಾಗ್ತದೆ. ಅದಕ್ಕೋಸ್ಕರವಾಗಿ ಜೀವನದಲ್ಲಿ ಇದ್ದ ಇದ್ರೂ ಕೂಡ ಇವನ ಅಧೀನ ಒಂದೂ ಇಲ್ಲ. ಅವನ ಪ್ರಕಟ ಮಾಡಿದ್ರೆ ಉಂಟು, ಇಲ್ಲಿ ಹೌದು ಇಲ್ಲೇ ಇಲ್ಲ. ಅದಕ್ಕೋಸ್ಕರವಾಗಿ ಈ ರೀತಿ ಇರುವಾಗ ಇವ್ಯಾವೂ ನನ್ನದಲ್ಲ, ಈ ದೇಹಕ್ಕೆ ಅದರ ಕರ್ಮಾನುಸಾರವೂ ಅದು ದೇವರು ಕೊಡ್ತಾ ಇದ್ದಾನೆ ಅಷ್ಟೇ ಹೊತ್ತು, ಇದೊಂದು ನನಗೆ ಸಂಬಂಧವಿದೆ. ಅದಕ್ಕೆ ನಾವು ಮನೆಯೋ ಮನುಷ್ಯಾನಾಂ ಕಾರಣ ಬಂದ ಮೋಕ್ಷಯೋಗ, ನಾವು ಮನಸ್ಸನ್ನು ತಿದ್ದಬೇಕು ಅಂತಾರೆ. ನಾವು ಮನಸ್ಸನ್ನು ತಿದ್ದಬೇಕಾಗಿದ್ದಾವು, ನಾವು ದೇಹವನ್ನು ತಿದ್ದಲಿಕ್ಕೆ ಹೋಗ್ತಾ ಇದ್ದೀವಿ. ದೇಹ ಮನಸ್ಸು ಅದಕ್ಕೆ ಮುಸುರೆ ತೊಳೆಯಬೇಕು, ಮನಸ್ಸಿನ ಮುಸುರೆ ತೊಳೆಯಬೇಕು ಅಂತ ಹೇಳುವ ಪುರಂದಾಸನು. ಮನಸ್ಸಿನ ಮುಸುರೆ, ಮನಸ್ಸಿನ ಮುಸುರೆ ಏನು? ಮನಸ್ಸಿನ ಮುಸುರೆ ಏನು ಅಂದ್ರೆ, ಈ ದೇಹ ತಂದಲ್ಲ, ಈ ಇಂದ್ರಿಯಗಳು ತಂದಲ್ಲ, ಅದಕ್ಕಾಗ್ತಕ್ಕಂತಹದ್ದು ಇವನು ಸಂಬಂಧವಿಲ್ಲ. ಆದರೂ ಕೂಡ ಇಡೀ ದೇಹ ನನ್ನದು ಒಂಬ ಅಭಿಮಾನ ಕೊಟ್ಟಂತೀವಿ. ಯಾಕೆ? ಅವಿದ್ಯೆ ಆವರಣದಿಂದ. ಇವನು ಯದ್ಯಪಿ ಅವನು ತಾನು ಚಿದಾನಂದಾತ್ಮಕನಾಗಿದ್ದರೂ ಕೂಡ ಸಾತ್ವಿಕ ಜೀವ, ಆದ್ರೆ ಆ ಅವಿದ್ಯ ಆವರಣ ಇರೋದ್ರಿಂದ ಈಗ ಒಂದು ನಾವು ಬಿಳಿ ಗಾಜಿನ ನೋಡಿದ್ರೆ ಚೆನ್ನಾಗಿ ಕಾಣಿಸ್ತೇವೆ, ಒಂದು ಭೂತಂದ್ರೆ ಲೆನ್ಸ್ ನ ನೋಡಿದ್ರೆ ಅಕರಾಳು ವಿಕರಾಳು ಕಾಣಿಸ್ತಿರ್ತದೆ. ಯಾಕೆ? ಅದು ಉಪಾಧಿಯ ದೋಷ, ಅದು ವಸ್ತುವಿನ ದೋಷವಲ್ಲ, ಉಪಾಧಿಯ ದೋಷ. ಹಾಗೆ ಈ ದೇಹದ ಮೇಲೆ ಇರ್ತಕ್ಕಂತಹ ಲಿಂಗದೇಹಾದಿಗಳು, ಅವನ ಇಚ್ಛಾವರಣ, ಜೀವಾದ ಇಚ್ಛಾಧಿಕ, ಪರಮಾಚ್ಛಾದಿಕ, ಅನಿರುದ್ಧ, ಇವೆಲ್ಲ ಆವರಣಗಳು ಇರೋದ್ರಿಂದ ಇಷ್ಟು ಆವರಣ ಜಲ ಮನಸ್ಸಿಂದ ಹೋಗುವಾಗ ಅದು ಅಲ್ಲಿ ರಿಫ್ರಾಕ್ಷನ್ ಆಗೋಗ್ತದೆ. ಜಲ ಮನಸ್ಸು ಏನು ಗ್ರಹಣ ಮಾಡ್ತದೆ ಅದನ್ನ ಮಾತ್ರ ನಿಮ್ಮ ಮನಸ್ಸಿಗೆ ಸಬ್ಮಿಟ್ ಮಾಡ್ತಾರೆ. ಈ ಕಾಲದಲ್ಲಿ ಒಂದು ಏನಾಗಿದೆ ಅಂದ್ರೆ, ಈ ಜಡ ಇಂದ್ರಿಯಗಳಿಗೂ ಸ್ವರೂಪಿಯಿಂದ ಇರೋ ಸಂಪರ್ಕ ಕೊಟ್ಟಿಲ್ಲ ದೇವರು. ಸ್ಥಿತಿ ಕಾಲದಲ್ಲಿ ಏನಿದೆ, ಸೃಷ್ಟಿ ಕಾಲದಲ್ಲಿ ಈ ಜಡ ದೇಹದ ಇಂದ್ರಿಯಗಳಿಗೆ ಸ್ವರೂಪ ದೇಹದಲ್ಲಿ ಇಂದ್ರಿಯ ಇದ್ದ ಪಂಚ ಜ್ಞಾನೇಂದ್ರಿಯ ಪಂಚಕರ್ಮೇಂದ್ರಿಯ ಅದಕ್ಕೆ ಸಂಪರ್ಕ ಕೊಟ್ಟಿಲ್ಲ. ಈ ಜಡ ಮನಸ್ಸಿಗೆ ಚಿನ್ ಮನಸ್ಸಿಗೆ ಮಾತ್ರ ಸಂಪರ್ಕ ಕೊಟ್ಟಾನೆ ಅಷ್ಟೇ. ಹಾಗೆ ನಾವು ಹಿಂದೆ ಫೋನ್ ಮಾಡಬೇಕಾದ್ರೆ ಟೆಲಿಫೋನ್ ಎಕ್ಸ್ಚೇಂಜ್ ಫೋನ್ ಮಾಡ್ತಿದ್ವಿ, ಅವನು ಅಲ್ಲಿಂದ ಆ ಊರಿಗೆ ಮಾಡಬೇಕು, ಆ ಎಷ್ಟರಿಂದ ಆ ಮನಿ ಮಾಡಬೇಕು, ಆಮೇಲೆ ನಮಗೂ ಅವ್ರಿಗೂ ಕನೆಕ್ಷನ್ ಮಧ್ಯೆ ಇಲ್ಲೋದ್ರಿ ಇಲ್ಲ. ಹಾಗೆ ದೇವರು ಈ ಕಾಲದಲ್ಲಿ ನಮ್ಮ ಇಂದ್ರಿಯಗಳ ಸಂಪರ್ಕ ಕೊಟ್ಟಿಲ್ಲ, ಜಡ ಮನಸ್ಸಿಗೆ ಚಿನ್ ಮನಸ್ಸಿಗೆ ಸಂಪರ್ಕ ಕೊಟ್ಟಿದ್ದ. ಆ ಜಡ ಮನಸ್ಸು ಏನು ತಿಳ್ಕೊಂಡ್ಬಿಡುತ್ತೆ ಅದನ್ನೇ ಸಬ್ಮಿಟ್ ಮಾಡ್ತಾ ಹೋಗ್ತದೆ ಚಿನ್ ಮನಸ್ಸು, ಚಿನ್ ಮನಸ್ಸು ಹಾಗೆ ತಿಳ್ಕೊಂಬಿಡ್ತದೆ. ಅದಕ್ಕೋಸ್ಕರ ನಾವು ಮೊದಲು ಮಾಡಬೇಕಾದದ್ದೇನು, ಜಡ ಮನಸ್ಸನ್ನು ತಿದ್ದಬೇಕು, ಜಡ ದೇಹವನ್ನು ತಿದ್ದಲಿಕ್ಕೆ ಹೋಗ್ತಕ್ಕಂಥದ್ದಲ್ಲ. ಅದಕ್ಕೆ ದಾಸಾಹಿತ್ಯ ಆಗಲಿ, ಯಾವ ಭಗವದ್ಗೀತ ಆಗಲಿ, ಎಲ್ಲ ಹೊರಟೋದು ಮನಸ್ಸನ್ನು ತಿದ್ದಬೇಕು ಅಂತ. ಅದಕ್ಕೆ ಮನೆಯೇವ ಮನುಷ್ಯಾನಾಂ ಕಾರಣ ಬಂದ ಮೋಕ್ಷ. ಆ ಮನಸ್ಸು ಏನ್ ತಿದ್ಬೇಕು ನಾವು ಅಷ್ಟೇ. ಅದಕ್ಕೆ ಆಚಾರ ಅಂತ ಭಾಗವತಾಪ್ಯದಲ್ಲಿ, ದಯೇ ವಚ ಮಯುಸ್ತಿತ್ವ ನಿಂದ್ಯ ನಿಂದ್ಯಂ ಕರೋತ್ಯಜ ನಮೇ ದೋಷೋ ನಚ ಗುಣ ಕರ್ತೃತ್ವ ಅಭಾವತ ಸ್ಫುಟಂಬಂದ ಆಚಾರ. ಅವನೇ ನನ್ನೊಳಗೆ ನಿಂತ್ಕೊಂಡು ನಿಂದ ಕರ್ಮ ಅನಿಂದ ಕರ್ಮ ಎರಡೂ ಮಾಡ್ತಾ ಇದ್ದೀನಿ ಜಡದೇಹದಲ್ಲಿ ನಿಂತ್ಕೊಂಡು ಮಾಡ್ತಾ ಇರೋವಾಗ ಅನ್ನ, ಆ ನಿಂದ ಕರ್ಮದ ದೋಷವೂ ನನಗಿಲ್ಲ, ಅನಿಂದ ಯಾಕೆ ನನ್ನಲ್ಲಿ ನಾನು ಮಾಡಿಲ್ಲ, ನಾನು ಮಾಡಿಲ್ಲವಾದ್ರಿಂದ ಅವನೇ ಮಾಡ್ತಾ ಇದ್ದಾನಾದ್ರಿಂದ ನನಗೊಂದು ದೋಷವಿಲ್ಲ. ಇದು ಮನಸ್ಸಿನ ತಿದ್ದಬೇಕಾದ ಈ ದೇಹದಿಂದ ಏನೇ ಆದರೂ ಕೂಡ ಅವನೇ ನನ್ನನ್ನು ನಿಂತ್ಕೊಂಡು ಮಾಡ್ತಾ ಇದ್ದ. ಇದು ಬಿಂಬಕ್ರಿಯಾ, ಬಿಂಬಕ್ರಿಯಾ ಕೂಡ ನನ್ನ ಕರ್ಮ ಕ್ಷಯಕ್ಕೋಸ್ಕರ ಪರಮಾತ್ಮ ಮಾಡ್ತಾ ಇದ್ದಾನೆ. ಸ್ವಾಮಿ ಇದು ನಿನ್ನ ಪೂಜಾ, ಈ ಅನುಸಂಧಾನ ಬರ್ಬೇಕು. ಅಹಂ ಕರಿಷ್ಯ ಅಂತ ಹೇಳ್ಬಿಡ್ತೀವಿ, ಯಾವುದೇ ಕರ್ಮ ಅಹಂ ಕರಿಷ್ಯ ಅಂತ ಹೇಳಿಕೊಳ್ಳನೆ, ಅಹಂ ಅಂತಕ್ಕಂಥವ್ ನಾನಲ್ಲ ಸ್ವಾಮಿ, ಅಹೇಯತ್ವಾ ಅಹಂ, ನೀನು ಹೊರಗೆ ನಿಂತ್ಕೊಂಡು ಮಾಡ್ತಾ ಇದ್ದಿ, ಇದು ನಿನ್ನ ಪೂಜಾ ಅಂಬ ತಕ್ಷಣ ಅನುಸಂಧಾನಕ್ಕೆ ಬರ್ಬೇಕು. ನಾವು ಅನುಸಂಧಾನಕ್ಕೆ ಬಂದ್ಬಿಟ್ರೆ ಆ ಕರ್ಮ ಲೇಪಾಗಲ್ಲ. ಮನಸ್ಸು ಈ ರೀತಿ ತೋರಬೇಕಷ್ಟೇ ಹೊರತು ಇನ್ಯಾವುದೇ ರೀತಿಯಲ್ಲಿ ಮನಸ್ಸು ನಮ್ಮದೆಲ್ಲ ಈಗ ಉಪದೇಶ ಇರ್ತಕ್ಕಂಥದ್ದೆಲ್ಲ ಮನಸ್ಸಿನ ತೊಳಿಲಿಕ್ಕೆ ಇಲ್ಲೇ ಇಲ್ಲ, ದೇಹವನ್ನು ತೊಳಿಲಿಕ್ಕೆ ಹೋಗ್ತಾರೆ. ಅದಕ್ಕೆ ಅದಕ್ಕೆಂದು ಹುತ್ತ ಬರೆದರೆ ಹಾವು ಸಾಯುವುದೆಂದು ವಾಲ್ಮೀಕಿ ಕಥಾನ ಭಾಗವತದಲ್ಲಿ ಉಂಟು. ಒಂದು ಹುತ್ತವನ್ನು ಬರೆದೇ ಒಳಗೆ ಹಾವು ಸಾಯುತ್ತೆನು ಒಬ್ಬ ವಚನಕಾರರು ಹೇಳಿದ್ದಾನೆ, ಭಾಗವತದಲ್ಲಿ ಮಾತು ಅಂತಕ್ಕಂಥದ್ದು ಉಂಟು. ಅದಕ್ಕೋಸ್ಕರವಾಗಿ ನಾವು ಮನಸ್ಸನ್ನ ತಿದ್ವೆ, ಮನಸ್ಸನ್ನ ತಿದ್ಬೇಕಾದ್ರೆ ಜ್ಞಾನದಿಂದನೇ ತಿದ್ಬೇಕಾಗುತ್ತೆ. ಯಾವ ಜ್ಞಾನ? ನಾಹಂ ಕರ್ತ ಹರಿಕ್ ಕರ್ತ ಸತ್ಪೂಜ ಕರ್ಮಚಾರ್ಯ. ನಾನು ಕರ್ತನಲ್ಲ, ಭಗವಂತನೇ ಕರ್ತ, ಅವನೇ ನನ್ನೊಳಗೆ ನಿಂತ್ಕೊಂಡು ಮಾಡ್ತಾ ಇದ್ದಾನೆ. ಆದ್ದರಿಂದ ಈ ರೀತಿ ಇರ್ತಕ್ಕಂಥದ್ದು ಇದೊಂದು ನನಗೆ ಸಂಬಂಧವಿಲ್ಲ. ಹಾಗಾದ್ರೆ ಭಗವಂತಿಯ ಚಪಲ ಏನು? ಒಬ್ಬರ ಜನಗಳಲ್ಲಿ ನಿಂತ್ಕೊಂಡು ತಾನು ಭಿನ್ನ ಭಿನ್ನವಾದ ಕರ್ಮಗಳು ಮಾಡ್ತಾ ಇದ್ದಲ್ಲ, ಆತೇನು ಇಲ್ಲ, ನಮ್ಮ ಕರ್ಮ ಕ್ಷಯಕ್ಕೋಸ್ಕರ ಪರಮಾತ್ಮ ಮಾಡ್ತಾ ಇದ್ದ. ಕರ್ಮ ಕ್ಷಯವಾದತ್ತೂ ನಮ್ಮ ಮೋಕ್ಷ ಆಗಾಗಿಲ್ಲ, ಬಿಂಬ ದರ್ಶನವಾಗಿಲ್ಲ. ಒಳ್ಳೆ ಹಿಮಂತರದು ಹಿಮ ದಟ್ಟವಾಗಿ ಆವರಿಸಿಬಿಟ್ಟರೆ ಸೂರ್ಯೋದಯವಾಗಿದೆ, ಸೂರ್ಯ ದರ್ಶನವಾಗ್ತಾ ಇಲ್ಲ. ಯಾಕೆ ಆಗ್ತಾ ಇಲ್ಲ? ಹಿಮ ಹಿಮ ಕರೀತಾ ಕರೀತಾ ಸೂರ್ಯ ಬಿಂಬದಲ್ಲಿ ಯಾಕೆ ಆಗ್ತದೆ? ಹಾಗೆ ನಮಗೆ ನಮ್ಮ ಈ ಜಡ ಮನಸ್ಸಿಗೂ ಚಿನ್ ಮನಸ್ಸಿಗೂ ಮತ್ತೆ ಲಿಂಗದೇಹ ಅಂತಕ್ಕಂಥದ್ದು ಅಲ್ಲಿ ನಮ್ಮ ಅನಾದಿ ಕರ್ಮ ಅಂತಕ್ಕಂಥದ್ದಾರೆ. ಆ ಅನಾದಿ ಕರ್ಮ ಕಳೆದೊತ್ತು ನಮ್ಮ ಬಿಂಬದರ್ಶನವಾಗಿ ಆ ಬಿಂಬದರ್ಶ ಕರ್ಮ ಕಳೆಯುವುದಕ್ಕೋಸ್ಕರ ದೇವರು ನಮ್ಮಲ್ಲಿ ಮಾಡ್ತಾ ಇದ್ದಾನೆ. ಅದು ಬ್ರಹ್ಮಸೂತ್ರ ಭಾಷೆಯಲ್ಲೂ ಆಚಾರ್ಯ ಹೇಳ್ತಾನೆ 4ನೇ ಅಧ್ಯಾಯದಲ್ಲಿ. ಸಾಧನೆ ಏನು, ಫಲ ಅಂದ್ರೆ ಏನು? ಬ್ರಹ್ಮಸೂತ್ರವನ್ನು ಅಧ್ಯಯನ ಮಾಡಿದ್ದು, ಪಾರಾಯಣ ಮಾಡಿದ್ರ ಫಲ ಏನು? ಕರ್ಮ ನಾಶಾಕ್ಷ ಮುಖ್ಯ ಫಲಂ ನಿರ್ಮಿತ ಸ್ಪಿನ್ ಪಾದೆ ಕರ್ಮಕ್ಷಯವೇ ಮುಖ್ಯ ಸಾಧನೆ. ನಾವು ಕರ್ಮವನ್ನು ಕೂಡ ಹಾಕ್ತಾ ಇದ್ದೀವಿ, ಈಗ ಕರ್ಮ ಕಳ್ಕೊತಾ ಇಲ್ಲ. ನಾವು ದೇವರು ಕರ್ಮ ಕಳೆಯಬೇಕು ಅಂತ ನಮ್ಮಲ್ಲಿ ನಿಂತ್ಕೊಂಡು ತಾನು ಎಲ್ಲವನ್ನೂ ಮಾಡ್ತಾ ಇದ್ರೆ ನಾವು ಅದನ್ನು ಕೂಡ ಹಾಕ್ತೇವೆ. ಅದಕ್ಕೆ ಕರ್ಮ ಕರ್ಮ ವಿಕರ್ಮೇ ಕರ್ಮ ನಾಶಾಚ ಮುಖ್ಯ ಫಲಂ ನಿಧಿ ಅಸ್ವಿನ್ ಪಾದೆಯಿಂದ ಆಚಾರ 4ನೇ ಅಧ್ಯಾಯ ಬ್ರಹ್ಮಸೂತ್ರ ಭಾಷೆಯಲ್ಲಿ ಕರ್ಮಕ್ಷಯವೇ ಮುಖ್ಯ ಸಾಧನೆ. ಹೌದು, ಮತ್ತು ಪೂರ್ವಪಕ್ಷ ಹಾಕೊಂಡು ಆಚಾರ ಅಪರೋಕ್ಷ ಜ್ಞಾನವಾದ ಕರ್ಮ ಯಾವಾಗ ಸಂತ ಕ್ಷೀಯಂತೆ ಶಾಸ್ತ್ರ ಕರ್ಮಾಣಿ ಎಸ್ಮಿನ್ ದೃಷ್ಟೆ ಪರಾಬರೆ ಅಂತ ಹೇಳಿದೆ. ಪರಮಾತ್ಮನ ಅಪರೋಕ್ಷ ಜ್ಞಾನವಾದ ಎಲ್ಲ ಸಂಚಿತ ಕರ್ಮ ಎಲ್ಲ ಹೋಗ್ಬಿಡ್ತದೆ, ಹೋಗ್ಬಿಡ್ತದೆ ಆಗ ಜೀವ. ಆದ್ರೆ ನಾವ್ಯಾಕೆ ಒದ್ದಾಡ್ಬೇಕು ಈಗ? ಅಪರೋಕ್ಷ ಜ್ಞಾನ ಹೋಗಿ ಹೋಗಿಲ್ಲ, ನಿತ್ಯಶಃ ಕಾರ್ಯಂ ಅವಶ್ಯಂ ಎಂದು ಸೂತ್ರ ಭಾಷೆಯಲ್ಲಿ ಆಚರು. ಪ್ರತಿನಿತ್ಯವೂ ಜ್ಞಾನದಿಂದ ನೀ ಕರ್ಮ ಕಳ್ಕೊತಿರ್ಬೇಕು ಅಂತ ಹೇಳಿ. ಪ್ರತಿನಿತ್ಯವೂ ನೀನು ಜ್ಞಾನದಿಂದ ಜ್ಞಾನೇನ ವಿದ್ವಾನ್ ಪ್ರತಿಯಂತೆ ಸಿದ್ಧಂ ಅಂತ ಕೃಷ್ಣ ಭಗವದ್ಗೀತೆಯಲ್ಲಿ. ಕರ್ಮಕ್ಷಯ ಅಂತಕ್ಕಂಥದ್ದು ಅನುಭವಿಸಿ ಕಲಿಯೋದು ಆಗಲ್ಲ ಅಂದ್ಬಿಟ್ಟು ಜ್ಞಾನದಿಂದನೇ ಕಳ್ಕೋಬೇಕು ಅಂತ ಹೇಳಿದ್ದಾನೆ ಕೃಷ್ಣ. ಯಾಕೆ? ಯಾವ ಜ್ಞಾನ ಅಂತಕ್ಕಂಥ ನಾವು ಜ್ಞಾನ ಅಂತಕೊಳ್ಳೆ ಸುಧಾರಿ ಅಧ್ಯಯನ ಮಾಡಿಬಿಟ್ರೆ ಜ್ಞಾನ ಅಂತ ಹೇಳಿ ಅಲ್ಲ. ಮತ್ತೆ ಯಾವುದು ಜ್ಞಾನ? ಅವನೇ ನನ್ನೊಳಗೆ ನಿಂತ್ಕೊಂಡು ನನಗೆ ಅದಕ್ಕೆ ರಾಯರಂತ ಗೀತಾ ವಿವರಿಸೋದು. ಬ್ರಹ್ಮಣ್ಯಾದಾಯ ಕರ್ಮಾಣಿ ಸಂಗಂ ತ್ಯಕ್ತಾ ಕರೋತಿಯ ಲಿಪ್ತಚೇನ ಸ ಪಾಪೇನ ಪದ್ಮ ಪತ್ರ ಯುವಾಂಬಸ ಅಂಬ ಶ್ಲೋಕಕ್ಕೆ ವಿವೃತ್ತಿ ಬರೀತಾ ಅವನೇ ಪರಮಾತ್ಮನೇ ನನ್ನೊಳಗೆ ನಿಂತ್ಕೊಂಡು ಮಮ ಶುಭಾತ್ಮ ಸ್ವಪೂಜಾತ್ಮಕಾನಿ ಕರ್ಮಾಣಿ ಕರೋತಿ ಕಾರ್ಯೇತಿ ಇತ್ಯರ್ಥ ಮುಂದರಾಯ. ಈ ದೇಹದಿಂದ ಆಗ್ತಕ್ಕಂತಹ ಪಾಪಕರ್ಮೂ ಕೂಡ ಇಟ್ ಈಸ್ ಫಾರ್ ಮೈ ಗುಡ್ ಅಂತ ಅದನ್ನೇ ಪುರಂದಾಸು ಆದದ್ದೆಲ್ಲ ಒಳಿತಾ ಆಯ್ತು. ಅವನು ನನಗೆ ಒಳ್ಳೆಯದಕ್ಕೋಸ್ಕರವಾಗಿ ನನ್ನ ಕರ್ಮ ಕಳೆಯೋದಕ್ಕೋಸ್ಕರವಾಗಿ ತಾನು ಈ ಇಂದ್ರಿಯಗಳಲ್ಲಿ ಇಟ್ಕೊಂಡು ತಾನು ಎಲ್ಲವನ್ನು ತಾನು ಹೊರಗೆ ಹಾಕ್ತಾ ಇದ್ದಾನೆ. ಯಾಕೆ ದರ್ವಿ ಅಂದ್ರೆ ಜಗನ್ನಾಥ ದಾಸರು ಒಂದು ಪಾತ್ರೆಯಲ್ಲಿ ಇರೋದು ಖಾಲಿ ಆಗಬೇಕಾದ್ರೆ ಸೌಖ್ಯಾಗಿ ಉಪಯೋಗಿಸ್ತೀವಿ ನಾವು. ಹಾಗೆ ನಮ್ಮ ಇಂದ್ರಿಯಗಳನ್ನೇ ಸೌಖ್ಯ ಆಗಿ ಮಾಡಿಕೊಂಡು ನಮ್ಮ ಕರ್ಮ ಎಲ್ಲವನ್ನು ಹೊರಗೆ ಹಾಕ್ತಾ ಇದ್ರೆ ನಾವೇನು ಮಾಡ್ತೇವೆ? ಮತ್ತೆ ಅದನ್ನು ವಾಪಸ್ ತುಂಬ್ತಾ ಇದ್ದೀವಿ, ನಾವು ಅದನ್ನು ಮತ್ತೆ ವಾಪಸ್ ತುಂಬ್ತಾ ಇದ್ದೀವಿ. ಅದೇನಾಗುತ್ತೆ? ನಮ್ಮ ಕಳೆಯಕ್ಕೆ ಮಾಡಿದ್ರೆ ದೇವರು ಮತ್ತೆ ಅದನ್ನು ತಾನು ಈ ರೀತಿ ಮಾಡ್ತಾನೆ. ಅದಕ್ಕೋಸ್ಕರವಾಗಿ ಪರಮಾತ್ಮ ಏನು ಮಾಡಿಸಿ ಇಟ್ ಈಸ್ ಫಾರ್ ಮೀ ಗುಡ್ ಆದದ್ದೆಲ್ಲ ವೃತ್ತಿ ಆಯಿತು. ಅದೇ ಆಚ ಭಾಗವತರು ಹೇಳ್ತಾನೆ, ಪರಮಾತ್ಮ ಏನು ಮಾಡಿದ್ರು ಕೂಡ ಮಮ ಶುಭಾತ್ಮ ಸ್ವಪೂಜಾತ್ಮಕಾನಿ ಕರ್ಮಾನಿ ಕರೋತಿ ಕಾರ್ಯೇತಿ ಇತ್ಯರ್ಥಂ. ಈ ದೇಹದಿಂದ ಆಗ್ತಕ್ಕಂತಹ ಪಾಪಕರ್ಮವು ಪರಮಾತ್ಮನ ಪೂಜೆ ಅಂತ ತಿಳ್ಕೊತಾನೆ. ಅದಕ್ಕೆ ನನ್ನ ಹಿಂದಿನ ಜನ್ಮದಲ್ಲಿ ಪಾಪಕರ್ಮ ಮಾಡಬೇಕು ಅಂದ್ಕೊಂಡಿದ್ದನ್ನು ಕಳೆಯೋದಕ್ಕೆ ದೇವರು ಮಾಡ್ತಾ ಇದ್ದಾನೆ, ಪುಣ್ಯಕರ್ಮ ಮಾಡಬೇಕು ಅಂದ್ರೆ ಕಳೆಯೋದಕ್ಕೆ ದೇವರು ಮಾಡ್ತಾ ಇದ್ದಾನೆ. ಅದೆರಡು ಈ ದೇಹದಿಂದ ಏನಾದ್ರೂ ಇಟ್ ಈಸ್ ಫಾರ್ ಮೈ ಗುಡ್. ನಮ್ಮ ಕರ್ಮ ಮೋಕ್ಷಾಯ ಕರ್ಮಾಣಿ ಇದತ್ತೇ ಅಗದಮ್ಯತೆ ಏಕಾಶ್ವತ್ತಂದ ವಾಕ್ಯ. ಕರ್ಮ ಕಳೆಯೋದಕ್ಕೋಸ್ಕರ ದೇವರು ನಮ್ಮನ್ನು ತಂದಿದ್ದಾನೆ. ನಾವು ಅಜ್ಞಾನದಿಂದ ಅದನ್ನ ಮತ್ತೆ ಪುನಃ ರೀಫಿಲ್ ಮಾಡ್ತಾ ಇದ್ದೀವಿ. ದೇವರು ಹೊರಗೆ ಹಾಕ್ತಾ ಇದ್ರೆ ನಮ್ಮ ಅಜ್ಞಾನದಿಂದ ಅದನ್ನ ಮತ್ತೆ ರೀಫಿಲ್ ಮಾಡ್ತಾ ಇದ್ದೀವಿ, ಮತ್ತೆ ಸಂಸಾರ ಬಂದಕ್ಕೆ ಮಾಡ್ತಾರೆ. ಅದಕ್ಕೋಸ್ಕರ ಜ್ಞಾನ ಅಂದ್ರೆ ಹೆಚ್ಚಿನ ಪಾಂಡಿತ್ಯ ಬೇಕಿಲ್ಲ, ಏನೇನೇನೇನು ಬೇಕಿಲ್ಲ. ಜ್ಞಾನ ಅಂದ್ರೆ ಎಷ್ಟು ಬೇಕು ನಮಗೆ, ನಮ್ಮ ಸಾಧನೆ ಹೊಂದ್ಬೇಕಂತ. ಅವನೇ ನನ್ನೊಳಗೆ ನಿಂತ್ಕೊಂಡು ತಾನು ಎಲ್ಲ ಕರ್ಮಗಳನ್ನ ನನ್ನ ಕರ್ಮ ಕಳೆಯೋದಕ್ಕೆ ಮಾಡ್ತಾ ಇದ್ದೇನೆ ಸ್ವಾಮಿ. ಇದು ನಿನ್ನ ಪೂಜಾ ಏಕಾಶ್ವತ್ತಂದ ವಾಕ್ಯ. ಕರ್ಮ ಕರ್ಮ ವಿಕರ್ಮೇತಿ ವೇದ ವಾದೋ ನಲೋಕಿದ ವೇದಸ್ಯತಿ ಈಶ್ವರತ್ವ ತತ್ರ ಮುಷ್ಯಂತಿ ಸೂರ್ಯ ಪರೋಕ್ಷವಾದೋ ವೇದೋಯಂ ಬಾಲಾನಾಂ ಅನುಶಾಸನಂ ಕರ್ಮ ಮೋಕ್ಷಾಯ ಕರ್ಮಾಣಿ ವಿದತ್ತೆ ಅಗದಮ್ಯತ ಏಕಾಶ್ವತ್ತಂದ ವಾಕ್ಯ ಧ್ಯಾನೋಪಾಕ್ಯ. ಅದಕ್ಕೋಸ್ಕರವಾಗಿ ಕರ್ಮ ಅಕರ್ಮ ವಿಕರ್ಮ ಇವೆಲ್ಲ ವೇದದ ಆಪಾತದ ಅರ್ಥ. ಲೌಕಿಕದಲ್ಲಿ ಇಲ್ಲೇ ಇಲ್ಲ, ಪಾಪ ಪುಣ್ಯ ಅನ್ನೋದೇ ಇಲ್ಲ ಅನ್ಬಿಟ್ಟು ಸ್ವಲ್ಪ ಆಶ್ಚರ್ಯ ಅಂತ ಅನಿಸ್ತಾ ಇದೆ. ಇವೆಲ್ಲ ಭಾಗವತ ಏಕಾಶ್ವತ್ತಂದ ವಾಕ್ಯ ಗೀತಾ ವಾಕ್ಯ ಅಷ್ಟೇ. ನಾದತ್ತೆ ಕಸಿ ಪಾಪಂ ನಾದತ್ತೆ ಕಸಿ ಸ್ವಭಾವವನು ವರ್ತತೆ ಅಂತ ಹೇಳ್ತಕ್ಕಂಥ ಭಗವದ್ಗೀತೆಯಲ್ಲಿ. ಅದಕ್ಕೋಸ್ಕರವಾಗಿ ಈ ರೀತಿಯಾಗಿರ್ತಕ್ಕಂಥ ಕರ್ಮದ ಬಗ್ಗೆಯೂ ನಾವು ಸರಿಯಾಗಿ ತಿಳ್ಕೊಂಡಿಲ್ಲ. ಪರಮಾತ್ಮ ಕರ್ಮ ಕಲಿಯೋದಕ್ಕೆ ನಮ್ಮ ಸೃಷ್ಟಿಗೆ ತಂದು ತಾನು ಒಳಗೆ ಅನಂತ ರೂಪವನ್ನು ಸ್ವೀಕಾರ ಮಾಡಿಕೊಂಡು ಈ ಇಂದ್ರಿಯಗಳ ಮೂಲಕ ಕರ್ಮ ಹೊರಗೆ ಹಾಕ್ತಾ ಇದ್ರೆ ಅಜ್ಞಾನದ ನಾನು ಮಾಡಿದೆ ಅಂತ ತಿಳ್ಕೊಂಡು ನಾನು ಅನುಭವಿಸ್ತೀನಿ ಅಂತ ತಿಳ್ಕೊಂಡು ಹೌದು ನಮ್ಮ ಅನುಭವ ಇಲ್ಲೇನು ಹಾಗಾದ್ರೆ ಅಂತ ಒಂದು ಪ್ರಶ್ನೆ. ನಾವು ಊಟ ಮಾಡ್ತಾ ಇದ್ದೀವಿ ಅಂತೀವಿ, ಸುಖ ಅನುಭವಿಸ್ತಾ ಇದ್ದೀವಿ ಅಂತೀವಿ, ದುಃಖ ಅನುಭವಿಸ್ತಾ ಇದ್ದೀವಿ ಅಂತ ಅನುಭವ ಇಲ್ಲೇನು ಹಾಗಾದ್ರೆ. ಅದು ಈ ಜಡ ದೇಹ ಕಷ್ಟ ಗೊತ್ತು, ನಾನು ಒಳಗೆ ನಾ ಶುದ್ಧನಾಗಿದ್ದೇನೆ ಇದೊಂದು ನನಗೆ ಸಂಬಂಧವಿಲ್ಲ, ನಾನು ಒಳಗೆ ಶುದ್ಧನಾಗಿದ್ದೇನೆ ಈ ಎಲ್ಲ ಈ ದೇಹಕ್ಕಾಗ್ತಿ ಹೊತ್ತು ಇದೊಂದು ನನಗೆ ಸಂಬಂಧವಿಲ್ಲ. ಯಾಕೆ ದೇಹಕ್ಕಾದ್ರೆ ದೇಹ ನಾನಲ್ಲ. ಅದಕ್ಕೆ ಆ ಮನೆ ಉದಾಹರಣೆ ಕೊಟ್ಟಿದ್ದು, 30 ರೂಮ್ ಬಿದ್ದಾಗ ದುಃಖ ಆಯ್ತು, ಇವನು ಕೂತು ರೂಮ್ ಭದ್ರನೆ, ಆದ್ರೆ ಇವನ ಶರೀರಕ್ಕೆ ಏನೂ ಆಗಿಲ್ಲ ದುಃಖವಾಯ್ತು. ಆಗ ನಮಗೂ ಅಷ್ಟೇನೆ, ಇವನು ನಿತ್ಯನಾಗಿದ್ದಾನೆ ಚಿದಾನಂದ ಆತ್ಮಕನಾಗಿದ್ದಾನೆ, ಆದ್ರೆ ಅವಿದ್ಯ ಆವರಣ ಇರುವುದರಿಂದ ಈ ಜಡವಾದ ದೇಹವನ್ನು ತನ್ನದಲ್ಲೇ ಇದು ತನ್ನದು ಅಂತ ತಿಳ್ಕೊಂಡು ಅದಕ್ಕಾಗೋದನ್ನು ನೋಡಿ ತಾನು ಮನಸ್ಸಿಗೆ ದುಃಖ ಪಡ್ತಾರೆ. ಅದಕ್ಕೋಸ್ಕರವಾಗಿ ನಾನು ಅನುಭವಿಸ್ತೀನಿ, ನಾನು ನಾಣ್ಯ ತೋರಿಸಿ ಕರ್ತ ನಾಣ್ಯ ತೋರಿಸಿ ಭುಕ್ತ ಸುಧಾವಾಕ್ಯ ಜಟಿಕಾಚಾರ ಮಾತು. ಜಗತ್ತಿನಲ್ಲಿ ಭಗವಂತನಲ್ಲಿ ಬಿಟ್ಟು ಅನ್ಯ ಕರ್ತನಿಲ್ಲ, ಅನ್ಯ ಭೋಗ್ತನಿಲ್ಲ, ಅವನೇ ಕರ್ತ. ಟೀಕಾವಾಕ್ಯ ಸ್ಪಷ್ಟವಾದ ಸುಧಾದೊಳಗೆ ನಾಣ್ಯ ತೋರಿಸಿ ಕರ್ತ, ಜಗತ್ತಿನಲ್ಲಿ ಭಗವಂತನ ಬಿಟ್ಟು ಅನ್ಯ ಕರ್ತನಿಲ್ಲ, ನಾಣ್ಯ ತೋರಿಸಿ ಭೋಗ್ತ, ಭಗವಂತನ ಬಿಟ್ಟು ಬೇರೆ ಭೋಗ್ತಿರಿಲ್ಲ, ಅವನೇ ಮಾಡ್ತಾ ಇದ್ದಾನೆ. ಮಾಡ್ತಾ ಇದ್ರೆ ಆ ಜ್ಞಾನವಿಲ್ಲದೇನೆ ನಾನು ಭೋಗ್ತಾ ನಾನು ಕರ್ತ ಅಂತ ಜೀವ ತಿಳ್ಕೊತಾರೆ. ಭೋಕ್ತೃತ್ವ ಶಕ್ತಿಯು ನಮ್ಗಿಲ್ಲ ಅಂತ ಹೇಳ್ತಾರೆ. ಅಲ್ಲಿ ವೆಂಕಟೇಶ್ ಮಹತ್ವಗಳಿಗೆ ಒಂದು ಕಥೆ ಬರ್ತದೆ. ವೆಂಕಟೇಶ್ ದೇವರು ಪುಲಿಂದಾರೂಪದಿಂದ ಬಂದರು, ಬ್ರಹ್ಮದೇವರು 7 ತಿಂಗಳು ಕೂಸ್ ಮಾಡ್ಕೊಂಡು ಬಂದರು. ಕೂಸ್ ಮಾಡ್ಕೊಂಡು ಬಂದಾಗ ಅಲ್ಲಿ ಏನಾಗ್ಬಿಡ್ತು, ಅನ್ನ ಕೇಳಿದ್ಲು ಕೊಟ್ರು, ಅನ್ನ ತಿನ್ಸಕ್ ಹೋದ್ರು ಆ ಕೂಸ್ ಏನು ಮಾಡಿದ್ರು ಬಾಯಿ ತೆಗಿಲಿಲ್ಲ. ನಾವೇನು ಹೇಳ್ತೀವಿ ಪುರಾಣದಾಗೆ, ಬ್ರಹ್ಮದೇವರು ಮಾನುಷ ಅನ್ನೋನು ತಿನ್ನೋದಿಲ್ಲವಾದ್ದರಿಂದ ತಿನ್ನಲಿಲ್ಲ ಅಂತ ಹೇಳ್ಬಿಟ್ಟು ಮುಂದಕ್ಕೆ ಅಲ್ಲ, ಪ್ರಮೇಯ ಅದಲ್ಲ. ಊಟ ಮಾಡುವ ಯೋಗ್ಯ ಬ್ರಹ್ಮದೇವರಿಗಿಲ್ಲ, ಬ್ರಹ್ಮದೇವರಿಗೆಲ್ಲ ಊಟ ಮಾಡುವ ಯೋಗ್ಯತೆ ಪರಮಾತ್ಮ ತಗೊಂಡೇ ಅವರ ಅನುಭವ ತಂದು ಕೊಡಬೇಕು. ಏನ್ ಮಾಡ್ಬೋ ಒಂದು 2 ಏಟ್ ಹಾಕಿದ ಆಮೇಲೆ ತಾನೇ ಉಂಡು ಪುಳಿಂದ. ಮುಂದ ಮೇಲೆ ಸ್ವಲ್ಪ ಕಾನ್ಶಿಯಸ್ ಕ್ಲಿಕ್ ಆಯ್ತು, ಅಲ್ಲ ಕೂಸಿಗೆಂತ ತರಿಸೋಣ. ನಿಲ್ಲಮ್ಮ, ಮಮೋದರ ರತನ್ ಚಾನ್ನಂ ಪುತ್ರಸ್ಯ ಹಿತಕಾರಣಂ, ನಾನೇ ತಿಂದಿದ್ದು ಕೂಸಿ ಹಿಸುವಾಗ್ತದೆ. ಈಗ ನಮ್ಮ ಸಿದ್ಧಾಂತ ಎಲ್ಲ ಇಲ್ಲದೆ, ನಮ್ಮ ಸಿದ್ಧಾಂತ ಇಲ್ಲದೆ ಪರಮಾತ್ಮ ತಾನು ಉಂಡ. ಈಗ ಕೂಸಿ ಹಾಲಾಗಬೇಕಾದ್ರೆ ತಾಯಿಗೆ ಪುಷ್ಟಿಕರವಾದ ಆಹಾರ ಕೊಡಬೇಕು, ತಾಯಿ ಉಪಾಸಿದ ಕೂಸಿ ಹಾಲೇ ಬರಬೇಕು ಇಲ್ಲ, ತಾಯಿಗೆ ಪುಷ್ಟಿಕರವಾದ ಆಹಾರವನ್ನು ಕೊಟ್ಟರೆ ಹಾಡಾಗಿ ಹಾಗೆ ಪರಮಾತ್ಮ ಜಗತ್ತಿಯ ತಾಯಿ ಅವನು ತಗೊಂಡೇ ನಮಗೆ ಕೊಡ್ಬೇಕು. ಭೋಕ್ತೃತ್ವ ಶಕ್ತಿ ಜೀವನಿಗಿಲ್ಲ, ಬ್ರಹ್ಮದೇವರಿಗಿಲ್ಲ ಅಂತ ನಮಗದೇನು ಇಲ್ಲ. ಅದಕ್ಕೆ ಸುರತ್ತು ಚಿಕ್ಷು ಸ್ಪರಿಸನ ಸಂಘಾಡನೆಯೋಜ ಅಧಿಷ್ಠಾಯ ಮನಸ್ಸಾಯಂ ವಿಷಯಾನ್ ಉಪಸೇವತೆ ಗೀತಾವಾಕ್ಯ ಕಾಟಗೋಪನಿಷತ್ತಿನ ಮಾತು. ಇವೆಲ್ಲ ವಾಕ್ಯಗಳಿದ್ದಾಗ ನಾವು ಭೋಕ್ತರೂ ಅಲ್ಲ, ನಾವು ಕರ್ತರೂ ಅಲ್ಲ, ಪರಮಾತ್ಮೇ ತಾನು ಕರ್ತ ಒಳಗೆ ನಿಂತ್ಕೊಂಡು ಮಾಡ್ತಾ ಇದ್ದಾನೆ. ಯಾಕೆ ನಮ್ಮ ಕರ್ಮ ಮೋಕ್ಷಾಯ ಕರ್ಮ ಅನ್ನು ಇದಕ್ಕೆ ಅಗದಮ್ಯತ. ಈ ದೇಹದಿಂದ ಆಗ್ತಕ್ಕಂತಹ ಪಾಪಕರ್ಮವು ಒಂದು ಸಂಸಾರಂಬ ರೋಗಕ್ಕೆ ಔಷಧಿ ಅಂತಾರೆ ಭಾಗವತರು. ಸಂಸಾರಂಬ ರೋಗಕ್ಕೆ ಅದೊಂದು ಔಷಧಿ. ಯಾವಾಗ ಜ್ಞಾನ ಇದ್ದ, ಜ್ಞಾನ ಇಲ್ಲದೆ ಹೋದಾಗ ಪುಣ್ಯ ಕರ್ಮವೂ ಅವನಿಗೆ ಅದು ಔಷಧಿ ಆಗಲ್ಲ, ಸಂಸಾರ ಬಂಧಕ್ಕೆ ಕಾರಣ. ಅದಕ್ಕೋಸ್ಕರ ಮುಖ್ಯವಾಗಿ ನಾ ಹೇಳ್ತಿದ್ದೀನಿ, ನಾಹಂ ಕರ್ತ ಹರಿ ಕರ್ತ ತತ್ ಪೂಜಾ ಕರ್ಮ ಚಾಕರಣ ತಥಾಪಿ ಮತ್ಸುದ ಪೂಜಾ ಮತ್ಪ್ರಸಾದ ಮತ್ಸುದ ಪೂಜಾ ಅಂತಲ್ಲಿ ಮತ್ಪ್ರಸಾದ ಅಲ್ಲಿ ಮುಂದೆ ಏನಂದ್ರೆ ಅದನ್ನು ಕೈ ಬಿಟ್ಬಿಡ್ತಾರೆ. ತಥಾಪಿ ಮತ್ಸುದ ಪೂಜಾ ಸತ್ಪ್ರಸಾದೇನ ನಾಣ್ಯಥ, ನಾನು ಮಾಡ್ತೀನಿ ಅದು ನಿನ್ನ ಅನುಗ್ರಹ ಸ್ವಾಮಿ, ನೀನು ಒಳಗೆ ನಿಂತ್ಕೊಂಡು ಮಾಡಿದ್ದಿ ಅಷ್ಟೇ. ಆದ್ರೆ ಯಾಕೆ ಅತಿಯಾಗಿ ತನ್ನ ಪೂಜೆ ತಾನು ಮಾಡ್ಕೋಬೇಕು ಅಂತ ಆಕೆ ಅಪೇಕ್ಷೆ ಏನಾಗಾರೆ. ತಥಾಪಿ ಮತ್ಸುದ ಪೂಜಾ ಸತ್ಪ್ರಸಾದೇನ ನಾಣ್ಯಥ, ಎಲ್ಲ ನಿನ್ನ ಪೂಜೆ ಸ್ವಾಮಿ ಅಂತ ಹೇಳ್ತೀನಿ. ಆದ್ರೆ ಅದು ಆತ ಏನು ಇದೊಂದು ಕ್ರಮೇ ಏನು ಪರಮಾತ್ಮನಿಗೆ ಅಲ್ಲ, ಮತ್ತೆ ಯಾಕೆ ಹೇಳ್ತಾ ಇದ್ದಾನೆ ಅಂದ್ರೆ ಅಲ್ಲ, ಯಾಕೆ ನಮ್ಮ ಅನುಭವ ತಂದು ಕೊಡಬೇಕಾಗಿರೋದ್ರಿಂದ, ಪರಮಾತ್ಮ ತಾನು ತಗೊಂಡು ನಮ್ಮ ಉದ್ಧಾರ ಮಾಡಬೇಕಾಗಿರೋದ್ರಿಂದ. ಅದಕ್ಕೆ ಜಗನ್ನಾಥ ದಾಸು ಜನಕ ತನ್ನ ಹತ್ರದಿಗೆ ವರ ಭೂಷಣ ಗುಕುಲ ತೋರಿಸಿ ವಂದನೆ ಕೈಗೊಂಡು ಅವನು ಹರಿಸೋ ತೆರನಂತೆ. ನಮ್ಮ ಉದ್ಧಾರ ಆಗಬೇಕಾದ್ರೆ ಅವನು ಪೂಜೆ ಮಾಡುವುದು, ಅವನು ಪೂಜೆ ಮಾಡಿಬಿಟ್ಟು ನಮ್ಮ ಉದ್ಧಾರ ಆಗಿಲ್ಲ, ಉದ್ಧಾರ ಆಗಿಲ್ಲ, ಪೂಜೆ ಮಾಡುವ ಯೋಗ್ಯತೆ ನಮಗಿಲ್ಲ. ಮತ್ತೆ ಏನ್ ಮಾಡ್ತೀವಿ, ಪರಮಾತ್ಮ ತಾನೇ ನಮ್ಮ ದೇಹದಲ್ಲಿ ಇಂದ್ರಿಯಗಳು ನಿಂತ್ಕೊಂಡು ತನ್ನ ಪೂಜೆಯನ್ನು ತಾನೇ ಮಾಡ್ಕೊಳ್ತಾರೆ. ಲಕ್ಷ್ಮೀದೇವಿ ಚೀದ ಗುಣಪದೇ ಗಣೇಶ ಮಹಾವು ವಿಪ್ರಕಂ ಅಂತಕ್ಕಂತಹ ಮಂತ್ರ ಲಕ್ಷ್ಮೀದೇವ ಸ್ವಾಮಿ ನೀನೇ ನನ್ನ ಇಂದ್ರಿಯಗಳಲ್ಲಿದ್ದು ನಿನ್ನ ಪೂಜೆಯನ್ನು ನೀನೇ ಮಾಡ್ಕೊಳ್ತಾ ಇದ್ದೀವಿ, ನಿನ್ನ ಪೂಜೆ ಮಾಡುವ ಯೋಗ್ಯತೆ ನನಗಿಲ್ಲ ಲಕ್ಷ್ಮೀದೇವ್. ನಾವು ಮಾತ್ರ ಪೂಜೆ ಮಾಡ್ತೀನಿ ಹೇಳ್ಕೊಳ್ತಾ ಇದ್ವಿ. ಪರಮಾತ್ಮ ಯಾಕೆ ಹಾಗೆ ಮಾಡ್ತಾನೆ, ಅವನು ಪೂಜೆ ಮಾಡೋದಕ್ಕೆ ನಮ್ಮ ಉದ್ಧಾರ ಆಗಿಲ್ಲ. ಅದಕ್ಕೆ ತನ್ನ ಪೂಜೆಯನ್ನು ತಾನೇ ಮಾಡ್ಕೊಳ್ತಾ ಇದ್ದಾನೆ. ಈ ದೇಹದಲ್ಲಿ ಆಗ್ತಕ್ಕಂತಹ ಸಕಲ ಕರ್ಮಗಳು ತನ್ನ ಪೂಜಾ ಅಂತ ಪರಮಾತ್ಮ ತಿಳ್ಕೊಳ್ತಾ ಇದ್ದಾನೆ, ತಿಳ್ಕೊಳ್ತಾ ಇದ್ದಾನೆ. ಅದರಿಂದ ನಮ್ಮ ಕರ್ತವ್ಯ ಏನು, ಏನಾದದ್ದು ಬೆಳಗಿನಿಂದ ಸಂಜೆವರೆಗೆ ಎಲ್ಲ ಏನಾದ ಸ್ವಾಮಿ ಇದು ನನಗೆ ಒಳ್ಳೆಯದಕ್ಕೆ ಮಾಡ್ತಾ ಇದ್ದಿ, ಇದೆಲ್ಲ ನಿನ್ನ ಪೂಜಾ ಇಷ್ಟೊಂದಕ್ಕೆ ಸಾಕೆದ್ದೋದಿನ. ಅಲ್ಲಿ ನಮಗೆ ಅವಿದ್ಯಾವರಣದಿಂದ ಅದು ನಾನು ಮಾಡಿದೆ ನಾನು ಮಾಡಿದೆ ಅಂತ ಒಬ್ಬ ಅಭಿಮಾನ ಕೊಡ್ತಾರೆ. ಅದು ಅದನ್ನು ಕಳ್ಕೊಬಿಟ್ಟು ಅದು ಇರುವಾಗ ನಾವು ಏನು ಮಾಡೋದನ್ನ ಪುಷ್ಟಿ ಮಾಡ್ತಾ ಇದ್ದೀವಿ. ನೀನು ಸ್ವತಂತ್ರ, ದೇವ್ರು ಕೊಟ್ಟಿದ್ದಾನೆ, ನೀನು ಮಾಡಬೇಕು ದೇವ್ರ ಮೇಲೆ ಹಾಕಿ. ಈ ರೀತಿ ನಾವು ಅದನ್ನ ರಾಂಗ್ ಡೈರೆಕ್ಷನ್ ಕರ್ಕೊಂಡು ಹೋಗ್ತಾ ಇದ್ದೀವಿ. ಅದು ಸಾಧನೆ ಅಂತ ನಾವು ಹೇಳ್ತೇನೆ. ಅದಕ್ಕೋಸ್ಕರವಾಗಿ ಇರಿಸಿರ್ತಕ್ಕಂಥದ್ದೇನಿದೆ, ಇವನಿಗೂ ಜಗಕ್ಕೂ ಇಷ್ಟೇ ವ್ಯತ್ಯಾಸ. ಬಿಂಬಕ್ರಿಯೆ ಇವ ಕ್ರಿಯಾವಾಣಿಕೆ, ಬಿಂಬಕ್ರಿಯೆ ಪ್ರತಿಬಿಂಬನ ಕ್ರಿಯೆ, ಅವನು ಮಾಡಿದ್ರೆ ಉಂಟು. ಅದಕ್ಕೆ ದಾಸ ನೀನು ಆಡಿಸಿರೋದು ಜಡ ಒನಕೆಯ ಗೊಂಬೆ. ನಮ್ಮ ಸೂತ್ರ ಹೇಳ್ತಾರೆ ಅಸ್ಮಾದ ವಶ ತದ ಅನುಭವಕ್ಕೆ ಈ ಓಂ ಅಂತಕ್ಕಂಥ ಹೇಳ್ತಾರೆ. ಆಮೇಲೆ ಇನ್ನೂ ಒಂದು ಈ ದೇಹದಲ್ಲಿ ಕ್ರಿಯೆ ಕಂಡು ಬರ್ತಕ್ಕಂಥದ್ದನ್ನ ನಿಂದು ಅಂತ ತಿಳ್ಕೋವಂತ ಬ್ರಹ್ಮಸೂತ್ರ ಹೇಳ್ತಾರೆ. ಏನು ಅದು ಉಪಸಂಹಾರ ದರ್ಶನ ನೇತಿ ಕ್ಷೀರವತೆ ಅಂತಕ್ಕಂಥ ಒಂದು ಸೂತ್ರ. ಉಪಸಂಹಾರ ದರ್ಶನ ನೇತಿ ಕ್ಷೀರವತೆ, ನೀವು ಏನ್ ಹೇಳ್ತಾ ಇದ್ದಾರೆ, ಇದು ದೇಹದಲ್ಲಿ ಉಪಸಂಹಾರಕ್ಕೆ ಉಪಸಂಹಾರ ಉಪಕ್ರಮ ಎಲ್ಲಿಂದ ಆಗ್ತಾರೆ, ಕುಂಭದಿಂದ ಆಗ್ತಾರೆ. ಕಿವಿಗಳು ಬರ್ತಾರೆ, ಕಿವಿಗಳು ಬರ್ತಾ ಇರ್ತಕ್ಕಂಥದ್ದೆಲ್ಲ ಉಪಸಂಹಾರ. ಅಲ್ಲಿ ಉಪಕ್ರಮ ಎಲ್ಲಿ ಎಲ್ಲೋ ರಿಲೇ ಆಗ್ತಾರೆ ಅಲ್ಲಿ ಉಪಕ್ರಮ ಅಂತಾರೆ. ತಮ್ಮ ಕಿವಿಗಳಿಗೆ ಇದು ಉಪಸಂಹಾರ ಆಗ್ತದೆ. ಉಪಸಂಹಾರ ಆಗುವಾಗ ಹಿಂದೆ ನಾವು ಮುಖ್ಯ ಅಂತ ತಿಳ್ಕೊತಿದ್ದೇನೆ. ಕಿವಿಗಳು ಬೆಳಗ್ಗೆ ಬ್ರಹ್ಮೋತ್ಸವ ಬಂತು, ನಾವೇ ನಮಸ್ಕಾರ ಹಾಕಲಿಲ್ಲ, ದೀಪ ಹಚ್ಚಿರಲಿಲ್ಲ, ಪೂಜೆ ಮಾಡಲಿಲ್ಲ. ಅದೇ ಸಾಯಂಕಾಲ ಒಬ್ಬ ರಾಜಕೀಯ ವ್ಯಕ್ತಿ ಮೃತನಾದ, ಅವನ ಶವ ಸಂಸ್ಕಾರ ತೂತು ಶವ ಸಂಸ್ಕಾರ ತೋರಿಸ್ತು ನಮ್ಮ ಮೈಲಿಗೆ ಆಯಿತು ಅಂತ ನಾವು ತಿಳ್ಕೊಂಡಿಲ್ಲ. ಮತ್ತೆ ಯಾಕೆ ಅಯ್ಯೋ ಅಲ್ಲಿ ರಿಲೇ ಮಾಡೋನಿಗೆ ಮೈಲಿಗಿಲ್ಲ, ನಮ್ಮ ಕಿವಿಗೇನು? ಹಾಗೆಂತ ಶವ ಸಂಸ್ಕಾರ ತೋರಿಸ್ತಂತ ಕಿವಿ ತೊರೆಯಲ್ಲ, ಒದ್ದೆ ಬಟ್ಟಿಯಿಂದ ಒರೆಸಲ್ಲ. ಬೆಳಗ್ಗೆ ಬ್ರಹ್ಮೋತ್ಸವ ಬಂತು ಅಂತ ನಾವೇ ನಮಸ್ಕಾರ. ಹಾಗೆ ಈ ದೇಹ ಅಂತಕ್ಕಂಥ ಒಂದು ಕಿವಿ ಭಗವಂತ ರಿಲೇ ಮಾಡ್ತಾ ಇದ್ದಾನೆ, ಒಳಗಡೆ ರಿಲೇ ಮಾಡ್ತಾ ಇದ್ದೇನೆ. ಆ ರಿಲೇ ಮಾಡ್ತಕ್ಕಂಥ ಈ ದೇಹಕ್ಕೆ ಸಂಬಂಧವೇ ಇಲ್ಲದು ಅವ್ರು ರಿಲೇ ಯಾತಕ್ಕೆ, ಆ ದೇಹದಿಂದ ಹಿಂದೆ ಮಾಡಿದ್ವಿ ನಾವು, ಆ ದೇಹದಿಂದನೇ ಕಲಿಬೇಕು ಅಂತ ತಿಳ್ಕೊಂಡು ಪರಮಾತ್ಮ ತಾನು ಮಾಡ್ತಾ ಇದ್ರೆ ಅಜ್ಞಾನದಿಂದ ನಾನು ಕರ್ತ ಅಂತ ನಾನು ಮಾಡ್ತೀನಿ ಅಂತ ಹೇಳಿ ಸಿಕ್ಕಾಕತ್ತೆ. ಅಷ್ಟೇ ಏನು ಕರ್ತರಿ ದೇವೇಶೆ ಕರ್ತ ಆಮೇತಿ ಒನ್ಯತೆ ತೇನ ಸಂಸಾರ ತೇಜೀವ. ಕಪಿಲ್ ದೇವರು ಹೇಳ್ತಾ ಇದ್ದಾರೆ ಭಾಗವತದಲ್ಲಿ, ಮತ್ಕೃತೆ ತೆಕ್ತ ಕರ್ಮಾನಹ ತೆಕ್ತ ಸ್ವಜನ ಬಾಂಧವ ಅಂತ ದೇವಹುಚಿ ಉಪದೇಶ ಮಾತ್ರ. ಅಮ್ಮ ಮಹತ್ತರ ಯಾರಿಗಿರ್ತಾರೆ ಅಂದ್ರೆ ನನ್ನಿಂದ ಮಾಡಲ್ಪಟ್ಟ ಕರ್ಮಗಳು ಎಲ್ಲವನ್ನು ಬಿಟ್ಟು ಬಿಡ್ತಾರೆ ಎಂದ ಕಪಿಲ್ ದೇವ್. ಬಿಟ್ಟು ಬಿಡ್ತಾರೆ, ನಾನು ಮಾಡಿಲ್ಲ, ಭಗವಂತ ತಾನು ಒಳಗೆ ನಿಂತ್ಕೊಂಡು ಮಾಡ್ತಾ ಇದ್ದಾನೆ. ಅದು ನಾನು ಒಳ್ಳೆಯದಕ್ಕೋ ಕರ್ಮ ಕಳೆಯೋದಕ್ಕೋ ಮಾಡ್ತಾ ಇದ್ದೇನೆ ಸ್ವಾಮಿ, ಇದು ಇನ್ನು ಪೂಜಾ ಅಂತ ಅವರು ಮಹಾತ್ಮರು ಅಂತ ಹೇಳಿದ್ದಾರೆ. ಮಹಾತ್ಮರು ಬೇರೆ ವೇಷದಿಂದ ಅಳಿಯಾಗಿಲ್ಲ, ಅವರ ಪಾಂಡಿತ್ಯದಿಂದ ಅಳಿಯಾಗಿಲ್ಲ, ಯಾವ್ದಿಂದ ಅಳಿಯಾಗಿಲ್ಲ. ಯಾರು ಈ ಜ್ಞಾನ ಇರ್ತೇನೆ, ಭಕ್ತೃತೆ ಚಿತ್ತ ಕರ್ಮಾನಹ ಚಿತ್ತ ಸ್ವಜನ ಬಾಂಧವ ಮದಾಶ್ರಯ ಕಥಾ ಮುಷ್ಟಂ ಸುಣ್ಣ ಇದೆಲ್ಲ ಈ ಭಾಗವತ ಕಪಿಲಗೀತೆ ಮಾತ್ರ ತೃತೀಯ ಸ್ಕಂದೆ. ಅದಕ್ಕೋಸ್ಕರವಾಗಿ ಹೀಗೆ ಉಪಸಂಹಾರ ಅಷ್ಟೇ ಈ ದೇಹದಿಂದ, ಉಪಕ್ರಮ ಅಲ್ಲಿ ಪರಮಾತ್ಮಿಂದ ಆಗ್ತಾರೆ. ಉಪಸಂಹಾರವನ್ನು ನಮ್ದು ಅಂತ ನಾವು ತಿಳ್ಕೊತೀವಿ ಸಿಕ್ಕಾಗ್ತದೆ. ಉಪಸಂಹಾರ ಏನಾಗ್ತಾರೆ ನಮ್ಮ ಒಂದು ಅದಕ್ಕೆ ಆಚಾರ ಹೇಳಿದ ಭಾಗವತದಲ್ಲಿ, ಸಯವಚ ಮಯುಸ್ತಿತ್ವ ನಿಂದ್ಯ ನಿಂದ್ಯಂ ಕರೋತ್ಯಜ ನಮೇ ದೋಷೋ ನತಗುಣ ಕರ್ತೃತ್ವ ಭಾವ. ನಾನು ಮಾಡಿಲ್ಲ, ಅವನು ಮಾಡ್ತಾ ಇದ್ದಾನೆ, ಇದು ರಿಲೇ ಆಗ್ತಾ ಇದೆ, ನನಗೊಂದು ಸಂಬಂಧ ಇಲ್ಲ, ಇದೊಂದು ನನಗೆ ಸಂಬಂಧವಿಲ್ಲ. ಜ್ಞಾನ ಬರಬೇಕು. ಈ ನಮಗೇನಾದ್ರೆ ನಮ್ಮ ಕರ್ತೃತ್ವಾಭಿಮಾನ ನಮ್ಗೆ ಹುಟ್ಟಿಸ್ಬಿಟ್ಟು ನೀನು ಮಾಡ್ತಾ ಇದ್ದೀ, ನಾನು ಮಾಡ್ತಾ ಇದ್ದೀನಿ, ನೀನು ಮಾಡ್ತಾ, ಅಯ್ಯೋ ಅಯ್ಯೋ ಎಲ್ಲ ಮಿಥ್ಯಾಜ್ಞಾನ ಇದೆ. ಮಿಥ್ಯಾಜ್ಞಾನ ಈಗ ಮಿಥ್ಯಾಜ್ಞಾನ ಬರೀ ಅದ್ವೈತ್ಯದೊಂದೇ ಅಂತ ಹೇಳ್ತೀವಿ ನಾವು. ಅದೇ ಅವರು ಇದ್ದದ್ದನ್ನು ಇಲ್ಲ ಅಂತಾರೆ, ಸತ್ಯಭೂತವಾದ ಜಗತ್ತನ್ನು ಇಲ್ಲ ಅಂತ ಅವ್ರು ಹೇಳ್ತಾ ಇದ್ದಾರೆ. ನಾವು ಇಲ್ಲದನ್ನು ಅದೇ ಅಂತ ಹೇಳ್ತಾ ಇದ್ದೇವೆ, ನಮ್ಗೆ ಅವ್ರಿಗೆ ಏನು ವ್ಯತ್ಯಾಸ ಇಲ್ಲ. ಆ ಸತ್ಯವಾದ ಜಗತ್ತನ್ನು ಇಲ್ಲ ಇಲ್ಲ ಅಂತ ಹೇಳ್ತಾ ಇದ್ದಾರೆ, ಅದು ನಾವು ದೂರ ಇಟ್ವಿ. ನಮ್ಮವ್ರು ಏನು ಮಾಡ್ತಾ ಇದ್ದಾರೆ, ಇಲ್ಲದನ್ನು ಅದೇ ಅಂತ ಹೇಳ್ತೇವೆ. ಇವನಲ್ಲಿ ಕರ್ತೃತ್ವ ಇಲ್ಲ, ಕರ್ತ ಯುವಪಿ ಕರ್ತ ಅಂತ ವೇದ ಹೇಳ್ತಾ ಇದೆ. ಕರ್ತೃತ್ವ ಕರ್ತೃತ್ವ ಅಭಾವತ ಸ್ಫುಟಂ ಬಂದು ಕರ್ತೃತ್ವ ಇದ್ದರೂ ನಿಂದಲ್ಲ. ಹೇಗೆ ಅಂತಂದ್ರೆ, ಈ ಬ್ಯಾಂಕ್ ಕ್ಯಾಶಿಯರ್ ಇದ್ದ ಹಾಗೆ ಹತ್ತುವರೆಯಿಂದ ಎರಡೂವರೆವರೆಗೂ ಲಕ್ಷ ಲಕ್ಷಲೇ ದುಡ್ಡು ಇರ್ತದೆ. ಅವನು ಶ್ರೀಮಂತ ಅಂತೀವಿ ಅಥವಾ ಧನಿಕ ಅಂತ ಹೇಳ್ತೀವನು. ಯಾಕೆ? ಒಂದು ಅದ ಮೇಲೆ ಅಧಿಕಾರವಿಲ್ಲ. ಅವನ ಹತ್ತಿರದೆ ದುಡ್ಡು, ಅವನ ಹತ್ತಿರದೆ, ಅವನ ಕೈಯಿಂದಲೇ ವ್ಯವಹಾರ ನಡೀತಾ ಇದೆ, ಆದರೆ ಅದರ ಮೇಲೆ ಯಾವುದಿಲ್ಲ. ಹಾಗೆ ಜೀವನದಲ್ಲಿ ಮೇಲ್ ಕಂಡು ಬರ್ತಕ್ಕಂಥ ಕ್ರಿಯೆ ಎಲ್ಲ ಕ್ರಿಯೆ ಮಾಡಿಕೊಂಡು ಇದೊಂದು ನಿನಗೆ ಸಂಬಂಧ ಇಲ್ಲ, ಎಲ್ಲ ಭಗವಂತನದು ಅಂತ ತಿಳ್ಕೊಳ್ತಾರೆ. ತಿಳ್ಕೊಂಡು ಇದು ಜ್ಞಾನ. ಈ ಜ್ಞಾನ ಬರುವುದಕ್ಕೋಸ್ಕರ ಸುಧಾದಿ ಗ್ರಂಥಗಳದ್ದೇ, ಸುಧಾದಿ ಗ್ರಂಥಗಳು ಓದಿದ್ರು ಇದೇ ರೀತಿ ಜ್ಞಾನ ಮುಂದುವರಿತು ಅಂದ್ರೆ ಅದೇ ಮಿಥ್ಯಾಜ್ಞಾನ. ಮಿಥ್ಯಾ ಅಂದ್ರೆ ಏನು, ಯಾವ ಕಾಲಕ್ಕೂ ಇಲ್ಲದೆ ಇರ್ತಕ್ಕಂಥದ್ದು. ಮಿಥ್ಯಾಜ್ಞಾನ ಪುಸ್ತಜ್ಞಾನ ಇತಿ ವೇದ ವಿಧೋವಿಧ ಒಂದು ಆಚಾರ. ಮಿಥ್ಯಾಜ್ಞಾನ ಅಂದ್ರೆ ಏನು, ಪುಸ್ತಜ್ಞಾನ ಪುಸ್ತಕ ಅಂದ್ರೆ ಏನು, ಅದು ಒಂದು ಉದಾಹರಣೆ ಕೊಡ್ತಾ ಇದೆ. ಕೃಷ್ಣಧೀನಾ ಜಗತ್ಸತ್ತ ಪ್ರತಿ ಕಿಂ ಚೇಷ್ಟಿತಂ ಗತಿ ಇತಿ ಅನಿಶ್ಚಿತಂ ಜ್ಞಾನಂ ಅಪೃಥಕ್ ದರ್ಶನ ಸುಸಂಬಂಧ. ಇದು ಪೃಥಕ್ ದರ್ಶನ. ಇಂಥ ಮಿಥ್ಯಾಜ್ಞಾನ ನಮ್ಮಲ್ಲಿ ನಾವು ತುಂಬುತ್ತಾ ಇದ್ದೀವಿ. ವೇದಶಾಸ್ತ್ರ ಅಧ್ಯಯನ ಮಾಡಿದವರೆಲ್ಲರೂ ಕೂಡ ಮಿಥ್ಯಾಜ್ಞಾನ. ಇನ್ನೂ ಒಂದು ಇಲ್ಲಿ ಕರ್ತೃತ್ವಾಭಿಮಾನ ನಮ್ಗೆ ಭಾಳ ಹುಟ್ಟಿಸ್ತಾ ಇದ್ದಾರೆ ಎಲ್ಲರೂ ಕೂಡ. ಅದಕ್ಕೆ ಗೀತಾವಾಕ್ಯ ಅಂತ ಹೋಗ್ತಾನೆ, ಕರ್ಮಣ್ಯವಾಧಿಕಾರಷ್ಟೇ ಮಾ ಫಲೇಶು ಕದಾಚನ ಮಾ ಕರ್ಮ ಫಲ ಹೇತು ಭೋ ಮಾತೆ ಸಂಗೋ ಸಾಕರ್ಮಣಿಯಿಂದ ಕೃಷ್ಣ. ಈ ವಾಕ್ಯ ತಗೊಂಡು ಕರ್ಮದಲ್ಲಿ ಅಧಿಕಾರ ಅದೇ ನೀ ಸ್ವತಂತ್ರ ನೀನು ಮಾಡು ಅಂತ ಹೇಳಿ ಅಲ್ಲ, ಅವರ ರಾಂಗ್ ಇಂಟರ್ಪ್ರಿಟೇಷನ್ ಅದು. ಮತ್ತೆ ಏನು ಹೇಳ್ಕಾದಾರೆ ಪ್ರಮೇಯ ಜೀವಿತ ಬರಿತಾ ಇದೆ ಟೀಕಾಚಾರ್ಯ ಏನು ಬಂತ ಅಂದ್ರೆ, ಕರ್ಮಣ್ಯ ಬಾಧಿಕಾರಷ್ಟೇ ಮಾ ಫಲೇಶು ಕದಾಚನ, ಕರ್ಮದಲ್ಲಿ ನಿಂಗೆ ಅಧಿಕಾರ ಇದೆ ಸ್ವಾತಂತ್ರ್ಯ ಅಧಿಕಾರ ಅಂತಲ್ಲ. ಕರ್ಮದಲ್ಲಿ ಹೇಗೆ ಅದೇ ಡ್ರೈವರ್ ಒಂದು ಎಂಜಿನ್ ಅನ್ನು ಕೂತ್ಕೊಂಡು ಸ್ಟಾರ್ಟ್ ಮಾಡಿ ರೈಲು ವ್ಯವಸ್ಥೆ ಒಂದು ಗೋಡನ ಕೂತ್ಕೊಂಡು ಓಡಿಸೋ ಯೋಗ್ಯ ಇಲ್ಲ ಡ್ರೈವರ್, ಯಾಕೆ ಆ ಗೋಡೆಯಲ್ಲಿ ಆ ಯಂತ್ರ ಇಲ್ಲ. ಹಾಗೆ ಕರ್ಮದಲ್ಲಿ ಅಧಿಕಾರ ಆದಲ್ಲಿ ಚೇತನ ನೀನು, ವಿಚಾರಜ್ಞಾನ ಕ್ರಿಯಾಗಳಿದ್ದಾವೆ ನಿನ್ನ ಮೂಲಕ, ದೇವರು ಮಾಡ್ತಾ ಇದ್ದಾನೆ. ಆ ಅಧಿಕಾರದಷ್ಟೇ ನಿಮಗೆ ಆ ಅಧಿಕಾರದೇ ಹೊತ್ತು ಸ್ವಾತಂತ್ರ್ಯ ಅಧಿಕಾರ ಅಂತಕ್ಕಂಥದ್ದಿಲ್ಲ. ಅದೇ ಡ್ರೈವರ್ ಗೋಡನ ಕೂತ್ಕೊಂಡು ತಾನು ಓಡಾಡಲಿಕ್ಕೆ ಆಗ್ತಾ ಇಲ್ಲ. ಅದಕ್ಕೂ ಆ ರೀತಿ ಇರ್ತಕ್ಕಂಥದ್ದೇನದೇ ಈ ಕರ್ಮಣ್ಯವಾಗಿ ಈ ರೀತಿ ಅಧಿಕಾರ. ನೀ ಚೇತನ ಜಡ ಅಲ್ಲ, ಪರಮಾತ್ಮ ನಿನ್ನಿಂದ ಕರ್ಮ ಮಾಡಿಸ್ತಾ ಇದ್ದಾನೆ, ಅದಕ್ಕೆ ನೀನು ಅಧಿಕಾರಿ ಅಷ್ಟೇ ಹೊತ್ತು ಸ್ವಾತಂತ್ರ್ಯ. ಯಾಕೆ ಮುಂದಿನ ಅದೇ ಹೇಳ್ತಾನೆ, ಮಾ ಕರ್ಮ ಫಲ ಏತು ಗೋ ಮಾತೆ ಸಂತೋಷ ಅಕರ್ಮಣಿಂದ. ಅಲ್ಲಿ ಅಕರ್ಮಣಿ ಅಂತಂದ್ರೆ ಆಗ ನಮ್ದು ಫಲದಲ್ಲಿ ಅಧಿಕಾರ ಇಲ್ಲ, ಫಲ ಕೇಳಬಾರ್ದು ಅಂದ್ರೆ ನಾ ಕರ್ಮನು ಮಾಡಲ್ಲ. ಹಾಗಾದ್ರೆ ಕರ್ಮದಲ್ಲಿ ಅಧಿಕಾರವೇ ಫಲ ಕೇಳ್ಕೊಡು ನೀನು ಅಂತ ಮೊದಲನೇ ಲೈನ್ ಹೇಳ್ಬಿಡ್ತು ಕೃಷ್ಣ ಅಭಿಪ್ರಾಯ. ಹಾಗಾದ್ರೆ ಫಲದಲ್ಲಿ ಇಲ್ಲ ಅಂದ್ಮೇಲೆ ಕರ್ಮ ಮಾಡಿ ಬಿಟ್ಬಿಡ್ತೀನಿ ಹಾಗಂದ್ಬಾರ್ದು, ನೀ ಕರ್ಮ ಮಾಡ್ತಿರೋಕ್ಕೂ ಫಲ ಕೇಳ್ತಿರೋ ಅಂತ ನಮ್ಮವರೆಲ್ಲ ಹೇಳ್ತಾರೆ. ಅಲ್ಲ ಕೃಷ್ಣನ ಅಭಿಪ್ರಾಯ ಅದಲ್ಲ. ಏ ಸಂಘ ಅಕರ್ಮಣಿ ಮಾಂಗ, ಅಕರ್ಮಣಿ ಅಂದ್ರೆ ಕರ್ಮ ರಾಹಿತ್ಯ ಅಂತ ಅರ್ಥ ಅಲ್ಲ. ವಾದರಾದ್ರಿ ಹೇಳಿದ್ದಾರೆ ಒಂದು ಕಲಿಗೆ ಕರ್ಮದಲ್ಲಿ ಕರ್ಮ ಏನ್ ಹಾಗಾರೆ ಅಕರ್ಮಣಿಂದ ಐತಿ ಬ್ರಹ್ಮ ಅಂತ ಅರ್ಥ ಮಾಡಿ ಭಗವತ್ತ ಗೀತಾಗಳು ಅನೇಕ ಕರ್ಮ ಇದೆ. ಅಶಬ್ದ ವಾಚ್ಯನಾದ ಪರಮಾತ್ಮ ತಾನು ಒಳಗೆ ನಿಂತ್ಕೊಂಡು ಕರ್ಮಗಳು ಮಾಡ್ತಾ ಇದ್ರೆ ಅದನ್ನ ನಾನು ಮಾಡ್ತೀನಿ ಎಂಬ ಅಭಿಮಾನ ನೀಡಿದಾಗ ಅಕರ್ಮಣಿ ತೇ ಸಂಘ ಮಾ ಐತಿ ಬ್ರಹ್ಮ, ಅಶಬ್ದ ವಾಚ್ಯನಾದ ಪರಮಾತ್ಮ ನಿನ್ನಲ್ಲಿ ನಿಂತ್ಕೊಂಡು ಮಾಡ್ತಾ ಇದ್ರೆ ಆ ಕರ್ಮದಲ್ಲಿ ನಾನು ಮಾಡ್ತೀನಿ ಎಂಬ ಅಭಿಮಾನ ಬೇಡ. ನೀನು ಮಾಡಿಲ್ಲ ಅಂದ್ ಮಾ ಕರ್ಮ ಫಲೇಶು, ನೀನು ಮಾಡಿಲ್ಲ ಅಂದ್ಮೇಲೆ ಯು ಹ್ಯಾವ್ ನೋ ರೈಟ್ ಟು ಡಿವೈನ್ ಅಂತ ಕೃಷ್ಣ ಅಭಿಪ್ರಾಯ. ಈ ಕೃಷ್ಣನ ಅಭಿಪ್ರಾಯ ಈ ರೀತಿ ಇದೆ, ಅದಕ್ಕೆಲ್ಲ ವಿರೋಧವಾಗಿ ಜೀವನ ಸ್ವಾತಂತ್ರ್ಯ ಕರ್ತೃತ್ವವನ್ನು ಪ್ರತಿಪಾದನೆ ಮಾಡ್ತಾ ಕೃಷ್ಣನ ಅಭಿಪ್ರಾಯಕ್ಕೆ ವಿರೋಧ ಎಂತೆಂಥ ಪಂಡಿತರೇ ಹೇಳ್ತಾ ಇದ್ದಾರೆ ಈ ಮಾತು. ಅದು ತಪ್ಪು ಆ ರೀತಿ ಅಲ್ಲ. ದೇ ಸಂಘ ಅಕರ್ಮಣಿ ಮಾ ಐತಿ ಬ್ರಹ್ಮ, ಅಶಬ್ದ ವಾಚ್ಯನಾದ ಪರಮಾತ್ಮ ತಾನು ಒಲವು ನಿಂತ್ಕೊಂಡು ಮಾಡ್ತಾ ಇದ್ರೆ ಅದು ಯಾಕೆ ಮಮ ಶುಭಾರ್ಥಂ, ನನ್ನ ಕರ್ಮ ಕಲಿಯೋದಕ್ಕೆ ದೇವರು ಮಾಡ್ತಾ ಇದ್ರೆ ಅದರಲ್ಲಿ ನಾನು ಮಾಡ್ತೀನಿ ಎಂಬ ಸಂಘ ಬೇಡ. ನೀನು ಮಾಡಿಲ್ಲ ಅಂದ್ರೆ ಯು ಹ್ಯಾವ್ ನೋ ರೈಟ್ ಟು ಡಿಮ್ಯಾಂಡ್ ಅಂತ. ಹೌದು ಅಕರ್ಮಣಿ ಅಂತ ಆ ರೀತಿ ಯಾಕೆ ಅರ್ಥ ಮಾಡಬೇಕು? ಗೀತಾಗಳನ್ನು ಕಟ್ಟಬೇಕಿದ್ದಾನೆ ಹೇಳ್ತಾರೆ, ಕರ್ಮಣಿ ಅಕರ್ಮಣಿ ಚ ಯಸ್ ಪಶ್ಚೇತ್ ಅಕರ್ಮಣಿ ಚ ಕರ್ಮಯ ಸಬುದ್ಧಿವಾನ್ ಮನುಷ್ಯೇಶು ಸವೇ ಕೃತ್ಯ ಕರ್ಮ ಕೃತೆಯಿಂದ ಕೃಷ್ಣ. ಕರ್ಮಣಿ ಅಕರ್ಮಣಿ ಚ ಯಸ್ ಪಶ್ಚೇತ್ ನೀವು ನಾವು ಮಾತಾಡ್ತಾ ಇದೀವಿ, ಕೇಳ್ತಾ ಇದ್ದೀವಿ, ಮಾತಾಡ್ತೇವೆ ಎಲ್ಲ, ಆದ್ರೆ ನಾನು ಮಾಡ್ತೀನಿ ತಿಳ್ಕೊಬೇಡ. ಅಶಬ್ದ ವಾಚನ ಪರಮಾತ್ಮ ಒಳಗೆ ಮಾಡ್ತಾ ಇದ್ದಾನೆ ಅಂತ ತಿಳ್ಕೊ. ಈ ದೇಹದಿಂದ ಜಡವಾದ ದೇಹದಿಂದ ಕರ್ಮಗಳು ಕಂಡು ಬರ್ತಾ ಇರುವಾಗ ಅದನ್ನ ನಾನು ಮಾಡ್ತೀನಿ ತಿಳ್ಕೋಬೇಡ, ಅಂತರ್ಯಾಮಿದ ಪರಮಾತ್ಮ ಅಶಬ್ದ ವಾಚನಾದ ಪರಮಾತ್ಮನ ಕ್ರಿಯೆ ಅಂತ ತಿಳ್ಕೊ. ಇನ್ನು ಅಕರ್ಮನೆ ಚಕರ್ಮಯ ರಾತ್ರಿ ನಾವು ಮಲಗಿರ್ತೀವಿ, ಮಲಗಿರುವಾಗ ಉಸಿರಾಡ್ತಿರ್ತೀವಿ, ಒಳಗೆ ಮುಂದೆ ಅನ್ನ ಜೀರ್ಣ ಆಗ್ತಿರ್ತೇವೆ, ಎಲ್ಲ ರಕ್ತ ಚಲನ ಯಾರು ಮಾಡ್ತಾ ಇದ್ದಾರೆ ಇದನ್ನೆಲ್ಲ ಸ್ವಪ್ನ ತೋರಿಸ್ತಾನೆ. ಸ್ವಪ್ನ ನಿನ್ನಿಚ್ಛೇನು ಇಲ್ಲ ಅಂದಾಗ ಆ ಅಕರ್ಮದಲ್ಲಿ ನಿನ್ನ ಜಡದೇಹದ ಕ್ರಿಯೆಗಳು ಕಂಡು ಬರದೇ ಇರುವಾಗ ಅಲ್ಲಿ ಒಳಗೆ ಕ್ರಿಯೆ ಆಗ್ತೇನೆ ಇರ್ತೆ, ಕರ್ಮ ಇಲ್ಲ ಅಂತ ತಂಬಾಗಿಲ್ಲ, ಕ್ರಿಯೆ ಆಗ್ತಾನೆ ಇರ್ತೆ. ಆದ್ರೆ ಅದು ನಂದಲ್ಲ, ನಾನು ಉಸಿರಾಡ್ತಾ ಇದ್ದೀನಿ ಎಂಬ ಜ್ಞಾನದೇನಾಗ ನಿದ್ದೆ ಬಂದಾಗ ಅಥವಾ ನಾನು ರಕ್ತಚಲನ ಮಾಡ್ತಾ ಇದ್ದೀನಿ ಅಂತಾಗ ನಾನು ಊಟ. ಆದ್ದರಿಂದ ಕರ್ಮನೇ ಅಕರ್ಮ, ಅದು ಕರ್ಮನೇ ಅಕರ್ಮ, ಅವನೇ ಬುದ್ಧಿವಂತ. ಇನ್ನ ಸ್ವಭಾವಜೇನ ಕೌಂತ್ಯ ನಿಬದ್ಧೇನ ಕರ್ಮಣ ಕರ್ತು ನೇಚ್ಛಸಿ ಎನ್ಮೋಹ ಕರಿಷ್ಯಸ್ಯ ಅವಶೋಪಿಸದೆ. ಸ್ವಭಾವದಿಂದ ಎಲ್ಲ ಪರಮಾತ್ಮ ಅಶಬ್ದವಾಚನಾದ ಪರಮಾತ್ಮ ನಾನು ಮಾಡ್ತಾ ಇದ್ದೆ, ನಾನು ಮಾಡ್ತೀನಿ. ಸ್ವಭಾವಜೇನ ಕೌಂತ್ಯ ನಿಬದ್ಧ ಸ್ವೇನ ಕರ್ಮನ ಕರ್ತು ನೇಚ್ಛಸಿ ಎನ್ಮೋಹ ಕರಿಷ್ಯ. ನಾವು ಮಾಡಬಾರ್ದು ಅಂದ್ರೆ ಮಾಡ್ತಾ ಇದ್ದೇವೆ, ಮಾಡಬೇಕು ಅಂದಿದ್ದು ಮಾಡಿಸಲ್ಲ, ಮಾಡಬಾರ್ದು ನಮ್ಮಿಂದ ಮಾಡಿಸ ಯಾಕೆ ಮಾಡ್ತಾ ಇದೆ? ನಮ್ಮ ಅನಾದ ಕರ್ಮದಿಂದ ಎಲ್ಲ ಇಟ್ ಇಸ್ ಡಿಸೈಡೆಡ್ ಮ್ಯಾಟರ್. ನಾನು ಇಂಥದ್ದು ಮಾಡ್ತೀನಿ ಅಲ್ಲಕ್ಕೆ ಸ್ವತಂತ್ರ ಅಲ್ಲ, ಮಾಡಲ್ಲ ಅಲ್ಲಕ್ಕೆ ಸ್ವತಂತ್ರ ಅಲ್ಲ, ಪರಮಾತ್ಮ ಏನು ಮಾಡ್ತಾರೆ ನಾವು ಮಾಡ್ತೀವಿ. ಈ ರೀತಿಯಾಗಿರ್ತಕ್ಕಂಥ ಇದು ನಿಜವಾದ ಜ್ಞಾನ ಅಂತಕ್ಕಂಥದ್ದು. ಇಂಥ ಜ್ಞಾನದಿಂದ ಮೋಕ್ಷವಷ್ಟೇ ಹೊತ್ತು ಕೇವಲ ಶಬ್ದ ಪಾಂಡಿತ್ಯದಿಂದ ಮೋಕ್ಷ ಅಲ್ಲ. ಅದಕ್ಕೆ ಅಂತ ಕೃಷ್ಣ ಶಬ್ದ ಬ್ರಹ್ಮಣ ನಿಷ್ಣಾತೆ ನನಿಷ್ಣೀಯ ಪರೇಯದೆ ಸಮಸ್ತ ಭ್ರಮ ಫಲೋ ಹೆದೆಯನ್ನು ರಕ್ಷಿತ ಏಕಾಶ ಚಂದವಾಕ್ಯ. ಶಬ್ದ ಬ್ರಹ್ಮದಲ್ಲಿ ವಿಶ್ವಾಸರಾಗಿಬಿಡ್ತಾರೆ. ಪಾಂಡಿತ್ಯ ಬೇಕಾದಷ್ಟು ಅವರಿಗೆ ಸಂಪಾದನೆ ಮಾಡ್ತಾರೆ, ಬೇಕಾದಷ್ಟು ಪಾಠ ಪ್ರವಚನವಾಗಿ ಮಾಡ್ತಾರೆ. ಅದು ಪರಮಾತ್ಮನಲ್ಲಿ ನಿಷ್ಠವಾದ ಬುದ್ಧಿ, ನಿಷ್ಠವಾದ ಹರಿಸರ್ವೋತ್ತಮ ಮಾರ್ಗ ಜೀವೋತ್ತಮ ಅಂತ ಹೇಳ್ತೀವಲ್ಲ ನಾವು, ಪ್ರತಿ ಕ್ಷಣ ಪ್ರತಿಪಾದನೆ ಮಾಡ್ತಾ ಇದೀವಲ್ಲ ಪಾಠ ಯಾವ ರೀತಿ ಮಾಡಬೇಕು ಆ ರೀತಿ ಮಾಡ್ತಾ ಇಲ್ಲ, ಔಟ್ ಆಫ್ ಸಿಲೋಸ್ ಅಂತಾರೆ. ಅದಕ್ಕೆ ಆಚಾರ್ಯ ಒಂದು ಕಡೆಗೆ ಅಂತಾರೆ, ಏನ್ ಹೇಳ್ತಾ ಇದ್ದೀನಿ, ನಾವು ಪ್ರವಚನ ಮಾಡುವಾಗ ಅಥವಾ ಪಾಠ ಹೇಳುವಾಗ ಯಾವುದನ್ನು ಹೈಲೈಟ್ ಮಾಡಬೇಕು ಅಂತಕ್ಕಂಥದ್ದು ಹೇಳ್ತಾ ಇದ್ದಾರೆ ಒಂದ್ ಕಡೆಗೆ. ಸರ್ವಜ್ಞಂ ಸರ್ವಕರ್ತಾರಂ ನಾರಾಯಣ ನಮನಾಮಯಂ ಸರ್ವೋತ್ತಮಂ ಜ್ಞಾಪಯಂತಿ ಮಹಾ ತಾತ್ಪರ್ಯ ಮತ್ತರಿಹಿ ಆಚಾರ ವಾಕ್ಯ. ನಾವು ಭಗವಂತ ನಾಲ್ಕು ಗುಣ ಎತ್ತಿಡ್ಬೇಕಂತ, ಸರ್ವಜ್ಞ ಸರ್ವಕರ್ತ ದೋಷದೂರ ಸರ್ವೋತ್ತಮ. ಈಗ ಎಲ್ಲರೂ ಏನ್ ಮಾಡ್ತಾ ಇದ್ದಾರೆ, ದೋಷದೂರ ಸರ್ವೋತ್ತಮತ್ವವನ್ನು ಎತ್ತಿಡ್ತಾ ಇದ್ದಾರೆ, ಸರ್ವಜ್ಞತ್ವನ ಸರ್ವಕರ್ತೃತ್ವವನ್ನು ಎತ್ತಿದ್ಯಾ. ಯಾಕೆ ಹೇಳ್ತಾ ಇದ್ದಾರಲ್ಲ ಅಂದ್ರೆ, ಇಲ್ಲ ಸರ್ವಕರ್ತ ನೀನು ಕರ್ತ, ಜೀವೋಪಕರ್ತ ವೇದ ಹೇಳ್ತಾ ನೋಡು, ಜೀವೋಪಕರ್ತ ಜೀವನು ಕರ್ತ ಅಂತ ವೇದ ಹೇಳ್ತಾ ಇದೆ ಅಂದ ಬರೇ ಪರಮಾತ್ಮನಲ್ಲ, ನಿಂದು ಜಾಯಿಂಟ್ ರೆಸ್ಪಾನ್ಸಿಬಿಲಿಟಿ. ಎಷ್ಟು ಮಿಸ್ಗೈಡ್ ಮಾಡ್ತಾ ಇದೆ, ಜೀವ ಶಬ್ದ ಆಚಾರ ಬೃಹದಾರಣಿಕ ವಾಚಾರ ಆಚಾರ ಪರಮಾತ್ಮ ಅಂತ ಹೇಳಿ ಜೀವ ಶಬ್ದ ವಾಚ ಕೊಡು. ಅದಕ್ಕೋಸ್ಕರವಾಗಿ ಈ ರೀತಿ ಇರ್ತಕ್ಕಂತಹ ಪರಮಾತ್ಮ ಉಪಸಂಹಾರ ಆಗ್ತಾ ಇದೆ ಹೊತ್ತು ನೀನ್ ಮಾಡ್ತಾ ಇಲ್ಲ, ನೀನ್ ಸ್ವತಂತ್ರನಾಗಿದ್ದು. ಆದರೆ ಆಚಾರ್ಯರು ಬ್ರಹ್ಮಸೂತ್ರ ಭಾಷೆ ಎರಡನೇ ಅಧ್ಯಾಯದಲ್ಲಿ ಕರ್ತೃತ್ವಾಧಿಕಾರ ಅಂದ್ರೆ ಹೇಳ್ತಾರೆ, ಏನ್ ಹೇಳ್ತಾ ಇದೆ, ಶುಚಿ ಪ್ರಾಪ್ತೋ ಜೀವ ಕರ್ತೃತ್ವ ಪಕ್ಷ ವಿಸ್ತಾರಾಂಬಿರಾ ಕ್ರಿಯೆ ಅಂದ್ರೆ ಆಚಾರ ಬ್ರಹ್ಮಸೂತ್ರ ಭಾಷೆ ಇದು. ಇವೆಲ್ಲ ಅವ್ರು ಕಣ್ಣಿ ಬೀಳ್ತಾರೆ, ನನಗೆ ಅದೇ ಆಶ್ಚರ್ಯ ಆಗಿದೆ. ವೇದದಿಂದ ಬಂದಿರತಕ್ಕಂತಹ ಜೀವ ಕರ್ತೃತ್ವ ಪಕ್ಷವನ್ನ ಈ ಅಧಿಕರಣದಲ್ಲಿ ನಾವು ಸಂಪೂರ್ಣವಾಗಿ ತಿಳಿದು ದಿನೇ ಇದಂತ ನಾವು ಅದನ್ನ ನಿರಾಕರಿಸಲ್ಪಡ್ತಾರೆ ಜೀವಕರ್ತೃತ್ವ ಪಕ್ಷ. ಹೌದು, ಯಾಕೆ ಪ್ರತ್ಯಕ್ಷ ಕಂಡುಬಂದ್ರೆ ಯಾಕೆ ನಿರಾಕರಣೆ ಮಾಡ್ತೀರಿ ಅಂದ್ರೆ, ಸೂತ್ರ ಭಾಷೆ ಅದು, ಜೀವ ಭವಂತಿ ಬೋಧ ಯದಿ ಜೀವ ಕರ್ತೃತ್ವ ಶ್ರುತೌ ವ್ಯಪದೇಶ ಸಿದ್ಧಾಂತ ಜೀವ ಸ್ವತಂತ್ರ ಕರ್ತೃತ್ವ ಉಚ್ಯತೆ ತರ್ಹಿ ತಶ್ಚ ಹಿತಾಕರಣ ಹಿತಕರಣಂಚ ನ ಸ್ಯಾತ್. ಕರ್ತೃತ್ವ ಅಂದುಕೊಳ್ಳೇನೆ ಜೀವೋಪಿ ಕರ್ತ ಅಂತ ಹೇಳ್ತಾ ಇದ್ದ ಕರ್ತೃತ್ವ ಇಲ್ಲ, ಕರ್ತೃತ್ವ ಇಲ್ಲ. ಯಾಕೆ, ನೀವು ಸ್ವತಂತ್ರ ಕರ್ತನಾಗಿದ್ದ ಪಕ್ಷದಲ್ಲಿ ತನಗೆ ಅಹಿತವಾದದ್ದನ್ನು ಮಾಡ್ಕೊಂಬುದು, ಪ್ರತಿ ಕ್ಷಣವು ನಮ್ಗೆ ಅಹಿತವಾದದ್ದೇ ಆಗ್ತದೆ. ಅದನ್ನು ಪುರಂದಾಸಿಯೋದು ಹರಿಚಿತ್ತ ಸತ್ಯ ಹರಿಚಿತ್ತ ನರಚಿತ್ತಕ್ಕೆ ಬಂದದ್ದು ಲವಲೇಶ ನಡೆಯೋದು ಹರಿಚಿತ್ತ ಸತ್ಯ ಹರಿಚಿತ್ತ ಪುರಂದಾಸು ಸ್ಪಷ್ಟವಾಗಿಲ್ಲ. ದಾಸನ ಮಾತು ಅವ್ರಿಗೆ ಬೇಕಾಗಲ್ಲ, ದಾಸನ ಮಾತು ಏನು ಪುರಾಣ ವಾಕ್ಯಗಳು ಬಿಟ್ಟು ಇಲ್ಲೇ ಇಲ್ಲ ಅವ್ರ ಮಾತು. ಪರಮಾತ್ಮರಿಚಿತ ಅದೇ ಅಹಿತಕರಣತ್ವ ತಂದ ಆಚಾರ ಬ್ರಹ್ಮಸೂತ್ರ ಮಾಡ್ತೀರಿ. ನಾನು ಸ್ವತಂತ್ರ ಕರ್ತನಾಗಿದ್ದ ಪಕ್ಷದಲ್ಲಿ ನನಗೆ ಬೇರ್ವಾದ ನಾವು ಮಾಡ್ಕಿರ್ತೀವಿ ಇಲ್ಲ ಮಾಡ್ತೀವಿ. ಯಾಕೆ ಬೇರ್ವಾದ ಯಾಕೆ, ನನ್ನ ಮನಸ್ಸಿಗೆ ವಿರೋಧವಾದದ್ದು ಯಾಕೆ ಆಗ್ತಾ ಇದೆ, ನಾನು ಸ್ವತಂತ್ರ ಕರ್ತನಲ್ಲ. ಭಗವಂತ ತಾನು ಒಳಗೆ ಮಾಡ್ತಾ ಇದ್ದಾನೆ, ಅವ್ರು ಮಾಡ್ತಾ ಇದ್ದಿದ್ರೆ ನನ್ನ ಮೇಲೆ ಆರೋಪಣೆ ಮಾಡ್ಕೊಳ್ತಾ ಇದ್ದೀವ ಅದ್ರಿಂದ ಆತ್ಮೀಯತೆ ಅದ್ಭುತ ಇದೆಲ್ಲ ಭ್ರಮಾಂಧ ಟೀಕಾಚಾರ. ಹಾಗೆ ಒಂದು ಉದಾಹರಣೆ ಕೊಡ್ತಾ ಇದ್ದೇವೆ ಸುಧಾದೊಳಗೆ. ಈಗ ಈ ಸ್ಫಟಿಕ ಮಣಿ ಅದೇ ಸ್ಫಟಿಕ ಉದಾಹರಣೆ ಕೊಡ್ತಾ ಇದೆ. ಸ್ಫಟಿಕ ಮಣಿ ಹೇಗದೆ ಅಂತಂದ್ರೆ ಅದು ಬೆಳ್ಳಗಿರ್ತದೆ, ಬೆಳ್ಳಗಿರ್ತಕ್ಕಂಥದ್ದು ಏನಂದ್ರೆ ಅದು ಆ ಕಡೆಗೆ ಒಂದು ದಾಸವಾದ ಹುಡ್ತೇವೆ, ಕೆಂಪು ದಾಸವಾದ ಹುಡ್ತೇವೆ. ಆ ಬೆಳ್ಳ ಸ್ಫಟಿಕ ಮಣಿಯಲ್ಲಿ ಕೆಂಪು ಬಣ್ಣ ಬರ್ತದೆ, ಆ ಕೆಂಪು ಬಣ್ಣ ಸ್ಫಟಿಕ ಮಣಿಯ ಸ್ವರೂಪ ಬರುತ್ತೆ ಅಥವಾ ಆ ದಾಸವಾದ ಹೂವಿನ ಸಂಬಂಧದಿಂದ ಬಂದಿತ್ತೆ ಸ್ವತಂತ್ರ ಅಲ್ಲ. ದಾಸವಾದ ಹೂವು ಎಲ್ಲಿವರೆಗೆ ಅಲ್ಲಿ ಇರ್ತದೆ ಅಲ್ಲಿವರೆಗೂ ಆ ಕೆಂಪು ಬಣ್ಣ ಇರ್ತದೆ, ದಾಸವಾದ ಹೂವು ತೆಗೆದು ಬರ್ತಾನೆ ಕೆಂಪನ್ನ ಹೋಗಿ. ಆಗ ಪರಮಾತ್ಮ ಬಿಂಬನಾಗಿರುವುದರಿಂದ ಪ್ರತಿಬಿಂಬನಾದ ಜೀವನದಲ್ಲಿ ವಿಚಾರಜ್ಞಾನ ಕ್ರಿಯೆ ಅದು ಮೂಡಿದ್ದ ಅವಷ್ಟೇ ಅದನ್ನ ಆತ್ಮೀಯತೆ ಅಧ್ಯಕ್ಷ ಅಂತ ಹೇಳ್ತಾರೆ. ಸುಧಾದಲ್ಲಿ ತಾನು ತನ್ನದಂತ ಜೀವ ತಿಳ್ಕೊತ ಅವಿದ್ಯೆ ಆವರಣದಿಂದ ಇದು ಭ್ರಮೆ ಅಂದ್ಬಿಡ್ತಾರೆ. ಇದು ಭ್ರಮೆ, ನಾನು ಕರ್ತ ಅಂತ ತಿಳ್ಕೊಂಬುದು ಭ್ರಮೆ ಅಂದಷ್ಟು ಸುಧಾ ವಾಕ್ಯ ಇದು ಬೇರೆ ಅಲ್ಲೇ ಇಲ್ಲ. ಕೇಳು ಸುಧಾ ಅಂತಕ್ಕಂತ ಹೇಳ್ತ ಆ ಸುಧಾದಲ್ಲಿ ಯಾವುದೋ ಒಂದು ಎರಡು ವಾಕ್ಯ ತಮ್ಮ ಬೇಕಾಗ್ತದೆ, ಇಂತಹ ನೂರಾರು ವಾಕ್ಯ ಇಳಿದ ಸುಧಾದ ಅದನ್ನ ಪ್ರಕಟ ಮಾಡೋದೇನೆ ನಾವು ಜೀವೋಪಿ ಕರ್ತ. ಅದಕ್ಕೋಸ್ಕರ ಅಹಿತಕರಣತ್ವ ಅಂತ ಹೇಳ್ತ ಜೀವ ಅಸೌ ನ ಸ್ವತಂತ್ರ ಕರ್ತ ಅಪಿ ಪರಮೇಶ್ವರ ಏವ ಕರ್ತ. ಸೂತ್ರ ಭಾಷ್ಯ ಪರಮೇಶ್ವರ ಏವೇತಿ ಕರ್ತ ತತ್ವ ಪ್ರಕಾಶವಾದ್ರೆ ಆ ಬ್ರಹ್ಮಸೂತ್ರಕ್ಕೆ ಬರೀತಾ ಇದ್ದಾರೆ ಟೀಕಾಚಾರ. ಅವನೇ ಸ್ವತಂತ್ರ ಕರ್ತ, ಅದಕ್ಕೋಸ್ಕರ ಸ್ವತಂತ್ರನಾಗಿದ್ದರೆ ನನಗೆ ಅಹಿತವಾದಂತ ನಾನು ಎಂದೂ ಮಾಡ್ಕೊತಾ ಇದ್ದಿಲ್ಲ. ಅವನು ಹಿತವಾದ ಮಾಡ್ತೀವಿ, ಅವನೇ ಸ್ವತಂತ್ರ ಕರ್ತ. ಇದು ಉಪಸಂಹಾರ, ಈ ದೇಹದ ಉಪಸಂಹಾರ ಅಂತ ಹೇಳುವುದು ಜೀವನಿಗೆ ಸಂಬಂಧ ಇಲ್ಲ, ಸಂಬಂಧ ಇಲ್ಲ. ಆದ್ರೆ ಜೀವ ತಂದು ಅಂತ ತಿಳ್ಕೊತಾನೆ, ತಿಳ್ಕೊಂಡಿದ್ದಿಂದ ಬಂದ್ಕಾಗ ಏವಂ ಕರ್ತ ಇದೆ ವೇಷೇತ ಕರ್ತ ಅಹಮಿತಿ ಮನ್ಯತೆ ತೇನ ಸಂಸರಿಸೆ ಜೀವೋ ದುಃಖಿ ಜನ್ಮಸು ಜನ್ಮಸು ಶಾಂಡಿಲ್ಯ ತತ್ವ. ಎಲ್ಲ ತಾನು ಒಳಗೆ ನಿಂತ್ಕೊಂಡು ತಾನು ಮಾಡ್ತಾ ಇದ್ದೆ, ಆ ಜ್ಞಾನವಿಲ್ಲದೆ ನಾನು ಮಾಡ್ತೀನಿ ಅಂತ ತಿಳ್ಕೊತಾನಾದ್ರಿಂದ ಅದಕ್ಕೆ ಬಂಧಕ, ಇಲ್ಲೋದು ಬಂಧಕ ಇಲ್ಲೇ ಇಲ್ಲ. ಅದಕ್ಕೆ ನಾಹಂ ಕರ್ತ, ನಾವು ಏನು ಏನಾದದ್ದು ಸ್ವಾಮಿ ಎಲ್ಲ ಕಾಲದಲ್ಲಿ ಅನುಸಂಧಾನಕ್ಕೆ ಬರಲ್ಲ, ಅಟ್ಲೀಸ್ಟ್ ಒಮ್ಮೆ ಆದರೂ ಬರಲಿ ದಿನಕ್ಕೆ ಒಂದ್ಸಲ ಅನ್ನೋ ಒಂದು ಔಟ್ಲುಕ್ ಸ್ವಾಮಿ. ಬೆಳಗ್ಗೆಯಿಂದ ತದಸ್ತು ತಾವು ಪೂಜನ ಅಷ್ಟೇ. ಏನೇನ್ ಬರ್ತಾ ಇದೆ ಅದೆಲ್ಲ ನಿನ್ನ ಪೂಜಾ ಸ್ವಂತ ಅಂದ್ಬಿಟ್ಟು ಗೆದ್ದೋದಿ ನಾವು. ನಿನ್ನ ಪೂಜೆಯನ್ನ ನಾನ್ ಮಾಡ್ತಾ ಇದ್ದೆ ಅಲ್ಲ, ನನ್ನ ಕರ್ಮ ಕಲಿಯೋದಕ್ಕೆ ನೀನು ಅನುಗ್ರಹ ಮಾಡ್ಬೇಕು ಅಂತ ನೀವು ಮಾಡ್ತಾ ಇದ್ದೀವಿ ಸ್ವಂತ. ಜಗನ್ನಾಥದಾಸ ಅದೇಂತಾರೆ, ಒಬ್ಬ ಅವತ್ತು ಹುಟ್ಟಿದ ಹಬ್ಬ ಮಗಂದು, ಅವತ್ತು ನಮಸ್ಕಾರ ಮಾಡಿಸುವ ಆಶೀರ್ವಾದ ಮಾಡಿ. ಆ ಮಗನ ನಮಸ್ಕಾರ ಅಂದ್ರೆ ಅದಜ್ಜಿ ಆ ಕೂಸಿ ನಮಸ್ಕಾರ ಏನ್ ಮಾಡಿದ್ರು ನಮಸ್ಕಾರ ಮಾಡ್ತಿರ್ಲು. ಅದು ಅವತ್ತು ಏನ್ ಮಾಡ್ಕೊ, ಅವತ್ತು ಹುಟ್ಟಿದಬ್ಬ ಆಶೀರ್ವಾದ ಮಾಡ್ಬೇಕಾಗಿದೆ, ನಮಸ್ಕಾರ ಮಾಡಿದ್ರು ಆಶೀರ್ವಾದ ಫಲಸ ಆಗಿಲ್ಲ. ಏನ್ ಮಾಡ್ದ, ತಂದೆ ಅಂಗಡಿ ಹೋದ, ನೂರಾರು ರೂಪಾಯಿ ಖರ್ಚು ಮಾಡ್ದ, ಹೊಸಬಟ್ಟಿ ತಂದ, ಎಣ್ಣೆ ಹೆಚ್ಚಿ ಎರಡು ಕೂಸಿ ಹಾಕಿ ನಮಸ್ಕಾರ ಮಾಡ್ಸೋದು ಆಶೀರ್ವಾದ ಮಾಡಿ. ಅಯ್ಯೋ ನೀವು ಇಷ್ಟಾಕ್ಬೇಕ, ಸುಮ್ಮನೆ ಆಶೀರ್ವಾದ ಇಲ್ಲ, ಆಶೀರ್ವಾದ ಫಲಸಲ್ಲ. ನಮಸ್ಕಾರ ಮಾಡಿದ್ರು ಆಶೀರ್ವಾದ ಫಲಸ ಆಗಿಲ್ಲ. ಹಾಗೆ ನಮಸ್ಕಾರ ಮಾಡೋ ಹಾಗಿಲ್ಲ, ನಮ್ಮ ಪೂಜೆ ಮಾಡುವ ಯೋಗ್ಯತೆ ನಮಗಿಲ್ಲ, ಅಧಿಕಾರವಿಲ್ಲ. ಅದಕ್ಕೆ ತಾನೇ ಜಡ ದೇಹದಲ್ಲಿ ತನ್ನ ಪೂಜೆಯನ್ನು ತಾನೇ ಮಾಡ್ತಾ, ಪೂಜ್ಯ ಪೂಜಕ ಭಾವೇನೆಯೋ ಹರಿ ಮೆಚ್ಚಿನ ಉಪೈತಿ ಸಂಸಾರಂ. ಭಾಗವತ್ ತಾತ್ಪರ್ಯ, ಪೂಜ್ಯನೂ ಅವನು ಪೂಜಕನೂ ಅವನು, ನಮ್ಮಲ್ಲಿ ಪೂಜೆ ಮಾಡುವವನು ಅವನೇ. ಪ್ರತಿಮಾ ಸಾಲಿಗ್ರಾಮದಲ್ಲಿ ಹಿರಿಯರಿದ್ದ ಪೂಜಾ ಸ್ವೀಕಾರ ಅವನೇ ಮಾಡ್ತಾ ಇದ್ದಾನೆ. ತನ್ನ ಪೂಜೆಯನ್ನು ತಾನೇ, ನಮ್ಮ ಕೆಲಸ ಏನು, ಇದು ನಿನ್ನ ಪೂಜಾ, ಇದು ನಿನ್ನ ಪೂಜಾ, ಇದು ನಿನ್ನ ಪೂಜೆ. ಬರೇ ನಮ್ಮದೊಂದೇ ಅಲ್ಲ, ಎಲ್ಲಾ ಜೀವರಾಶಿಯಿಂದ ಆಗುವ ಕರ್ಮವನ್ನು ಭಗವತ್ ಪೂಜಾ ಸಮರ್ಪಣವಾಗುವಂತಹ ಹರಿದಾಮೃತಾದಲ್ಲಿ ಪ್ರತಿಯೊಂದು ಹೆಚ್ಚಾದಲ್ಲ. ಈ ನೈವೇದ್ಯ ಮಾಡಿದ್ಮೇಲೆ ಯಥಾಕಾಲ ಮನುಷ್ಯಾದ್ಯ ಗೋಚ್ಯಮಾನ ಶರೀರ ಬಿ ತತ್ಸರ್ವಮಿಟ್ಟು ಪೂಜಾಸ್ತು ಪ್ರಿಯ ತಾಮ್ಯ ಜನಾರ್ದನ. ನಾವು ದೇವರ ನೈವೇದ್ಯ ಮಾಡಿದ್ಮೇಲೆ ಬರೀ ಸ್ವಾಮಿ ಇದೊಂದೇ ಅಲ್ಲ, ಎಲ್ಲಾ ಕಾಲದಲ್ಲಿ ಎಲ್ಲರೂ ಅವರವರ ಮನೆಯೊಳಗೆ ಏನು ತಾವು ಭೋಜನ ಮಾಡ್ತಾ ಅದೆಲ್ಲ ಅಂತರ್ಯಾಮ್ಯ ನಿನ್ನ ಪೂಜಾ ಸ್ವಾಮಿ ನೀನು ಪ್ರೀತನಾದ. ಈಗ ಪರಮಾತ್ಮ ತಾನು ಮಾಡ್ತಾ ಇದ್ದಾನೆ, ಎಲ್ಲ ನನಗೆ ಒಳ್ಳೇದಕ್ಕೆ ಮಾಡ್ತಾ ಸ್ವಾಮಿ, ಇದು ನಿನ್ನ ಪೂಜಾ ನೀನು ಪ್ರೀತನಾದ. ಇದಕ್ಕೆ ನಾವು ಮನಸ್ಸು ತಿಳ್ಕೋಬೇಕಾದ, ಇದಕ್ಕೆ ಅವು ಇಷ್ಟು ಸಣ್ಣ ವಿಷಯಕ್ಕೆ ಇಷ್ಟೆಲ್ಲ ಶಾಸ್ತ್ರಗಳು ಯಾಕೆ ಬೇಕಾಯಿತು ನಮಗೆ ಇರುವಾಗಿರಲ್ಲ. ಅದಕ್ಕೆ ಸಾರಢ್ಯಾತ್ವವಾಗಿ ಒಂದು ಆವೃತ್ತ ರಸಗಳ ಉಪದೇಶ ತೋಮತಕ್ಕಂಥ ಬ್ರಹ್ಮಸೂತ್ರ ಒಂದೇ ವಿಷಯವನ್ನು ಅನೇಕರಿಗೆ ಹೇಳ್ತಾ, ಯಾಕೆಂದ್ರೆ ನಮ್ಮ ಮನಸ್ಸಿಗೆ ದಾರಢ್ಯ ಆಗಲಿ ಮೂರ್ತಿ. ಅದಕ್ಕೋಸ್ಕರ ಜ್ಞಾನಕ್ಕೋಸ್ಕರವಾಗಿ ಏಂ ಕರ್ತರಿ ದೇವೇಶೇ ಕರ್ತ ಅಹಮಿಸಿ ಮನ್ಮಿಸೆ, ಭಗವಂತ ತಾನು ಒಳಗೆ ಮಾಡ್ತಾ ಇದ್ದಾನೆ, ಅದು ನನಗೆ ಕರ್ಮ ಕಳೆಯೋದಕ್ಕೆ ಮಾಡ್ತಾ ಇದ್ದಾನೆ. ಕರ್ಮ ಕಳೆಯೋದು ಅಂದ್ರೆ ಏನು ಅಂತಕ್ಕಂತಹ ಒಂದು ಪ್ರಶ್ನೆ. ಅದಕ್ಕೆ ಹೇಳ್ತಾ ಇದ್ದಾರೆ ಭಾಗವತದಲ್ಲಿ, ಕರ್ಮ ಕರ್ಮ ವಿಕರ್ಮೇತಿ ಕರ್ಮ ಮೋಕ್ಷಾಯ ಕರ್ಮಾನ ವಿರತೆ ಅವಗರಮ್ಯತ. ಅದಕ್ಕೆ ಮೊದಲು ನಮ್ಗೆ ಏನ್ ಹೇಳ್ತಾರೆ ಇಲ್ಲಿ, ಕೃಷ್ಣ ಏಕಾಶ ತಂದ್ರೆ ಹೇಳ್ತಾನೆ ಕೃಷ್ಣ ಉದ್ಧವ ಉಪದೇಶ ಮಾಡ್ತಾ ಅಲ್ಲಿ ಹೇಳ್ತಾ ಇದ್ದಾರೆ ಕೃಷ್ಣ, ಯಶಸ್ಸು ವೀತ ಸಂಕಲ್ಪ ಪ್ರಾಣೇಂದ್ರಿಯ ಮನೋಧಯ ಸದೈಹಸ್ತ ನಿರ್ಮುಕ್ತ ಮುಕ್ತ ನಾರಿಕೆಯ ಫಲವತಿಯಿಂದ ಉದ್ಧವಗೀತರು. ಯಾವ ದೇಹದಲ್ಲಿರುವ ನಮ್ಮ ಸಕಲ ಕರ್ಮಗಳು ಸಂಕಲ್ಪ ರಹಿತವಾಗ್ತವೆ, ಸಂಕಲ್ಪ ಮಾಡಲೇಬಾರ್ದು ಅಂತ ಹೇಳ್ತಾನೆ ಕೃಷ್ಣ. ಸಂಕಲ್ಪ ರಹಿತವಾಗ್ತೇ ಆ ದೇಹದಿಂದ ನಿನ್ನ ಕರ್ಮ ಪ್ರಾರಂಭ ಆಗ್ತದೆ, ನಿನ್ನ ಸಾಧನೆ ಪ್ರಾರಂಭ ಆಗ್ತದೆ. ಸಂಕಲ್ಪ ಇಲ್ದಷ್ಟು ಇವತ್ತು ಕರ್ಮ ಇಲ್ಲ ಅಂಬೋ ಸ್ಥಿತಿ ನಮಗೆಲ್ಲ ಬಂದೋಗಿದೆ. ಇವತ್ತು ಸಂಕಲ್ಪ ಮಾಡಲೇಬೇಕು, ಸಂಕಲ್ಪ ಮಾಡಿದ್ರೆ ಕರ್ಮ ವ್ಯರ್ಥ ಇಲ್ಲ, ಸಂಕಲ್ಪ ಮಾಡಿದ್ರೆ ಬಂಧಕವಾಯ್ತು ಅಂತ. ಯಾಕೆ ಅಹಂಕಾರ ಒಂದು ಫಲಾಪೇಕ್ಷೆಯಿಂದ ಮಾಡ್ತೀವಿ, ಅಹಂಕರಿಷ್ಯೆ ಅಂತ ಅಂತೀವಿ. ಅಹಂಕರಿಷ್ಯೆ ಅಂದುಕೊಳ್ಳೇನೆ ಫಲ ಕೊಡ್ಲೇಬೇಕು ದೇವರು. ನಾನು ಮಾಡಿದ್ದೆ ಒಂದು ಕೆಲಸ ಮಾಡಿದ್ಮೇಲೆ ಕೂಲಿ ಮಾಡಿದ್ರೆ ಕೂಲಿ ಕೊಡ್ಬೇಕು ಕೂಲಿ. ಅದಕ್ಕೋಸ್ಕರ ಅಹಂಕರಿಷ್ಯೆ ಅಂತ ನಾವು ಸಂಕಲ್ಪ ಮಾಡಿಕೊಳ್ಳೇನೆ ಬಂಧಕವಾಯ್ತು. ಯಾಕೆ ಪರಮಾತ್ಮ ಅದು ಫಲ ಕೊಡ್ಬೇಕು, ಅದು ಈ ಜನದಲ್ಲಿ ಕೊಡಲ್ಲ ಫಲ ದೇವರು. ಅದು ಕೊಡ್ಲಿಕ್ಕೆ ಮತ್ತೆ ಹೇಗೆ ನೀವು ಹಾಕಿ ಟೇಕ್ ಮಾಡಿ ಮತ್ತೆ ಹುಟ್ಟಬೇಕಾಗ್ತದೆ. ಅದಕ್ಕೋಸ್ಕರವಾಗಿ ನಿನ್ನ ಯಾವ ದೇಹದಲ್ಲಿ ಇರೋವಾಗ ನಿನ್ನ ಸಕಲ ಕರ್ಮಗಳು ಸಂಕಲ್ಪರಹಿತವಾಗ್ತವೆ, ಆ ಜನ್ಮದಿಂದ ನಿನ್ನ ಸಾಧನೆ. ಹೌದು, ನಾವೆಲ್ಲರೂ ಮಾಡ್ತಾ ಇದ್ದೀವಿ ಅಹಂಕರಿಷ್ಯೆ ಅಹಂಕರಿಷ್ಯೆ ಅಂತ ಮಾಡ್ತಾ ಇದ್ದೀವಿ ಇರಲಿ. ಆದರೆ ಆಗ ಅಲ್ಲಿ ಅಹಂಕರಿಷ್ಯೆ ಅಂದಾಗ ಒಂದು ಮನಸ್ಸಿ ಒಂದು ಫ್ಲಾಶ್ ಬರೋದು, ಅಹಂ ಅಂತ ಹೇಳ್ತಕ್ಕಂಥವನು ಭಗವಂತ ಒಬ್ಬನೇನೆ. ಅಹೇ ಯತ್ವಾತ್ ಅಹಂ, ಯಾರಿಗೂ ನಾವು ಕಡಿಮೆ ಅಲ್ಲದವನಾದ್ರಿಂದ ಅಹಂ ಅಂತ ಹೇಳೋ ಅಧಿಕಾರ ಇದು ಅವನ ಒಬ್ಬನಿಗೆ. ಮತ್ತೆ ನಾವು ಹೇಳ್ತಾ ಅಹಂ ಕರ್ತ ಅಂತ ಅಂದ್ಕೊಳ್ಳೇನೆ ಅಂತೀವಿ ನಾವು, ಅಂದ್ಕೊಳ್ಳೇನೆ ಅಹಂ ಅಂದ್ರೆ ಅಹೇ ಯತ್ವಾತ್ ಅಹಂ ಅಂದ ಆಚಾರ. ಯಾರಿಗೂ ಕಡಿಮೆನಲ್ಲ ಸರ್ವೋತ್ತಮನಾದ್ರಿಂದ ಅಹಂ ಅಂತ ಹೇಳುದು ಅವನು ಹೇಳ್ತಾ ಇದ್ದಾನೆ. ಅವನು ಹೇಳ್ತಾ ಇರೋದು ಈ ಬಾಯಿಂದ ಬರ್ತಾಗುತ್ತೆ. ಆಗ ಯಾಕೆ ಕಾಣಿಸ್ತೇನೆ ಅಂತಂದ್ರೆ, ಒಂದು ದೊಡ್ಡ ಸಂಗೀತ ಕಚೇರಿ ಇತ್ತು. ಸಂಗೀತ ಕಚೇರಿ ಅನೇಕ ಕಡೆಗೆ ಲೌಡ್ ಸ್ಪೀಕರ್ ಹಾಕಿದ್ದು. ಒಬ್ಬ ಹಳ್ಳಿಯವನು ಹೋದ, ಸಂಗೀತ ಕೇಳಿ ತುಂಬಾ ಮನಸ್ಸು ಸಂತೋಷ ಆಯ್ತು. ಅವನೇನ್ ಮಾಡ್ದ, ಹೋದ ಒಂದು 10 20 ಕೊಟ್ಟು ಒಂದು ಹೂವಿನ ಹಾರ ತಂದ. ಹೂವಿನ ಹಾರ ತಂದ್ರೆ ಅದನ್ನ ಏನ್ ಮಾಡ್ತಾ ಇದ್ರೆ ಆ ಸ್ಪೀಕರ್ಗೆ ಹಾಕ್ಲಿಕ್ಕೆ ಹೋಗ್ತಾ ಇದ್ದಾರೆ. ಸ್ಪೀಕರ್ ಮ್ಯಾಲ ಕಟ್ಟಿದ್ದಾರೆ ಸಿಗೋಲ್ದು, ಕೇಳಿದ್ರೆ ಯಾಕೋ ಅದಕ್ಕೆ ಎಷ್ಟು ಚೆನ್ನಾಗಿ ಹಾಡು ಹೇಳ್ತಾ ಇದೆ ಪಾಪ, ಅದಕ್ಕೋಸ್ಕರ ಸ್ಪೀಕರ್ ಹಾಕ್ತಾ. ಅಯ್ಯೋ ದಡ್ಡ, ಸ್ಪೀಕರ್ ಅಲ್ಲಿ ಹೇಳ್ತಾ ಇರೋದು ಅಲ್ಲಿ ಮೈ ಕೇಳಿದ್ರೆ ಕೂತಾಳ ಅವ್ರಿಗೆ ಹಾಕಿ ನೀವು ಬೇಕಾದ್ರೆ ಈ ಸ್ಪೀಕರ್ ಅವ್ರು ಹೇಳಿದ್ ನೀನು ಬರ್ತಾ ಅದಷ್ಟೇ ಹೊರತು ಸ್ಪೀಕರ್ ಅಲ್ಲ, ಅದು ನಮ್ಮ ಬಾಯಿ ಒಂದು ಸ್ಪೀಕರ್ ಅಷ್ಟೇ. ಭಗವಂತ ತಾನು ಅಹಮ್ಮ ಅಂತ ಹೇಳ್ತಾ ಇದ್ದಾನೆ, ಅದು ಈ ಬಾಯಿಯಿಂದ ಬರ್ತಾ ಇದೆ, ಅದು ಅಹಮ್ಮ ಅಂದ್ರೆ ನಾನು ತಿಳ್ಕೊತಾ ಇದ್ದೀನಿ. ಅವನು ಹೊರಗೆ ನುಡಿತಾ ಇದ್ದಾನೆ ಎನ್ನುವ ಜ್ಞಾನವೇ ನಮಗೆ. ಅದಕ್ಕೋಸ್ಕರ ಅದಕ್ಕೆಂತಾನೆ ಪಸಂತಿ ವೇದ ಶಾಸ್ತ್ರಾಣಿ ಬೋಧಯಂತಿ ಪರಸ್ಪರಂ ನ ಜಾನಾತಿ ಪರಂ ತತ್ವ ದರ್ವಿ ಪಾಕರ ಸಮತ ಅಂತ ಕೃಷ್ಣ ಗರುಡ ಪುರಾಣದಲ್ಲಿ. ಗರುಡ ನೋಡು, ವೇದಗಳನ್ನು ಓದ್ತಾರೆ, ಶಾಸ್ತ್ರಗಳನ್ನು ಓದ್ತಾರೆ, ಸದಾ ಇನ್ನೊಬ್ಬರು, ಆದ್ರೆ ಅವರೇ ನನ್ನ ತಿಳ್ಕೊಂಬಲ್ಲ ಅಂತ, ನನ್ನ ಯಾವ ರೀತಿ ತಿಳ್ಕೊಬೇಕು ಆ ರೀತಿ ತಿಳ್ಕೊಂಡಿಲ್ಲ ಅಂತ ಕೃಷ್ಣ ಹೇಳಿದ್ದಾನೆ ಗರುಡ ಪುರಾಣದಲ್ಲಿ. ಅದಕ್ಕೋಸ್ಕರವಾಗಿ ಈ ರೀತಿ ಇರ್ತಕ್ಕಂತಹದ್ದೇ ಉಪಸಂಹಾರ ಅಷ್ಟೇ ಹೊತ್ತು ಶ್ರೀ ಪರಮಾತ್ಮ ಅಹಮ್ಮ ಸೇರ್ತಿ. ಅದಕ್ಕೆ ನಮ್ಮ ಸಕಲ ಕರ್ಮಗಳು ಸಂಕಲ್ಪ ರಹಿತವಾಗಿರ್ಬೇಕು. ನೀನ್ ಮಾಡ್ತಾ ಇದ್ದಿ ಸ್ವಾಮಿ ಅಂತ ಅಷ್ಟೇ ಅಹಮ್ಮದ್ ಕೇಳಿದ್ರು ಕೂಡ ನಾವು ಈಗ ಬ್ಯಾಂಕ್ನ ಕ್ಯಾಶಿಯರ್ ಇರ್ತಾನೆ, ತಾನ ರಿಸಿಪ್ಟ್ ಸೈನ್ ಆಗಿರ್ತಾನೆ, ಇಸ್ಕೋಬೇಕಾಗಿ ಇದು ನಂದಲ್ಲ ನಂದಲ್ಲ ಪ್ರತಿ ಚಲನ್ ಕೇಳ್ತಾನೆ, ಏನು ಚಲನ್ ತಾನು ದುಡ್ಡು ಎಣಿಸ್ಕೊಂಡು ಕೂಡ ಇದು ನಂದಲ್ಲಪ್ಪ ನಂದಲ್ಲ ಅಂತ ಪ್ರತಿ ಏನು ಒಳಗೆ ಅವನಿಗೆ ನಾನು ಇದು ಯಾವುದಲ್ಲ, ಈ ಬ್ಯಾಂಕಿನ ದುಡ್ಡು ನನ್ನ ಕೈ ಮೂಲಕವ ವ್ಯವಹಾರ ನಡೀತಾ ಅದಷ್ಟೇ ಹೊರತು ಇದು ನಂದಲ್ಲ. ಅವನು ಒಳಗೆ ಕಾನ್ಶಿಯಸ್ ಇರ್ತದೆ, ಆದ್ರೆ ಪ್ರತಿ ಚಲನ್ ಹೇಳ ಅದು ನಮ್ದು ಅಷ್ಟೇ. ಪ್ರತಿಯೊಂದು ಕರ್ಮದಲ್ಲೂ ಹೀಗೆ ಹೇಳಬೇಕು ಅಂತಕ್ಕಂಥದ್ದಿಲ್ಲ, ನಾವು ಬರೋದೂ ಇಲ್ಲ ಪ್ರತಿಯೊಂದು ಕರ್ಮದಲ್ಲಿ. ಮತ್ತೇನು ನೀನ್ ಮಗು ನಿಂತ್ಕೊಂಡು ಮಾಡ್ತಾ ಇದ್ದೀವಿ, ನಮ್ಮ ಒಳ ಕಾನ್ಶಿಯಸ್ ಇರ್ಬೇಕಷ್ಟೇ. ಆ ಜ್ಞಾನವಿಲ್ಲದೆ ಮಾಡ್ತಕ್ಕಂತಹ ವೇದೋಕ್ತವಾದ ಕರ್ಮ ಬಂದಕ್ಕಾಯ್ತು. ವೇದೋಕ್ತವಾದ ಕರ್ಮವು ಅನೇಕ ಜನ್ಮಗಳಿಗೆ ಕಾರಣವಾಗುತ್ತೆ. ಅದಕ್ಕೋಸ್ಕರವಾಗಿ ಸಂಕಲ್ಪ ಅಂತಕ್ಕಂಥದ್ದು ಸಂಕಲ್ಪ ನೀವು ಮಾಡಬೇಕಾದಿಲ್ಲ. ಆ ಸಂಕಲ್ಪ ಮಾಡಿ 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 ಏನಾಗಿದೆ, ನಾವು ಕರ್ಮ ಬಂದಕವಾಗಿದೆ. ಅದನ್ನು ಅನುಭವಿಸ್ಬೇಕಲ್ಲ, ಕೆಲಸ ಮಾಡಿದ ಮೇಲೆ ಕೂಲಿ ಕೇಳಿದ್ಮೇಲೆ ನಾನು ಮಾಡಿದೆ ಅಂದ ಕೂಲಿ ಕೊಟ್ಟೇ ಬಿಡ್ತಂದೆ. ಆ ಜನ್ಮದ ಕೊಡಲ್ಲ, ಮತ್ತೆ ಈಗ ಬೆಳಿಗ್ಗೆ ಆಫೀಸ್ಗೆ ಹೋದ್ರೆ ಸಾಯಂಕಾಲ ಸಂಬಳ ಯಾರು ಕೊಡಲ್ಲ, ಒಂದು ತಿಂಗಳ ದಿವಸ ಆಫೀಸ್ಗೆ ಹೋದ್ರೆ ಒಂದನೇ ತಾರಿ ಸಂಬಳ ಕೊಡ್ತಾರೆ. ನಮ್ದು ಹಾಗೇನೆ, ನಾವು ಮಾಡ್ತಕ್ಕಂತಹ ಸಕಲ ಕರ್ಮಗಳ ಫಲ ಈ ಜನ್ಮದಲ್ಲಿ ಕೊಡಲ್ಲ, ಈ ಜನ್ಮದಲ್ಲಿ ಯಾವುದೋ ಜನ್ಮದಲ್ಲಿ ಮಾಡಿದ ಕರ್ಮವನ್ನು ಅನುಭವಿಸ್ತಾ ಇರ್ತದೆ. ಅದು ಪ್ರಾಪ್ತವ್ಯ ಮಟ್ಟಂ ಲಭತೆ ಮನುಷ್ಯಂ ದೇವೋಪಿ ತಮ್ ಲಂಬಿತು ತಸ್ಮಾನ್ ಅಶೋಸ್ವಾಮಿ ಲವಿಸ್ತವ್ಯೋಮೆ ಯದಸ್ಮೆ. ನಾನು ಹಿಂದಿನ ಕರ್ಮಾನುಸಾರ ದೇವರು ಕೊಡ್ತಾ ಇದ್ದಾನೆ, ನನಗೆ ಬೇಕು ಅಂದ್ರೆ ಕೊಡಲ್ಲ, ಬೇಡ ಅಂದ್ರೆ ಬಿಡಲ್ಲ ದೇವರು. ಅವನು ಕರ್ಮಾನುಸಾರ ಕೊಡ್ತಾ ಇರ್ತಾನೆ. ಅದಕ್ಕೂ ಈ ಜ್ಞಾನದಿಂದ ನಾವು ತಿಳ್ಕೋಬೇಕು. ಅದಕ್ಕೆ ಸಂಕಲ್ಪ ಮಾಡಿ 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 ಸಕಲ ಕರ್ಮಗಳು ಬಂದಕವಾಗಿ ಅದನ್ನು ಬಿಡು ಅಂತ ಹೇಳ. ಆ ರೀತಿಯಾಗಿ ಅಜ್ಞಾನದಿಂದ ಮಾಡಿ ಕರ್ಮವನ್ನು ಪುಣ್ಯವನ್ನು ನಾನು ಮಾಡಿದ್ದೇನೆ, ಪಾಪವನ್ನು ನಾನು ಮಾಡಿದ್ದೇನೆ, ಅದಕ್ಕೋಸ್ಕರವಾಗಿ ಈ ರೀತಿ ಅಂತ ಅಂದಿದ್ದರಿಂದ ಪುಣ್ಯ ಕರ್ಮವೂ ಲೇಪವಾಗ್ತದೆ, ಪಾಪ ಕರ್ಮವೂ ಲೇಪವಾಗ್ತದೆ, ಎರಡೂ ನಾನು ಮಾಡಿಲ್ಲ ಅಂತ ಹೊರಿಸ್ತಾರೆ. ಅದಕ್ಕೆ ಅಂತ ಕೃಷ್ಣ ಬ್ರಹ್ಮಣ್ಯಾದಾಯ ಕರ್ಮಾಣಿ ಸಂಘ ಲಿಪ್ತತೆಯ ರಸ ಪಾಪ ಎಂದ ಪಾಪಕರ್ಮ ಹೇಳಿದ್ದಾರೆ. ಅಲ್ಲಿ ಪಾಪಕರ್ಮ ಹೇಳಿದ ಕೃಷ್ಣ ಭಗವದ್ಗೀತೆಯಲ್ಲಿ ಬ್ರಹ್ಮಣ್ಯಾದಾಯ ಎಂಬುದಕ್ಕೆ ರಾಯರು ಹೇಳ್ತಾರೆ, ಮಮ ಶುಭಾರ್ಥಂ ಸ್ವಪೂಜಾತ್ಮಕಾನಿ ಕರ್ಮಾಣಿ ಕರೋತಿ ಕಾರ್ಯತಿ ಚತ್ತಮ್ಮ. ನನಗೆ ಒಳ್ಳೆಯದಕ್ಕೋಸ್ಕರ ತನ್ನ ಪೂಜಾತ್ಮಕ ನಮ್ಮ ದೇಹದಿಂದ ಆಗ್ತಕ್ಕಂತಹ ಪಾಪಕರ್ಮ ಭಗವತ್ ಪೂಜಾ ಅಂದರೆ ರಾಯರು. ಯಾವಾಗ ಜ್ಞಾನ ಇದ್ದಾಗ, ಜ್ಞಾನ ಇದ್ದಾಗ ಭಗವತ್ ಪೂಜೆ. ಯಾವ ಜ್ಞಾನ, ನನ್ನ ಹಿಂದಿನ ಜನ್ಮದಲ್ಲಿ ಮಾಡಬೇಕು ಅಂತಕಂಡ ಪಾಪಕರ್ಮಗಳು ಎಲ್ಲ ನಮ್ಮ ಮಾಡ್ಲಿಕ್ಕಾಗಿರಲ್ಲ, ಪುಣ್ಯಕರ್ಮಗಳು ನಮ್ಮ ಮಾಡ್ಲಿಕ್ಕಾಗಲಿ, ಎಲ್ಲ ಬಾಕಿ ಉಳ್ಕೊಂಡಿರ್ತೀವಿ. ಅದನ್ನು ಮಾಡಬೇಕು ಇದನ್ನು ಮಾಡಬೇಕು. ಅದಕ್ಕೆ ಮತ್ತೆ ಏನಾಗ್ಬೇಕು, ಬೆಳಗ್ಗೆ ಅದು ಸ್ವಾಮಿ ಬೆಳಗಾಯ್ತು ಈಗ ಜಾಗ್ರತೆ ವಹಿಸಿ ನೀನು ಏನು ಮಾಡಿಸ್ತೀಯ ಅದು ಅದನ್ನು ಮಾಡ್ತೀನಿ ಒಂಬುದು ತಪ್ಪು ಹೋಗ್ಲಿ, ಬೆಳಗಿನ ಸ್ಟೇಜ್ನಲ್ಲಿ ಅಲ್ಲಿ ನೀನು ಏನು ಮಾಡಿಸ್ತೀಯ ಮಾಡ್ತೀವಿ, ನೀ ಕೊಟ್ಟಿದ್ದು ಅನುಭವಿಸ್ತೀನಿ ಸ್ವಾಮಿ. ಅದಕ್ಕೆ ಒಂದು ಆಚಾರ ಕುರುಭುಂ ಚಚ ಕರ್ಮ ನಿಜಂ ನಿಯತಂ ಹರಿಪಾದವಿನಂ ದಯಾ ಸತತಂ ಹರಿರೇವ ಪರೋ ಹರಿರೇವ ಗುರು ಹರಿರೇವ ಜಗತ್ ಪಿತೃ ಮಾಡ್ತಿರೋದು ದಾಸತ್ವ. ಅಲ್ಲಿ ನಿಜಂ ನಿಯತಂ ಅಂದ್ರೆ ವರ್ಣಾಶ್ರಮ ಧರ್ಮ ಅಂತ ಹೇಳ್ಬಿಡ್ತಾರೆ ನಮ್ಮ ಪಂಡಿತರುಗಳೆಲ್ಲ. ನಿಜಂ ನಿಯತಂ ಕರ್ಮಂ ಅಂದ್ರೆ ನಿನ್ನ ಸ್ವಕೀಯವಾದ ಪ್ರಾರಬ್ಧ ಕರ್ಮದಿಂದ ನಿಯಂತ್ರಿಸಲ್ಪಟ್ಟು ಶ್ರೀಹರಿ ಬಿಂಬ ಏನ್ ಮಾಡ್ತಾ ಅದನ್ನು ಮಾಡ. ನೀ ಬೇರೆ ಮಾಡ್ಲಿಕ್ಕೆ ನೀನು ಸಮರ್ಥನಲ್ಲ, ನೀನು ನಿನ್ನ ಪ್ರಾರಬ್ಧ ಕರ್ಮಾನುಸಾರವಾದ ಬಿಂಬ ತಾನು ಒಳಗಿಂಚಿನ ಏನ್ ಮಾಡ್ತಾ ಅದನ್ನು ಮಾಡು. ಅವನು ಕೊಟ್ಟಿದ್ದನ್ನು ಅನ್ಬೋದು. ಈ ಜ್ಞಾನ ನಮ್ಗಿರ್ಬೇಕು. ಹಾಗಂದ್ರೆ ನಾನು ಮಾಡ್ತೀನಿ ಬಂಧಕವಾಗುತ್ತೆ. ನಾನು ಹಿಂದಿನ ಜನ್ಮದಲ್ಲಿ ಮಾಡ್ಬೇಕು ಮಾಡ್ಲಿಕ್ಕೆ ಅದನ್ನು ಕಳೆಯೋದಕ್ಕೆ ಕರ್ಮ ಮೋಕ್ಷ ಕರ್ಮ ಇದಕ್ಕೆ ಅಗದಮ್ಯತ. ಅದಕ್ಕೋಸ್ಕರವಾಗಿ ನಾನು ಪುಣ್ಯವನ್ನೂ ಮಾಡ್ತೀನಿ ಅಂದಾಗ ಪಾಪವನ್ನೂ ಮಾಡ್ತೀನಿ ಅಂತ. ಯಾಕೆ ಅವನು ನಿಂತ್ಕೊಂಡು ಮಾಡ್ತಾ ಇದ್ದ ಮಾಡ್ತೀನಿ ಅಂತ ನೀವು ಬಂಧಕವಾಯ್ತು. ಅವನು ಏನು ಅವನು ಮಾಡಿಸಿದ್ದು ಸ್ವಾಮಿ ಇದು ನಿನ್ನ ಪೂಜಾ, ನನ್ನ ಕರ್ಮ ಕಳೆದು ಹೋಯ್ತು ಇದು ನಿನ್ನ ಪೂಜಾ. ಕರ್ಮ ಮೋಕ್ಷಾಯ ಕರ್ಮಾಣಿ, ನಮ್ಮ ಹಿಂದೆ ಈ ಜನ್ಮದಿಂದ ಆಗ್ತಕ್ಕಂಥ ದೇಹದಿಂದ ಆಗ್ತಕ್ಕಂಥ ಪಾಪ ಕರ್ಮವೂ ಕರ್ಮಕ್ಷಯ, ಕರ್ಮವೂ ಪುಣ್ಯ. ಪುಣ್ಯ ಕರ್ಮವೂ ನಾವು ಮಾಡ್ತೀವಿ ಅದೆಲ್ಲ ಮಾಡ್ಲಿಕ್ಕಾಗಲ್ಲ, ಪಾಪಕರ್ಮವೂ ನಾವು ಮಾಡ್ತೀವಿ ಮಾಡಿ ಅದೆಲ್ಲ ವಾಸನಾ ರೂಪ ಉಳ್ಕೊಳ್ಳುತ್ತೆ. ಆ ವಾಸನಾ ರೂಪ ಉಳ್ಕೊಂಡಿದ್ರೆ ಕಳೆಯೋದಕ್ಕೆ ದೇವರು ಮಾಡ್ತಾ ಇದ್ರೆ ಅಜ್ಞಾನ ನಾನು ಮಾಡೇ ನಾನು ಬೀದಿಯೊಳಗೆ ಹೋಗಿ ಮಾಡಿ ಒಳಗೆ ಕರ್ಕೊತಾರೆ. ಅದಕ್ಕೋಸ್ಕರವಾಗಿ ಏನಾದ್ರು ಇಟೀ ಸ್ವಾಮಿ ಗುರು ಆದದ್ದೆಲ್ಲ ಉಳಿತೆ ಆಯಿತು, ನಮ್ಮ ಶ್ರೀಧರನ ಸೇವೆಗೆ ಸಾಧನ ಸಂಪತ್ತಾಯಿತು ಅಂತ ಪುರಂದಾಸ ಅದಕ್ಕೆ ಹೇಳುತ್ತೆ. ಈ ರೀತಿ ಇರ್ತಕ್ಕಂಥದ್ದು ಅದಕ್ಕೋಸ್ಕರ ಇದು ಹೇಳ್ತಾ ಇದ್ದಾರೆ. ಶ್ರೋತ ಮಂತ ದೃಷ್ಟ ದೇಷ್ಟ ಘೋಷ್ಟ ವಿಜ್ಞಾತ ಸರ್ವೇಶಾಂ ಭೂತಾನಂ ಅಂತರ ಪುರುಷ ಏವ ಐತರೆಯ ಉಪನಿಷತ್ತಿನ ಭಾಷೆ. ತನ್ನಲ್ಲಿ ನಿಂತ್ಕೊಂಡು ಕೇಳ್ತಕ್ಕಂಥವನು ಅವನೇ, ಮಾತಾಡ್ತಕ್ಕಂಥವನು ಅವನೇ, ತಿಳಿತಕ್ಕಂಥವನು ಅವನೇ, ನೋಡ್ತಕ್ಕಂಥವನು ಅವನೇ, ಕೇಳ್ತಕ್ಕಂಥವನು ಅವನೇ, ಕೊಡ್ತಕ್ಕಂಥವನು ಅವನೇ, ತಗೊಳ್ತಕ್ಕಂಥವನು ಎಲ್ಲ ಅವನೇ ಅಂತರ ಪುರುಷ ಏವ. ತಮ್ಮ ಸೂತ್ರ ಭಾಷೆಯಲ್ಲೂ ಹೇಳ್ತಾರೆ ಆಚಾರ್ಯ. ಮೊದಲನೇ ಎರಡನೇ ಯಾವುದು ಶಾಸ್ತ್ರದ ವಿಖ್ಯಾತ ಉಪದೇಶವು ವಾಮದೇವತೆ ಅಂತ ಮೊದಲನೇ ಅಧ್ಯಾಯದ ಮೊದಲನೇ ಪಾದದಲ್ಲೇ ಹೇಳ್ತಾರೆ. ನೀನು ಉಪದೇಶವನ್ನು ಶಾಸ್ತ್ರ ದೃಷ್ಟಿಯಿಂದ ಇರಲಿ ಅಂತ ಬ್ರಹ್ಮಸೂತ್ರ. ನಮ್ಮವ್ರು ಏನ್ ಮಾಡ್ತಾರೆ, ಶಾಸ್ತ್ರ ಅಂದ್ರೆ ಶಾಸ್ತ್ರ ಗ್ರಂಥರು ಅಂತ ಆಚಾರ್ಯರು ಹೇಳಿದ್ರೆ ಶಾಸ್ತ್ರ ಮತ್ತೆ ಏನು ಶಾಸ್ತ್ರ ಅಂತರ್ಯಾಮಿ ಅಂದ್ರೆ ಆಚಾರ. ಶಾಸ್ತ್ರ ಅಂದ್ರೆ ಈ ಶಾಸ್ತ್ರ ಗ್ರಂಥಗಳಲ್ಲೋ ದಡ್ಡ ಅಂತರ್ಯಾಮಿ ಶಾಸಯತಿ ತ್ರಾಯತಿ ಇತಿ ಶಾಸ್ತ್ರ ಮಂದ. ಅದಕ್ಕೋಸ್ಕರವಾಗಿ ಅದ್ರ ನೀನೆಲ್ಲೋ ಶಾಸ್ತ್ರ ಏನಾದ್ರು ಅಂತರ್ಯ ಹೌದು ಶಾಸ್ತ್ರ ಅಂತ ಪುಸ್ತಕಗಳು ಇರೋ ಬಾಡ ಈ ರೀತಿ ಯಾಕೆ ಹೇಳ್ತೀರಿ ಅಂದ್ರೆ ಮತ್ತೆ ಮುಂದೆ ಗಮ್ಮಿತ್ ಶಾಸ್ತ್ರಂ ಪರಂ ಪದಮಿತಿ ಅಂದ್ರೆ ಸೂತ್ರ ಭಾಷಾಚಾರ. ಯಾರು ಶಾಸ್ತ್ರವನ್ನು ಚೆನ್ನಾಗಿ ತಿಳ್ಕೊತಾರೆ ಅವರು ಮೋಕ್ಷ ಅಂದ್ರೆ. ಆದ್ರೆ ನಮ್ಮವ್ರು ಏನು ಹೇಳ್ತಾರೆ, ಯಾರು ಶಾಸ್ತ್ರಾಧ್ಯಯನ ಮಾಡ್ತಾರೆ ಅವ್ರು ಮೋಕ್ಷ ಅಂತ ಹೇಳ್ಬಿಟ್ಟು ಮುಗಿದ್ರು ಅಲ್ಲ. ಬಿಂಬ ಶಾಸ್ತ್ರ ಅಂತರ್ಯಾಮಿ, ಯಾರು ಬಿಂಬನನ್ನು ಚೆನ್ನಾಗಿ ತಿಳ್ಕೊತಾರೋ ಅವರಿಗೆ ಮೋಕ್ಷ ಅನ್ನೋದು. ಅದನ್ನು ಹೇಳಿದ್ರೆ ಆಚಾರ ಮುರುಳಾಂಕ ಬಿಂಬ ಜ್ಞಾನಮೇವ ಸಂಸಾರಾತ್ಮೋಚಕ ತೇನ ವಿನಾ ಮುಕ್ತಿ ಸರ್ವತಾನ ಭವತಿ ತತಃ ತದವಶ್ಯಂ ಸಂಪಾದ್ಯ ಸತ್ಯ ಭಕ್ತಿ ದ್ವಾರೇನ ಮುಕ್ತಿ ಬರೆಯೋದ ಅಂತ ಭಾಷೆದಾರ. ಬಿಂಬಜ್ಞಾನದೇನೆ ಮೋಕ್ಷ ಅನ್ಬಿಟ್ಟು, ಬಿಂಬಜ್ಞಾನದೇನೆ ಮೋಕ್ಷ, ಬೇರೆ ಯಾವುದಿಲ್ಲ. ಅದಕ್ಕೋಸ್ಕರ ಅದಕ್ಕೋಸ್ಕರವಾಗಿ ಮೊದಲು ಬಿಂಬನ ತಿಳ್ಕೊಬಿಟ್ಟು ಬಿಂಬನನ್ನು ಚೆನ್ನಾಗಿ ತಿಳ್ಕೊಂಡಾಗ ಆಗ ನೀನು ಮೋಕ್ಷ. ಬಿಂಬ ತಿಳ್ಕೊಂಡಿದ್ದೀವಲ್ಲ, ನಾವು ತಿಳ್ಕೊಂಡಿಲ್ಲ ಬಿಂಬ ತಿಳ್ಕೊಂಡಿಲ್ಲ. ಬಿಂಬ ನಮ್ಮ ರೂಪ ಗೊತ್ತಿಲ್ಲ, ಬಿಂಬನ ರೂಪ ನಮ್ಮದು, ನಮ್ಮ ರೂಪವೇ ನಮಗೆ, ನಾವು ಇನ್ನೊಬ್ಬರ ಸ್ವರೂಪ ಅಲ್ಲಿಗೆ ಹೋಗ್ತಾ ಇದ್ವಿ, ನಮ್ಮ ರೂಪವೇ ನಮಗೆ ಗೊತ್ತಿಲ್ಲ. ಅದಕ್ಕೊಂದು ಬಿಂಬಜ್ಞಾನ ಅಂದ್ರೆ ಏನು, ಅವನು ಮಾಡಿದ್ದು ಪ್ರತಿಬಿಂಬ ಕ್ರಿಯೆ, ಬಿಂಬ ಕ್ರಿಯೆಯೋ ಕ್ರಿಯಾವಲ್ಲಿ ಸ್ಯಾಂಡಿಲ್ಯ ತತ್ವ. ಈ ಪ್ರತಿಬಿಂಬದಲ್ಲಿ ಏನಿದೆ, ಅವನು ಮಾಡಿದ್ದು ಪ್ರತಿಬಿಂಬದಲ್ಲಿ ಕಂಡು ಬರ್ತಾ ಇದೆ. ನಾವು ಕರಡಿ ಎದುರು ನಿಂತ್ಕೊಂಡ್ವಿ, ನಾವು ತಲೆಯಲ್ಲ ಆಗ್ತೇವೆ ಪ್ರತಿಬಿಂಬ ತಲೆಯಲ್ಲ ಆಗ್ತದೆ, ನಾವು ಕ್ರಿಯೆ ಅದನ್ನು ಹೋಗ್ತದೆ, ನಾವು ಹೋಗ್ತದೆ ಅದು ಹೋಗ್ತದೆ ಅಂದಾಗ ಕನ್ನಡಿಯೆಲ್ಲ ಕಾಣುವ ಪ್ರತಿಬಿಂಬದ ಕ್ರಿಯೆ ಬಿಂಬರ ಆದ್ರೆ ನಮ್ಮ ಕ್ರಿಯೆ. ಆಗ ಭಗವಂತ ಬಿಂಬನಾಗಿದ್ದಾನೆ, ಅವನು ಮಾಡಿದ ಕ್ರಿಯೆ ಪ್ರತಿಬಿಂಬನಾದ ಜೀವನದಲ್ಲಿ ಕಂಡು ಬರ್ತಾ. ಆ ರೀತಿ ಕಂಡು ಬರ್ತಾ ಇದ್ರೆ ಅಜ್ಞಾನದ ನಾನೇ ಮಾಡ್ತೀನಿ ತಿಳ್ಕೊಂಡು ಎಷ್ಟು ತಪ್ಪು, ಎಷ್ಟು ತಪ್ಪು ಅಂತಕ್ಕಂಥದ್ದು. ಅದಕ್ಕೋಸ್ಕರವಾಗಿ ಈ ರೀತಿ ಬಿಂಬಜ್ಞಾನ ಸೌಹೃದಿಸ್ಥಿತ ಸ್ವನಿಯಾಮಕಂ ಭಗವದ್ ಉಪವಾಸ್ಯ ಮೋಕ್ಷೋ ಭವತಿ. ಆಚಾರ ಮಾತು, ನಮ್ಮ ಹೃದಯದಲ್ಲಿ ನಿಯಾಮಕವಾದ ಭಗವದ್ ರೂಪನ ಉಪಾಸನೆ ಮಾಡೇ ನಾವು ಮೋಕ್ಷಕ್ಕೆ ಹೋಗ್ಬೇಕು, ಇನ್ನು ಬೇರೆ ಯಾವ ರೂಪಗಳಿಂದ ಮೋಕ್ಷ ಇಲ್ಲ ಅಂದ್ಬಿಟ್ಟು. ಆಗ ನಾವು ಅನೇಕ ರೂಪಗಳ ಉಪಾಸನೆ ಮಾಡ್ತಾ ಇದ್ದೀವಲ್ಲ, ರಾಮ ಕೃಷ್ಣ ನೃಸಿಂಹ ವೇದವ್ಯಾಸ ಎಲ್ಲ ಮಾಡ್ತಾರೆ. ಅಲ್ಲಿ ನಿನ್ನ ಬಿಂಬನ ಚಿಂತನೆ ಮಾಡಿದಾಗ ಮಾತ್ರ ನಿಮ್ಗೆ ಸಾರ್ಥಕ. ಬಿಂಬನ ಚಿಂತನೆ ಇಲ್ಲ ಹೋದ ಪಕ್ಷದಲ್ಲಿ ಅದೇ ನಿಂಗೆ ಕೇವಲ ಲೌಕಿಕ ಸುಖಕ್ಕೆ ಕಾರಣವಾಗ್ತಿ ಹೊತ್ತು ನೀನು ಮೋಕ್ಷಕ್ಕೆ ಕಾರಣವಾದ. ಯಾವುದೇ ಪ್ರತಿಮಾ ಇಟ್ಕೊಂಡು ಪೂಜೆ ಮಾಡುದು, ಅಲ್ಲೇ ನನ್ನ ಬಿಂಬ ಇದ್ದಾನೆ ಪ್ರತಿಮಾ ಪೂಜೆ ಮಾಡುದು ಹೇಳ್ತಾ ಇದ್ದಾರೆ. ಸಾಲಿಗ್ರಾಮ ಜಲಾಯಂತು ನಿಷ್ಠಂ ಸನ್ನಿಹಿತೋ ಬಿಂಬ ಮೂರ್ತ ಸಾಹಿತ್ಯನ ತದಂತ ಚಿಂತೆ. ಸಾಲಿಗ್ರಾಮ ಪೂಜೆ ಮಾಡೋದು ದಿನ ಹೇಳ್ಕೊತೀವಿ ನಾವು ಮಂತ್ರ ಇಡೀ ಪಾಠ ಒಪ್ಪಿಸ್ತಾ ಇದ್ದೀವಷ್ಟೇ, ಎಂದೋ ತೇಪ್ ಮಾಡಿರ್ತೀವಿ, ಟೇಪ್ ಆನ್ ಮಾಡ್ತೀವಿ. ಅದಕ್ಕೆ ಸಾಲಿಗ್ರಾಮ ಶಿಲಾಯಂತೆ ನಿತ್ಯಂ ಸನ್ನಿಹಿತೋ ಹರಿವು, ಸಾಲಿಗ್ರಾಮದಲ್ಲಿ ಇರ್ತಕ್ಕಂತಹ ಶ್ರೀಹರಿಯನ್ನ ಬಿಂಬಮೂರ್ತಿ ಸಾಯಿ ನನ್ನ ಬಿಂಬನನ್ನು ಅಲ್ಲಿ ಎತ್ತಿಟ್ಟು ನಾನು ಬಿಂಬನ ಪೂಜೆಯನ್ನು ಮಾಡ್ತಾ ಇದ್ದೀನಿ. ಬಿಂಬನನ್ನು ಮರೆತು ಮಾಡಿದ ಸಾಲಿಗ್ರಾಮ ಪೂಜಾ ಪ್ರಚಾರ ಎಲ್ಲ ವ್ಯರ್ಥ ಅನ್ಸಾದ. ಅದಕ್ಕೋಸ್ಕರ ಪೀಡಿಸಿರ್ತಕ್ಕಂಥದ್ದು ಇನ್ನೊಂದು ಇದರಲ್ಲಿ ಏನು ಬಂತು ಅಂದರೆ, ಪರಮಾತ್ಮ ಕರ್ತೃತ್ವ ಕಾರ್ಯಇತೃತ್ವ ಅಂತ ಒಂದು ಕರ್ತೃತ್ವ ಕಾರ್ಯಇತೃತ್ವ ಫಲದಾತೃತ್ವ ಅಪಿ ಅವಗಳೇ ಅಹಮೇವ ಸಮರ್ಥ ಅಹಮೇವ ವಿದ್ವಾನ್ ಅಹಮೇವ ಅತಿ ಇತಿ ಬುದ್ಧ ಚಿತವಾಂಬದಕ್ಕೆ ಆಚಾರ್ಯ ಭಾಗವತಾಪ್ತರಿ. ಕಾರ್ಯಕರ್ತ ಮುಂದೆ ಯಾರಿಂದ ಮಾಡ್ತಾರೆ, ನಮ್ಮ ಸ್ವಾತಂತ್ರ್ಯ ಮುಂಚೆ ಅಲ್ಲ, ಜೀವನದಲ್ಲಿ ಕರ್ತೃತ್ವ ಜೀವನ ಹುಡುಕುವ ಮಾಡಿಸ್ತಾ ಇದ್ದಾನೆ ದೇವರು, ತಾನು ಮಾಡಿ ಮಾಡಿಸ್ತಾ ಇದ್ದಾನೆ ಅಂತಕ್ಕಂಥ ಒಂದು ಪದ. ತಾನು ಮಾಡಿ ತಾನು ದೇವರಿಂದ ಮಾಡಿಸ್ತಾ ಇದ್ದಾನೆ ಇಲ್ಲ, ತೀರ್ಥ ಖಂಡನೆ ಮಾಡಿದ್ದಾರೆ, ವಿಷ್ಣು ತೀರ್ಥ ಅದನ್ನು ಖಂಡನೆ ಮಾಡಿದ್ದಾರೆ. ಏನು ಮಾಡಿದ್ದಾರೆ, ತಾನು ಮಾಡಿ ದೇವರ ಕೈಯಿಂದ ಮಾಡಿಸಲ್ಲ ಅಂದರು, ತನ್ನೇ ಇನ್ನೊಂದು ರೂಪ ಅಂದರು. ತೋರಿಸಿಯೊಳಗೆ ಬಿಂಬ ಸಂಸ್ಥಾಪನ ಪ್ರಕರಣ ಅಂತ ಒಂದು ಮಾಡಿದ್ದಾರೆ. ಷೋಡಶಿ ಚತುರ್ದಶಿ ಅಂತ ವಿಷ್ಣು ಚತುರ್ ಎರಡು ಗ್ರಂಥಗಳು, ಆ ಷೋಡಶಿಯಲ್ಲಿ ಒಂದು ಪ್ರಕರಣ ಇದೆ ಬಿಂಬ ಸಂಸ್ಥಾಪನ ಪ್ರಕರಣ. ಅಂದ್ರೆ ಏನದರ್ಥ, ತಾನು ಬಿಂಬನಾಗಿ ಸ್ವರೂಪ ದೇಹದಲ್ಲಿ ಇರ್ತಕ್ಕಂಥದ್ದು ಒಂದು ರೂಪ, ಆ ತಾನೇ ಅನೇಕ ರೂಪಗಳನ್ನು ಸ್ವೀಕಾರ ಮಾಡಿಕೊಂಡು ಸತ್ವಾಭಿಮಾನಿ ದೇವತೆಗಳಲ್ಲಿದ್ದಾನೆ, ಆ ಜಡ ದೇಹದಲ್ಲಿದ್ದಾನೆ, ಪ್ರತಿಯೊಂದು ಕಡೆ ತನ್ನ ರೂಪಗಳೇ ಇಟ್ಟಿದ್ದಾನೆ. ಒಂದು ರೂಪದಿಂದ ಮಾಡಿಸ್ತಾನೆ, ಒಂದು ರೂಪದಿಂದ ಮಾಡ್ತಾ ಇದ್ದಾನೆ. ತಂದೇನೆ ಒಂದು ರೂಪದ ಕರ್ತೃತ್ವ ಕಾರ್ಯಕರ್ತೃತ್ವ ಅಂತಂದ್ರೆ ಕಾರ್ಯತ್ವ ಜೀವನ ಮೂಲಕ ಮಾಡಿಸ್ತಾನೆ ತಪ್ಪು ಅಂದ್ಬಿಟ್ಲ ವಿಷ್ಣು ತೀರ್ಥರು. ಜೀವನ ಮೂಲಕ ಪ್ರಿಯ ಪ್ರಗಟ ಆಗದೇ ಇಲ್ಲ, ಅಷ್ಟು ಮೋಕ್ಷೇವ ಜೀವ ಸ್ವಾಭಾವಿಕ ಕರ್ತೃತ್ವ. ತ್ರಿಕಾಚಾರ ತತ್ವಪ್ರಕಾಶ ಉಪಾದಾನ ಅಂತಕ್ಕಂಥ ಸೂತ್ರ ತಗೊಂಡು ತತ್ವಪ್ರಕಾಶ ಬರೀತಾ ಇದ್ದರೆ ಜೀವನ ಸ್ವರೂಪೇಂದ್ರಿಯ ಮೂಲಕ ಕರ್ತೃತ್ವ ಪ್ರಗಟ ಆಗದೆ ಮೋಕ್ಷದಲ್ಲಿ ಇಲ್ಲಿ ಅಲ್ಲೇ ಅಲ್ಲ ಅನ್ನೋದು ಆತ್ಮ ಅದಲ್ಲ ಅಂತಂದ್ರೆ ಜಡದೇಹದಲ್ಲಿ ಪರಮಾತ್ಮ ಅದಕ್ಕೆ ಅಂದ್ರೆ ಅದಕ್ಕೆ ದತ್ತ ಸ್ವಾತಂತ್ರ್ಯ ಅಂದ್ರು. ಸ್ವಾತಂತ್ರ್ಯದಾನಂ ನಾಮ ತದ್ರೂಪೇಣ ಜೀವ ಪ್ರವೇಶ, ತಾನು ಪ್ರವೇಶ ಮಾಡಿ ತಾನು ಸ್ವರೂಪ ಕ್ರಿಯೆ ಇಲ್ಲಿಲ್ಲ, ಸ್ವರೂಪ ದೇಹದಲ್ಲಿ ನಿಂತ್ಕೊಂಡು ಮಾಡ್ತಾನೆ. ಈ ಜಡದೇಹದಲ್ಲಿ ತನ್ನೇ ಇನ್ನೊಂದು ಕ್ರಿಯೆಯಿಂದ ತಾನು ಮಾಡ್ತಾನೆ. ತನ್ನದೇ ಅನೇಕ ರೂಪಗಳು ಇಟ್ಟಿದ್ದಾನೆ. ಒಂದು ರೂಪದ ಮಾಡಿಸ್ತಾ ಇದ್ದೇನೆ, ಒಂದು ರೂಪದ ಮಾಡ್ತಾ ಇದ್ದೇನೆ ಅಂದಾಗ ಯಾರು ಸ್ವಾತಂತ್ರ್ಯ ಮಾಡುವ ಯೋಗ್ಯತೆ ಲಕ್ಷ್ಮೀ ದೇವಿಗಿಲ್ಲ ಅಂದ್ರೆ ಇನ್ನು ವಾಯುದೇವರಿಗೆ ಎಲ್ಲಿ ಬಂತು? ಇನ್ನು ವಾಯುದೇವರ ತತ್ವ ದೇವತೆಗಳಿಗಿಲ್ಲ, ಅವರಲ್ಲಿ ತಾನೇ ಒಂದು ರೂಪದಲ್ಲಿ ನಿಂತು ತಾನು ಒಂದು ರೂಪದ ಮಾಡಿಸ್ತಾ ಇದ್ದೇನೆ, ಇನ್ನೊಂದು ಮಾಡ್ತಾ ಮಾಡಿ ನಮ್ಮ ಕರ್ಮ ಕಲಿಸಿ ನಮ್ಮ ಕರ್ಮ ಕಲಿಯುವುದಕ್ಕೋಸ್ಕರವಾಗಿ ಇಷ್ಟು ಜನಗಳು ಒಂದು ಕೆಲಸಕ್ಕೆ ಅನಂತ ಜನರ ಸಹಾಯ ಅಂತ. ಒಂದು ದೇಹದಿಂದ ಒಂದು ಕ್ರಿಯೆ ಆಗಬೇಕಾದ್ರೆ ಒಳಗೆ ಎಷ್ಟು ಜನ ನಿಮ್ಗೆ ಹೆಲ್ಪ್ ಮಾಡ್ತಾ ಇದ್ದಾರೆ ಗೊತ್ತದೇನು? ಒಂದು ಗಡಿಯಾರದಲ್ಲಿ ಒಂದು ಟೈಮ್ ನೋಡ್ಬೇಕಾದ್ರೆ ನೋಡ್ತೀವಿ, ಮುಳ್ಳು ನೋಡ್ತೀವಿ, ಟೈಮ್ ಅಂತ ಹೇಳ್ಬಿಡ್ತೀವಿ ಮುಗಿದೈತು. ಆದರೆ ಒಳಗೆ ಎಷ್ಟು ಇಂದ್ರಿಯ ಯಂತ್ರಗಳು ಕೆಲಸ ಮಾಡ್ತಾ ಇದೆ ಸ್ವಲ್ಪ, ಅದಕ್ಕೆ ಜಿಜ್ಞಾಸ ಅಂತ. ಜಿಜ್ಞಾಸ ಅಂದ್ರೆ ಎದುರಿಗಿರೋದು ಜಿಜ್ಞಾಸ ಬೇಕಿಲ್ಲ, ಕಣ್ಣು ಎದುರಿ ಕಾಣಿಸ್ತಾ ಇದ್ದಕ್ಕೆ ಜಿಜ್ಞಾಸ ಅಥಾತ ಬ್ರಹ್ಮ ಜಿಜ್ಞಾಸ. ಬ್ರಹ್ಮ ನಮ್ಮ ಕಾಣಿಸಲ್ಲ, ಈಗ ಅವನು ಜಿಜ್ಞಾಸ ಮಾಡಬೇಕು ಬ್ರಹ್ಮ ಅಂದ್ಕೊಳ್ಳು ಯಾವ ರೀತಿ ಎಲ್ಲ ಅಂತರ್ಯಾಮಿಯಾದ ಭಿಮ್ಮನಿಗೆ ಬ್ರಹ್ಮ ಅಂದ್ರೆ ಆಚರಣೆ. ಅದು ಬ್ರಹ್ಮ ಅಂತಂದ್ರೆ ಅಥಾತ ಬ್ರಹ್ಮ ಜಿಜ್ಞಾಸ ಅಂತ ಅಲ್ಲಿ ಹೇಳಿದ್ರಲ್ಲ, ಆ ಬ್ರಹ್ಮ ಯಾರು ಅಂದ್ರೆ ಹೇಳ್ತಾ ಇದ್ದಾರೆ ಶ್ವೇತಾಸ್ತ್ರದಲ್ಲಿ ಉಪನಿಷತ್ನಲ್ಲಿ, ಕೇತಜ್ಞೇಯಂ ನಿತ್ಯಮೇವಾತ್ಮ ಸಂತಂ ನಾ ಅತಃಪರಂ ವೇದಿತವ್ಯಂ ಹಿ ಕಿಂಚಿತ್ ಭೋಕ್ತಾ ಭೋಗ್ಯಂ ಪ್ರೇರಿತಾರಂಚ ಮತ್ವ ಸರ್ವಂ ಪ್ರೋಕ್ತಂ ತ್ರಿವಿಧಂ ಬ್ರಹ್ಮನೇ ತತ್ತಂತ ಶ್ವೇತಾಸ್ತ್ರದ ಉಪನಿಷತ್. ಕೇತ ಬ್ರಹ್ಮ ಅಂದ್ರೆ ಯಾರು? ಬಿಂಬನೇ ಬ್ರಹ್ಮ ಅಂತೇಳಿ. ಅಥಾತ ಬ್ರಹ್ಮ ಜಿಜ್ಞಾಸ ಅಂದ್ರೆ ಆ ಬ್ರಹ್ಮ ಜಿಜ್ಞಾಸ ಅಲ್ಲೋ ದಡ್ಡ, ನಿನ್ನ ಬಿಂಬನನ್ನು ಜಿಜ್ಞಾಸ ಮಾಡು, ಪೂಜೆ ಹ್ಯಾಗ ಮಾಡಬೇಕು, ಆ ಬಿಂಬ ಲಕ್ಷಣ ಹೇಳು. ಸೃಷ್ಟಿ ಸ್ಥಿತಿ ಸಂಹಾರ ನಿಯಮನ ಜ್ಞಾನ ಅಜ್ಞಾನ ಬಂಧ ಮೋಕ್ಷ ಇವೆಂತು ಆ ಬಿಂಬ ಲಕ್ಷಣ ಅಂತ. ಜನ್ಮಾದ್ಯ ಶೇತ ಅಂತ ಹೇಳಿ ಅಥಾತ ಬ್ರಹ್ಮ ಜಿಜ್ಞಾಸ ಹೇಳು, ಬ್ರಹ್ಮ ಲಕ್ಷಣ ಎಂದು ಜನ್ಮಾದ್ಯ ಶೇತ ಅಂತ. ಇದು ನಮ್ಗೆ ಉಪಾಸನೆ ಬರಲ್ಲ, ಬರೀ ಬಾಯಿಂದ ಹೇಳೋದಕ್ಕಾಗ್ತದೆ ಉಪಾಸನೆ ಬರಲ್ಲ, ಮತ್ತೆ ಉಪಾಸನೆ ಬರಬೇಕು ಅದನ್ನು ಉಪನಿಷತ್ ಹೇಳ್ತಾರೆ. ಏತದ್ಧೇಯಂ ನೀ ತಿಳ್ಕೊಳ್ಳೇಬೇಕು ಅಂತ. ಎಲ್ಲೋ ಇಲ್ಲ ನಿತ್ಯಮೇ ವಾತ್ಮ ಸಂತಂ ನಿನ್ನ ಸ್ವರೂಪ ದೇಹದಲ್ಲಿರ್ತಕ್ಕಂತಹ ಪರಮಾತ್ಮ ನಾ ಅತಃಪರಂ ವೇದಿತವ್ಯಂ ಕಿಂಚಿತ್. ಇದಕ್ಕೆ ಬಿಟ್ಟು ನೀವು ಬೇರೆ ತಿಳ್ಕೋಬೇಕಾದ ಸ್ವಲ್ಪ ಇಲ್ಲ ಅನ್ಬಿಟ್ಟು ಉಪನಿಷತ್ತು. ಯಾಕೆ ತಿಳ್ಕೋಬೇಕು? ಭೋಕ್ತ ಭೋಗ್ಯಂ ಪ್ರೇರಿತಾರಂಚ ಮತ್ವ ಇವು ಬ್ರಹ್ಮನ ಲಕ್ಷಣ. ಬ್ರಹ್ಮನ ಲಕ್ಷಣ ಉಪಾಸನೆ ಅಂತಂದ್ರೆ ನಮ್ಮ ಹೂವು ತುಳಸಿ ಆದ್ರೆ ಅವೆಲ್ಲ ಬೇಕಿಲ್ಲ ಅಂದ್ರು, ಅವೆಲ್ಲ ಬೇಕಿಲ್ಲ, ಜನಕ್ಕೆ ಟೋಪಿ ಹಾಕೋ ಪೂಜಾ ಮತ್ತೆ ಏನು, ನನ್ನಲ್ಲಿ ನಿಂತ್ಕೊಂಡು ಅನುಭವಿಸ್ತಕ್ಕಂಥವ್ನು ಅವನೇ ಭೋಕ್ತ. ಭೋಗ್ಯಂ ಇನ್ನು ವಿಷಯ ಸುಖ ಕೊಡ್ತಕ್ಕಂತಹ ವ್ಯಕ್ತಿಗಳಲ್ಲಿದ್ದೆ ವಸ್ತುಗಳಿದ್ದು ಸುಖ ಕೊಡ್ತಕ್ಕಂಥವನು. ಪ್ರೇರಿತಾರಂಚ ಮತ್ವ ಎಲ್ಲಾ ಸುಖ ಸಾಧನ ವಸ್ತುಗಳಿದ್ದು ಅನುಭವಿಸುವಂತ ಅವನು ಪ್ರೇರಣೆ ಮಾಡಿದ್ರು ಉಂಟು ಇಲ್ಲ ಇಲ್ಲ ಅಂದಾಗ ಅವನು ನಿನ್ನಲ್ಲಿ ನಿಂತ್ಕೊಂಡು ಅನುಭವಿಸುವನು. ಅವನು ವಿಷಯ ಭೋಗ ವಸ್ತುಗಳಿದ್ದು ಕೊಡ್ತಕ್ಕಂಥವನು ಅವನು. ಆದ್ದರಿಂದ ಅವನು ಪ್ರೇರಣೆಯಿಂದ ನಾನು ಅನುಭವಿಸ ಸ್ವಾಮಿ ಇದು ನಿನ್ನ ಪೂಜಾ ಜ್ಞಾನ ಬಿಂಬನ ಚಿಂತನೆ ಅಂತಕ್ಕಂಥ ನಾವು ಅನುಭವಿಸುವಾಗ ಸ್ವಾಮಿ ಇದು ನಿನ್ನ ಪೂಜಾ ನೀ ಸ್ವೀಕಾರ ಮಾಡ್ತಾ ಇದ್ದೀವಿ ನಾಲ್ಕು ಇಷ್ಟೇ ಇದಕ್ಕಿಂತ ಬೇರೆ ಪೂಜೆ ಇಲ್ಲ. ಈ ಜ್ಞಾನವಿಲ್ಲದೆ ಏನ ಗಂಟೆಗಟ್ಟಲೆ ಕೂತ್ಕೊಂಡು ಮಾಡಿದ ಪೂಜೆ ಅದು ಕಂಚುರಾರನ ಬಿಡಾರದಂದರೆ ಕಂಚು ಹಿತ್ತಾಳೆಯ ಪ್ರತಿಮೆ ಅದನ್ನು ಪುರಂದಾಸ ಖಂಡನೆ ಮಾಡಿದ್ದಾರೆ ಹೊತ್ತು ಪೂಜಾ ಮಾಡುವುದನ್ನು ಖಂಡನೆ ಮಾಡಿದ ದಾಸರ. ಬಿಂಬನ ಪೂಜೆ ಬಿಂಬನ ಪೂಜೆ ನಾವು ಅನುಭವಿಸೋದೆಲ್ಲ ಬಿಂಬನ ಪೂಜೆ. ಏನೇನು ಅನುಭವಿಸ ಸ್ವಾಮಿ ಇದು ನಿನ್ನ ಪೂಜಾ, ಇದು ನನ್ನ ಕರ್ಮೂ ಕಲಿತು ನಿನ್ನ ಪೂಜೆ ಆಯಿತು ಸ್ವಾಮಿ. ನೀವು ಎರಡು ಕೆಲಸ ಜೊತೆ ನಮ್ಮ ಕರ್ಮೂ ಕಲಿತು ನಿನ್ನ ಪೂಜೆ ಆಯಿತು. ಒಂದು ಈ ರೀತಿ ಅನುಸಂಧಾನ ಬಂದಾಗ ನೂರಾರು ಜನ್ಮ ವ್ಯಕ್ತಿಗೆ ಸಂಚಿತ ಕರ್ಮ ನಾಶವಾಗುತ್ತೆ. ಇದು ಜ್ಞಾನ. ಈ ಜ್ಞಾನಕ್ಕೋಸ್ಕರವಾಗಿ ಅನೇಕ ಗ್ರಂಥಗಳು ರಚನೆ ಮಾಡಿದ್ದಾರೆ. ಒಂದಲ್ಲ ಆವೃತ್ತ ರಸಗದ ಉಪದೇಶ ಅಥವಾ ವಂಶನ ಹೇಳಿದ್ರೆ ನಮ್ಮ ಮನಸ್ಸು ಹೇಳ್ತಲ್ಲ, ಅನೇಕ ರೀತಿಯಲ್ಲಿ ಹೇಳಿದಾಗ ಪದೇ ಪದೇ ಹೇಳಿದಾಗ ಆಗ ನಿನಗೆ ಇದು ದಾರಢ್ಯ ಆಗ್ತದೆ ಎಂಬುದಕ್ಕೋಸ್ಕರ ದಾರಢ್ಯಾರ್ಥಕ್ಕೋಸ್ಕರವಾಗಿ ಅನೇಕ ರೀತಿಯಲ್ಲಿ ಹೇಳ್ತಾ ಇದ್ದಾರೆ ಹೊತ್ತರು ಅದು ಆವೃತ್ತ ರಸ ಬ್ರಹ್ಮಸೂತ್ರ ಭಾಷ್ಯ. ಇಷ್ಟೆಲ್ಲ ಇದ್ರೂ ಕೂಡ ಕೇವಲ ಯಾವುದೋ ಒಂದೆರಡು ಮೋಹಕ ವಾಕ್ಯ ಇರ್ತಾನೆ, ಮೋಹಕ ವಾಕ್ಯ ಇರಲ್ಲ ಅಂತಲ್ಲ, ಮೋಹಕ ವಾಕ್ಯವನ್ನು ಸರಿಯಾದ ರೀತಿಯಲ್ಲಿ ಅರ್ಥ ಮಾಡಿದ್ದೇನೆ. ಅದಕ್ಕೆ ಆಚಾರ್ಯ ಸರ್ವಜ್ಞ ಪರಮಾತ್ಮ ಅಂತೀವಿ, ಎಲ್ಲರೂ ಹೇಳ್ತಾರೆ, ನೀವೇನು ಹೇಳಿದ್ರು ಎಲ್ಲರೂ ಹೇಳ್ತಾರೆ ಪ್ರತಿಯೊಂದು. ಆದರೆ ಸರ್ವಜ್ಞ ಅಂತ ಹೇಳ್ತೀವಿ ಮತ್ತು ಹಾಗಾದ್ರೆ ನಾವು ಸಂಕಲ್ಪ ಮಾಡ್ತೀವಿ ಯಾಕೆ ಮಾಡಬೇಕು? ನಾವು ಯಾವಾಗ ಏನು ಕೊಡಬೇಕು ಅಂತ ದೇವ್ರಿಗೆ ಗೊತ್ತಿಲ್ಲ. ಗೊತ್ತೇ ಹಸಿವರಿದ ತಾಯಿ ತನ್ನ ಶಿಶುಗಳು ಹೊಸದು ಒಂದು ಕೊಡುವಂತೆ ಅಂತ ತಿಳ್ಕೊಂಡು ಯಾವ ಕಾಲಕ್ಕೆ ಕೇಳ್ಕೊಂಡು ದೇವ್ರು ಕೊಡು, ನಾವು ಕೇಳ್ದೇನೆ ದೇವ್ರು ಕೊಡ್ತಾ ಇದ್ದಾರೆ. ಆಗಲೇ ಜಗನ್ನಾಥದಾಸರು ಕೇಳಿದರೆ ಕೊಡುತ್ತಿಪ್ಪ ನರರಿಗೆ, ಕೇಳದಲ್ಲೇ ಕೊಡುತ್ತಿಪ್ಪ ಸುರರಿಗೆ ಅಂದ ಜಗನ್ನಾಥದಾಸರು. ನೋಡಿ ಜಗನ್ನಾಥ ನಿಮ್ಮ ದಾಸರೇ ಹೇಳ್ಯಾರ ನೋಡಿ. ಅದಕ್ಕೋಸ್ಕರ ನಾವು ಕೇಳ್ಬೇಕ್ರಿ ದೇವ್ರನ್ನ, ಅದಕ್ಕೋಸ್ಕರ ಸಂಕಲ್ಪ ಮಾಡ್ತೀವಿ ನಾವು. ಹೇಮ ಸ್ಥೈರ್ಯ ವಿಜಯ ಏನೇನು ಬೇಕು ಒಂದು ಡಿಮ್ಯಾಂಡ್ ಲಿಸ್ಟ್ ಇರ್ತೀವಿ ಕೇಳಬೇಕು. ಅಲ್ಲ ಅಲ್ಲಿ ಒಂದೇನಿದೆ, ಕೇಳಿದರೆ ಕೊಡುತ್ತಿಪ್ಪ ನರರಿಗೆ, ಕೇಳದಲ್ಲೇ ಕೊಡುತ್ತಿಪ್ಪ ಸುರರಿಗೆ ಅಂದ್ರೆ. ಸುರರು ಅಂದ್ರೆ ಏನು? ದೇವತೆಗಳು. ದೇವತೆಗಳು ರೀ ಅಧಿಕಾರ ಎಂದು ನಮ್ದಲ್ಲ ಅಂದ್ಬಿಡ್ತಾರೆ. ಅಲ್ಲ, ಸುರರು ಬ್ರಾಹ್ಮಣಿಗೆ ಒಂದು ಟೈಟ್ಲ್, ಅದು ಭೂಸುರ ಅಂತ ಒಂದು ಬ್ರಾಹ್ಮಣಿಗೆ ಒಂದು ಟೈಟ್ಲ್ ಕೊಟ್ಟರು. ಅವರೆಲ್ಲ ದಿವಿಸರು, ಸ್ವರ್ಗದಲ್ಲಿ ಇರ್ತಕ್ಕಂತಹ ದೇವತೆಗಳು ಅವರು, ಭೂಮಿಯಲ್ಲಿ ಇರ್ತಕ್ಕಂಥವ್ರು ಇವನು ಭೂಸರ ಅಂತಾರೆ ಅವ್ರಿಗೆ. ಆದ್ರೆ ಬ್ರಾಹ್ಮಣನ ಹುಟ್ಟುವನೆಲ್ಲ ಭೂಸರ ಅಲ್ಲ ಅಂದ್ಬಿಟ್ಟು, ಬ್ರಾಹ್ಮಣನ ಹುಟ್ಟುವನೆಲ್ಲ ಭೂಸರ ಅಲ್ಲ, ಯಾರಿಗೆ ಅನುಸರಣ ಅವನು ಮಾತ್ರ ಭೂಸರ ಅಂತ. ಆ ಭೂಸರ ಅಂತಕ್ಕನ ಪರಿಪಕ್ವ ದೇವ್ರನ್ನ ಕೇಳ್ಬೇಕು ಅಂತ ಬುದ್ಧಿ ಬರಲ್ಲ. ದೇವ್ರನ್ನ ಕೇಳ್ಬೇಕು ಎಂಬ ಬುದ್ಧಿ ಬರಲ್ಲ. ದೇವ್ರನ್ನ ಅರ್ಥ ಮಾಡ್ಕೊಳ್ತಾ ಹೋದಾಗೆಲ್ಲ ದೇವ್ರನ್ನ ಕೇಳ್ಬೇಕು ಎಂಬ ಬುದ್ಧಿ ಬರಲ್ಲ. ಯಾಕೆ? ಈ ತಂದೆ ನಾ ಬಂದೆ, ಈ ತಂದೆ ನಾ ಬಂದೀನಿ, ನನ್ನ ಜವಾಬ್ದಾರಿ ನಿಂದು. ಪ್ರಚ್ಛತಿ ದೇವ ವಿಶ್ವಾಸ ತದ್ಯೂಹ ಮಿಚಿತ ಆಚಾರ ವಾಕ್ಯ ಅಂದಾಗ ಈ ಜ್ಞಾನ ಬಂದಾಗ ಮನುಷ್ಯ ದೇವ್ರನ್ನ ಕೇಳಲ್ಲ. ಅವನು ಭೂಸರ ಅಂದರು. ಆ ಮಾತೆತ್ತ ಸಂಕಲ್ಪ ಮಾಡಿ ದೇವ್ರು ನಮ್ಗೆ ಬೇಕು ವಿತೌಟ್ ಅಪ್ಲಿಕೇಶನ್ ನೋ ಕನ್ಸಿಡರೇಷನ್ ಅಂತಂದ್ರೆ ಲೌಕಿಕ ಸಂಬಂಧವಾದ ಬ್ರಾಹ್ಮಣ ಅಲ್ಲ ಅಂದ್ರೆ ಅವ್ನು ಭೂಸರ ಅಲ್ಲ. ಬ್ರಾಹ್ಮಣ ಇರ್ಬೋದು, ಭೂಸರ ಅಲ್ಲ ಅಂತ. ಅದಕ್ಕೆ ಜಗನ್ನಾಥ ಅಷ್ಟು ಗಮನದಲ್ಲಿ ಇಟ್ಕೊಂಡು ಕೇಳಿದರೆ ಕೊಡುತ್ತಿಪ್ಪ ನರರಿಗೆ, ಕೇಳದಲ್ಲಿ ಕೊಡುತ್ತಿಪ್ಪ ಸುರರಿಗೆ ಅಂತ ಹೇಳ್ತಾರೆ. ಅದಕ್ಕೋಸ್ಕರವಾಗಿ ನಾವು ಸಂಕಲ್ಪ ಕೊಡಲು ಮಾಡಬೇಕಾದಿಲ್ಲ. ದೇವ್ರು ಏನು ಪ್ರಕಾರ ಸಂಕಲ್ಪ ಮಾಡ್ತಾನೆ ಬಂದಕಾಯ್ತು ಮತ್ತೆ ನಮಗೆ ಅದನ್ನು ಮತ್ತೆ ಅದನ್ನು ಅನುಭವಿಸ್ತೇವೆ. ಏನು ಯಾವತ್ತು ಹೇಗೆ ಬರ್ತೀವಿ ಮತ್ತೆ ಹುಟ್ಟಬೇಕು. ಜನರ ಮನಗಳ ಸಂಖ್ಯೆ ಕಡಿಮೆ ಮಾಡ್ಕೊಂತ ದೇವರು ಕಲಿಸ್ತೆ ಅದನ್ನು ಯು ಆರ್ ಗೋನ್ ಫ್ರಾಂಗ್ ಫ್ರಾಂಗ್ ಮಾಡ್ತಾ ಇದ್ದೀವಿ. ಯಾಕೆ? ಅಜ್ಞಾನ. ಇದನ್ನ ಜ್ಞಾನ ಅಂತಲೇ ಹೇಳ್ತಾ ಇದ್ದೀವಿ. ಅದಕ್ಕೆ ಸರ್ವಜ್ಞ ಅಂತ ಉಪನ್ಯಾಸ ಮಾಡೋದು ಹೇಳ್ತೀವಿ. ತಗೊಂತೂ ಗೊತ್ತಿಲ್ಲೋ ವಿತೌಟ್ ಅಪ್ಲಿಕೇಶನ್ ನೋ ಕನ್ಸಿಡರೇಷನ್. ನಮಗೇನಾದ್ರೆ ದೇವರಿಗೆ ನಾವು ನಮ್ಮ ಡಿಮ್ಯಾಂಡ್ ಇಷ್ಟೇ ಮೂರೈತಲ್ಲ. ಸರ್ವಜ್ಞ ಅಂತ ಒಂದು ಕಡೆಗೆ ಹೇಳಿ ಇನ್ನೊಂದು ಸಲ ಅವನಿಗೆ ಗೊತ್ತಿಲ್ಲ ನಾವು ಕೇಳಬೇಕು ಅಂತ ಅಂದ್ರೆ ಮೂರೈತಲ್ಲ. ಸರ್ವಜ್ಞ ಅಲ್ಲಿ ಹೊರದು ಹಾಕಿದಾಗ ಸರ್ವಕರ್ತ ಅಂತ. ಸರ್ವಕರ್ತ ಅಂದ್ರೆ ಸರ್ವಸ್ಯ ಕರ್ತ ಅಂತ ಅಷ್ಟೇ ಹೊತ್ತು. ಅವನದು ಅದೇ ನಮ್ದು ಅದೇ ಜಾಯಿಂಟ್ ರೆಸ್ಪಾನ್ಸಿಬಿಲಿಟಿ ಅಂದ್ರೆ ಸರ್ವಕರ್ತೃತ್ವ ಹೇಗೆ? ಸರ್ವಕರ್ತ ನ ಕ್ರಿಯೆ ತಮ್ಮ ಮಾಮಿರಮಾಪತಿ ಅಗುಣ ಆಯು ಗುಣೋದ್ರೇಕ ಸ್ವರೂಪ ದಾಸತ್ವೋತ್ತರ. ದಾಸತ್ವೋತ್ತರ ಬೇಕಾದ್ರೆ ಹೇಳ್ತಾ ಇದೆ, ಬರೀ ಹೇಳ್ತೀವಿ. ದಾಸತ್ವೋತ್ತರ ಅಂದ್ರೆ ನೈವೇದ್ಯಕಾರಕ್ಕೆ ಹೇಳೋ ಮಂತ್ರ ಅಂತ ತಿಳ್ಕೊಂಡಿದ್ದೇ ಹೊರತು ಅದು ಏನ್ ತತ್ವ? ಪುರುಸೂಕ್ತ ಅಭಿಷೇಕ ಸೂಕ್ತ ಎಷ್ಟು ಪ್ರಣಯ ಇದೆ ನಮ್ಮ ಸಾಧನವಾದವನು ಪುರುಸೂಕ್ತ ಎಷ್ಟು ಹೇಳಿದ್ದಾರೆ ವೇದ ಹೇಳ್ತಾ ನಮ್ಗೆ. ಅದು ಆ ದೃಷ್ಟಿಯಿಂದ ನೋಡ್ತಾ ಇಲ್ಲ. ಪುರುಸೂಕ್ತ ಅಭಿಷೇಕ ಮಾಡುವಾಗ ಹೇಳೋ ಮಂತ್ರ ಅಷ್ಟೇ. ಯಜ್ಞೇನ ಯಜ್ಞ ಮೈದಂತ ದೇವಾ ತಾನೆ ಧರ್ಮಾನಿ ಪ್ರಸಾ. ಯಜ್ಞೇನ ಯಜ್ಞ ಅಂದ್ರೆ ಯಜ್ಞ ಅಂದ್ರೆ ವಿಷ್ಣು ಅಂತ ಅರ್ಥ ಮಾಡಿದ್ದಾರೆ. ತಾನು ತನ್ನವನ್ನ ತಂಗ ತಾನೇ ಪೂಜೆ ಮಾಡ್ಕೊಳ್ತಾ ಇದ್ದಾನೆ. ಮೈದಂತ ದೇವ ತಾನ ಧರ್ಮ ಪ್ರಥಮಾ ನ್ಯಾಸಂ ಅಂದಾಗ ನಮ್ಮಲ್ಲಿ ಏನಾಗಿದೆ ಅಂದ್ರೆ ಸರ್ವಜ್ಞಂ ಸರ್ವಕರ್ತ. ಸರ್ವಕರ್ತ ಅವನದು ಅದೇ ನಮ್ದು ಅವ್ರಿಗೆ ತಿಳ್ಕೊತೀವಿ. ಎಲ್ಲಿವರೆಗೆ ಈ ಜ್ಞಾನ ಅದೇ ಅಲ್ಲಿವರೆಗೆ ದೇವರ ಅನುಗ್ರಹ ಆಗಲ್ಲ. ಒಂದು ಉದಾಹರಣೆ, ದ್ರೌಪದಿ ಅಜ್ಞಾನ ಕೇಳಬಾರ್ದು ನಾವು. ದ್ರೌಪದಿ ಅಜ್ಞಾನ ಲೌಕಿಕ ನೀತಿಯನ್ನು ದ್ರೌಪದಿ ದೇವರು ತಿಳಿಸ್ತಾ ಇದ್ದಾರೆ ಜಗತ್ತಿಗೆ. ಆ ದುಶ್ಯಾತನ ಹೇಳ್ಕೊಂಬಂದ ಹೇಳ್ಕೊಂಬಂದಾಗ ಹಾಗೆ ನಾವು ಸತಿಗಳ ಇವರು ಸತ್ಯವ್ರತದೆ ಸುಮ್ಮನೆ ಇವರು ಅತಿ ಕ್ಲೇಶ ಪಡು ತಿಗರು ಇದರ ಭೀಷ್ಮಾದಿಗಳು ಸುತನ ಮೇಲಣ ಮೋಹ ಮಮತೆಯಲ್ಲಿ ಸುಮ್ಮನೆ ಗತಲೋಚನದ ಮಾವನು ಕೃತಕ ಪಡದಲ್ಲಿ ಹರಿ ಶಕುನಿ ಕರುಣಾದಿಗಳು ಹಿತವ ಬಯಸುವರಾರ ಕಾನ ನಾನಿದರೊಳಗೆ ಗತಿ ಇಲ್ಲ. ಮೊದಲೆಲ್ಲ ಗಂಡಸರ ಕಡೆಗೆಲ್ಲ ಕೇಳ್ಕೊಂಡು ದ್ರೌಪದಿ ದ್ರೌಪದಿ ಅಜ್ಞಾನ ಅಲ್ಲ ಲೌಕಿಕ ನೀತಿಯನ್ನು ತೋರಿಸ್ತಾ ಇದ್ದಾನೆ. ಗಂಡಸರ ಕಡೆಗೆಲ್ಲ ಕೇಳಿದ್ರು ಯಾರು ಕೀಮನ ಆಮೇಲೆ ಗಂಡಸ ಅತ್ತೆ ಎಲ್ಲವೇನಿಗೆ ಗಾಂಧಾರಿ ದೇವಿಯರೇ ಮೃತ್ಯುವಂತ ಬಿಡಿಸವ ಉತ್ತಮಲದ ನೀನು ಭಾನುಮತಿ ನನಗೆ ಹೆಣ್ಣೆ ಶಂಕಸರು ಕರೆದು ಅವರು ಒಬ್ಬರು ಗಾಂಧಾರಿ ಇದ್ದಾರೆ ಭಾನುಮತಿ ಇದ್ದಾರೆ ಒಬ್ಬರು ಮಾತಾಡಿ. ಆಮೇಲೆ ಸ್ವಾಮಿ ಆರ್ಯೋದರ್ಯದಿಂದ ದೂರ ಕೇಳು ಸ್ವಾಮಿ ನೀನೇ ಗತಿಯನ್ನು ಅದು ಸಂಪೂರ್ಣ ದೇವರ ಮೇಲೆ ಹಾಕಿಲ್ಲ ತನ್ನ ಮುಡಿ ಹಿಡ್ಕೊಂಡಿದ್ದಾಳೆ. ಆರ್ಯ ದರಿದರನ್ನ ದೂರು ಕೇಳುವರೆಲ್ಲ ಪಾರು ಬಾಣಿಸುವವರ ಕಾಣೆ ನಾನಿದರೊಳಗೆ ಸಾರಿದರ ಪದ ಕಂಸಾರಿ ರಕ್ಷಭುಜನ್ನ ಕಾರುಣ್ಯದಿಂದ ಬರಿದು ಮಾಡಿದರು ಧರ್ಮ ದೇವತೆಗೆನ್ನ ಬಲ್ಲಬರು ಭಾರ ನಿನ್ನದು ಎಂದು ನಂಬಿದ ಅನಾಥರನು ನೀರಿನೊಳಗದ್ದು ಕ್ಷೀರದೊಳಗದ್ದು ಅಂದಾಗ ತಂದು ರೆಸ್ಪಾನ್ಸ್ ಜಾಯಿಂಟ್ ರೆಸ್ಪಾನ್ಸ್ ನಾವು ಹೇಳ್ತೀವಿ. ಅಲ್ಲಿಗ ಬರೇ ದೇವರದೊಂದೇ ಅಲ್ಲೋ ನಿಂದು ಅದೇ ಜೀವೋಪಕರ್ತ ವೇದ ಅದ್ರ ವಿಸ್ತಾರವಾಗಿ ನಿರಾಕರಿಸ್ತಿದ್ದ ಆಚಾರ ಬ್ರಹ್ಮಸೂತ್ರ ಭಾಷಾ ಹೇಳಿ ಈ ಪಂಡಿತರು ಮಾತ್ರ ಇರಾಗ ಆಚಾರ ನಿರಾಕರ ಇವರು ಮಾತ್ರ ಮಾತಾಡಿದ್ರು. ಯಾಕೆ ನಿಂದ ಅದೇ ಅದಕ್ಕೋಸ್ಕರ ಆಗ ತನ್ನ ಮುಡಿ ಹಿಡ್ಕೊಂಡಿದ್ದಾಳೆ. ಬರೀ ದೇವ್ರ ಮೇಲೆ ಹಾಕಿದ ನಾವಂತ ದೇವ್ರ ಮೇಲೆ ಹಾಕಿದ್ರೆ ಹಾಕ್ತೇನು ನೀನು ಪ್ರಯತ್ನ ಮೇಕ ಮಗ್ರೆ ಭೀಮಸೇನ ದೇವ್ರ ಮಾತ್ರ ಅದನ್ನ ತಗೋತೀವಿ. ಅದು ಯಾವ ಕಾಂಟೆಸ್ಟ್ ಆಗಿ ಹೇಳಿದ್ರೆ ಅಂತ ಕೈ ಬಿಟ್ಬಿಡ್ತೀವಿ ನಾವು ಅದ್ರ ಮಾತ್ರ ಆಜಿಟಿ ತಗೊಂಡ್ಬಿಡ್ತೀವಿ. ಅದಕ್ಕೋಸ್ಕರವಾಗಿ ಆ ಹಿಡ್ಕೊಂಡು ಪರಮಾತ್ಮ ಜುಮ್ ಅಂದಿಲ್ಲ ಸರ್. ಆಮೇಲೆ ತನಗೆ ಅಸಾಧ್ಯ ಅಂತ ಅನಿಸ್ತಾರ ದ್ರೌಪದಿ ದೇವಿ. ಆದಂತ ತಂದೆ ತಾಯಿಯು ನೀನೆ ಬಂಧು ಬಳಗವ ನೀನೆ ಇಂದೆನ್ನ ಕುರುಸ್ವಾಮಿ ಗುರುಪಿತಾಮಹ ನೀನೆ ಎಂದು ನಂಬಿದೆ ಎನ್ನ ಮಾನಾಭಿಮಾನವ ಮುಕುಂದ ನೀನು ಗೊಪ್ಪಿಸಿದನಯ್ಯ. ತಂದೇಗ ಬೇಕ ಕೊಂದರೆ ಎಳುತ್ತ ಕಾಯ್ದ ಬಳು ತಂದು ಕಣ್ಗಳು ಮುಚ್ಚಿ ಕರ್ತಲಂಗಳ ನೆಗೈ ಇಂದು ಪ್ರಾಣವು ಬಿಡುವನೆಂದು ನಿಶ್ಚಯಿಸಿ ಗೋವಿಂದ ಎಂದಳು ಮೃಗಾಕ್ಷಿ. ತನಗೆ ಅಸಾಧ್ಯ ಅಂತ ಅಂದ್ರೆ ದ್ರೌಪದಿ ದೇವರು ಅಜ್ಞಾನ ಅಲ್ಲ. ಆ ಮಾತು ತಿಳ್ಕೋಬಾರ್ದು. ನಮ್ಮ ಎಲ್ಲಿವರೆಗೂ ನಿನಗೆ ಜಾಯಿಂಟ್ ರೆಸ್ಪಾನ್ಸಿಬಿಲಿಟಿ ನಮ್ದು ಅದೇ ದೇವರು ಅಂತ ಅಲ್ಲಿವರೆಗೂ ದೇವರ ಅನುಗ್ರಹವಾಗಲ್ಲ ನಿನಗೆ ಅಂತ ತಾವು ತೋರಿಸಿದ್ದಾರೆ. ಯಾವಾಗ ತನಗೆ ಅಸಾಧ್ಯ ಆಯ್ತು ತನ್ನ ಕೈ ಬಿಟ್ಬಿಟ್ಟು ಮುಡಿ ಹಿಡ್ಕೊಂಡು ಕೈ ಬಿಟ್ಟು ಗೋವಿಂದ ಎಂದಳು ಮೃಗ ತಕ್ಷಣ ಪರಮಾತ್ಮ ಅಕ್ಷರ ಉತ್ತರ ಕೊಟ್ಟ. ಅಲ್ಲಿವರೆಗೂ ದೇವರು ಕಿವಿ ಬಿಟ್ಟಿದ್ದಿಲ್ಲ ಹಾಗಾದ್ರೆ ಯಾಕೆ? ಅನಾಕೋದಿಂದ ಎಲ್ಲಿ ಗಜೇಂದ್ರಕ್ಕೆ 1000 ವರ್ಷದ ದಿವಸ ಏನು ಹೋರಾಡ, ತನ್ನ ಹೆಂಡತಿ ತನ್ನ ಮಕ್ಕಳು ಇವರೆಲ್ಲ ನನ್ನ ಉದ್ಧಾರ ಮಾಡ್ತಾರೆ. ನಮಾಮಿ ಸೇ ಜ್ಞಾತೆ ಆತರಂಗದ ಕುತ ಕರುಣ್ಯಂ ಪ್ರಭವಂತ ಮೂಚಿತ ಭಾಗವತ ಹೇಳ್ತಾರೆ. ಒಂದು ಅದರ ಮೇಲೆ ಅಭಿಮಾನಿತ್ತು, ನನಗೇನ್ ಬೇಕಾದಷ್ಟದೇ, ನನಗೇನು ಅದೇ ಅವರಿದ್ದಾರೆ ಇವರಿದ್ದಾರೆ ಸೇರ್ಕೊತೀವಲ್ಲ, ಯಾರಿದ್ದಾರೇನಯ್ಯ ನೀನಿಲ್ಲದ. ಆ ಗಜರಾಜನಿಗೆ 1000 ವರ್ಷ ಅಜ್ಞಾನಿ, ಅದು ಅಲ್ಲಿವರೆಗೂ ಭಗವಂತ ಜುಮ್ ಅನ್ನಿಲ್ಲ. ಯಾವಾಗ ಇವನಾದ್ರೂ ನನಗೆ ಇಲ್ಲ ಸ್ವಾಮಿ, ನೀನೇ ಗೊತ್ತು ನನಗೆ ಅನನ್ಯ ಚಿಂತೆಯಂತೋ ಏನೇನೋ ಪರ್ಯುಪಾಸ್ತೆ ದೇಶಾಂ ನಿತ್ಯಾಭಿಯುಕ್ತಾ ನಾಂ ಯೋಗ ಕ್ಷಮ ಮಹಾ. ಯಾವಾಗ ತಾನು ಎಲ್ಲರನ್ನು ಮತ್ತು ನೀನೇ ಗತಿಯನ್ನು ತಕ್ಷಣ ಬಂದ ಪರಮಾತ್ಮ. ಆಗ ನಮಗೆ ಮಿಥ್ಯಾಜ್ಞಾನ ತುಂಬುತ್ತಾ ಇದ್ದಾರೆ ಪಂಡಿತರೆಲ್ಲ ಸೇರಿಕೊಂಡು, ಮಿಥ್ಯಾಜ್ಞಾನ ತುಂಬಿ ನಿಂದದೆ ನಮ್ಮನ್ನು ಸಿದ್ಧಾಂತ ವಿ ಆರ್ ಗೋಯಿಂಗ್ ಎಗೇನ್ಸ್ಟ್ ಗೋಲ್. NH4 ಹೋಗಿದ್ದೀವಿ, ಬಾಂಬೆಗೆ ಹೋಗ್ಬೇಕು ಅಂತ ಉದ್ದೇಶ, ನಾವು ಮದ್ರಾಸ್ ಕಡೆಗೆ ಹೊರ್ತೀವಿ. ಎಲ್ಲಿ ಬಾಂಬೆಯಿಂದ ಮದ್ರಾಸ್ ಹೋರಿ NH4. ಆದ್ರೆ ನಮಗೆ NH4 ಹೌದು ಅಲ್ಲ ಕೇಳ್ತಿ ಹೊರ್ತು, ನಮ್ಮ ಗುರಿ ಯಾವುದು? ಆಗ ನಾವೆಲ್ಲ ಮೋಕ್ಷದ ಕಡೆ ಕರ್ಮ ಕ್ಷಯವಾದಷ್ಟು ಮುಖ್ಯವಾಗಿಲ್ಲ, ಕರ್ಮ ಕ್ಷಯಕ್ಕಿಂತ ದೇವತೆ ಕರ್ಮ ಯಾರು ಗೋನ್ ಆಗಿ ಕರ್ಮ ಸೇರಿಸ್ತಾರೆ, ಇದು ಸಾಧನೆ ಅಂತ ಹೇಳಿ ಇದನ್ನು ಸಾಧನೆ ಅಂತ ಹೇಳ್ತಾರೆ. ಎಷ್ಟು ಅಜ್ಞಾನ, ಅಜ್ಞಾನ ಮಿಥ್ಯಾಜ್ಞಾನ ಅನ್ಯಥಾಜ್ಞಾನ ಎಲ್ಲ ಏನು ಬೇಕಾದ್ರೂ ಅನ್ಬೋದು. ಇದಕ್ಕೆ ಸಕಲ ಶಾಸ್ತ್ರಕ್ಕೆ ವಿರೋಧವಾದ ಪ್ರಕ್ರಿಯೆ ಇದೆ. ಆದ್ರೆ ಏನಾದ್ರೆ ಬಹುಶಃ ಅದೇ ಹೇಳ್ತಾ ಇದ್ದಾರೆ. ಅದೇ ಅದಕ್ಕೆ ವಿಮರ್ಶೆ ಮಾಡುವುದು, ನೀನು ಮನುಷ್ಯ ಬುದ್ಧಿ ಕೊಟ್ಟಿದ್ದಾನೆ ಹೇಳ್ತಾ ಇದ್ದಾರೆ ಐಕ್ಯಕರಣತ್ವ ಸ್ವಂತ ನಿನ್ನ ದಿನನಿತ್ಯ ಜೀವನದಲ್ಲಿ ಯೋಚನೆ ಮಾಡು. ನಾ ಸ್ವತಂತ್ರನಾದೆ, ನಾ ಬೇಕಾದ ನಾ ಮಾಡ್ಕೊಳ್ತಿದ್ದೆ, ಅಸ್ವತಂತ್ರ ನಾನು, ನನ್ನ ಯಾವಾಗಲೂ ಅಸ್ವತಂತ್ರ ನಾನು, ನನಗೆ ಮನಸ್ಸಿಕ್ಕ ದಾಟ ಹರಿತಿತ್ತ ಸತ್ಯ ಹರಿತಿತ್ತ. ಅದು ಅಥಾಥ ಬ್ರಹ್ಮ ಜಿಜ್ಞಾಸ ಸೂತ್ರ ಹಿಡ್ಕೊಂಡ ಜಿಜ್ಞಾಸ ಅಲ್ಲ, ಪ್ರತಿ ಕ್ಷಣದಲ್ಲೂ ನಮ್ಮ ಅದನ್ನು ಜಿಜ್ಞಾಸ ಮಾನಸಿಕವಾಗಿ ಚಿಂತನೆ ಮಾಡ್ತಿರ್ಬೇಕು. ಏ ಮನಸ್ಸಿನ ತೊಳಿತಕ್ಕಂಥ ಕ್ರಿಯೆ, ಮನಸ್ಸಿಂದ ತೊಳಿತಕ್ಕಂಥ ಕ್ರಿಯೆ. ಏನಾದ್ರೂ ಸ್ವಾಮಿ ನನಗೆ ಒಳ್ಳೇದಕ್ಕೆ ಮಾಡ್ತಾ ಇದ್ದೀನಿ, ನೀನು ನನಗೆ ತುಂಬ ಹಿತ, ನನಗೆ ಇನ್ಯಾರು ಹಿತರಲ್ಲ, ನೀನೊಬ್ಬನೇ ನನಗೆ ಹಿತ. ನೀವು ಜಗತ್ತಿನಲ್ಲಿ ಎಲ್ಲರೂ ನಿಮಿತ್ತ ಮಾಡ್ತಾರಷ್ಟೇ. ಒಂದು ಜನ್ಮದ ಸಮಯ ಯಾವುದೋ ಋಣಾನ ಬಂದ ರೂಪೇಣ ಪ್ರತಿಭಟ್, ಒಂದು ಜನ್ಮದ ಋಣಾನ ಬಂದ ರೂಪದಿಂದ ಬಂದಿರ್ತಾನೆ. ಇವ್ರು ಯಾರು ಅಲ್ಲ ಸ್ವಾಮಿ, ನೀನೊಬ್ಬನೇ ನನಗೆ ಅನಾದ್ಯನಂತ ಕಾಲ ನನ್ನ ಬಿಟ್ಟು ನೀನಿಲ್ಲ, ನಿನ್ನ ಬಿಟ್ಟು ನಾನಿಲ್ಲ ಅಂಬೋ ಜ್ಞಾನ ಬರುತ್ತೆ. ಆ ಜ್ಞಾನ ಬರ್ಬೇಕಾದ್ರೆ ಅಂತಃಕರಣ ಸಿದ್ಧಿ ಆಗ್ಬೇಕು. ಅಂತಃಕರಣ ಸಿದ್ಧಿ ಆಗ್ಬೇಕಾದ್ರೆ ಪರಮ ಭಗವಂತ ವಿಷಯದಿಂದ ಅಂತಃಕರಣ ಸಿದ್ಧಿ ಆಗುತ್ತೆ. ಮುಸುರೆ ತೊಳೆಯಬೇಕು, ಮನಸ್ಸಿನ ಮುಸುರೆ ತೊಳೆಯಬೇಕು. ಅದಕ್ಕೆ ಮನವ ಶೋಧಿಸಬೇಕು ನಿತ್ಯ ಅಂದ್ರೆ ವಿಜಯದಾಸ. ನಾ ಮನಸ್ಸನ್ನು ಶೋಧಿಸ್ಲಿಕ್ಕೆ ಹೋಗ್ತಾ ಇಲ್ಲ, ದೇಹವನ್ನು ಚಿಂತನೆ ಮಾಡ್ಲಿಕ್ಕೆ ಹೋಗ್ತು. ಬ್ಯಾಟ್ರಿ ಲೋ ಆಗೋಯ್ತು ನಂದು.
ದಾಸರೇ ಬ್ಯಾಟ್ರಿ ಆಗೋಯ್ತು ದಾಸರೇ?
ಹ್ಞೂ ಬ್ಯಾಟ್ರಿ ಆಗೋಯ್ತು ರೀ.
ಓ ಅಚ್ಚಾ ಅಚ್ಚಾ ಅಚ್ಚಾ
ಲೋ. ಹಾ
ಅದೇ ಆಯ್ತು ಅಂದ್ರೆ ಅದೇ ಆಗ್ಲಿ. ಮತ್ತೆ ಹಾಗಾದ್ರೆ ಅದೇ ಕೆಲವು ಇನ್ನ ಪ್ರಶ್ನೆಗಳು ಇದ್ವು, ಆದ್ರೆ ಇವಾಗ ಆದ್ರೂ ನಿಮಗೆ 10:10 ಆಗಿದೆ ಅಂದ್ರೆ ನಿಮಗೆ 10:40 ಆಗಿರ್ಬೇಕು. ಸುಮಾರು 1.5 ತಾಸದಿಂದ ನೀವು ಫೋನ್ ಕೈನಲ್ಲಿ ಇಟ್ಕೊಂಡಂತ ಇದೆ. ಎಲ್ಲರ ಪರವಾಗಿ ನಿಮಗೆ ತುಂಬಾ ಕೃತಜ್ಞತೆಗಳು ದಾಸರೆ.
ಅದೇ ದಾಸರೆ, ನೀವು ಹೇಳಿದ ತತ್ವಗಳು ತುಂಬಾ ಗೂಢವಾದ್ವು. ಅದು ಅಷ್ಟು ಎಷ್ಟು ಬೇಗನೆ ಅದು ಭಗವಂತ ಅದು ಹಿಡ್ಕೊಂಡು ತಾನು ಇದ್ರನ್ನ ಜೀರ್ಣಿಸಿಕೊಂಡು.
ಈಗ ನಾನು ಹೇಳ್ತಾ ಇದ್ದೆ ಪ್ರೀತಿಪೂರ್ವಕ ಗುರುಪದೇಶ ಮೇವ ಫಲತಿ ಎಂದರೆ, ಗುರುಪದೇಶ ಹೇಗಿರ್ಬೇಕು? ದೇವರ ಅನುಗ್ರಹವಾಗಲಿ ಅಂತ ಪ್ರೀತಿಯಿಂದ ಉಪದೇಶ ಮಾಡಿದ್ರೆ ತತ್ವಜ್ಞಾನವಾಗ್ತದೆ. ಆದ್ರೆ ನಾನು ಅದೇ ರೀತಿ ಉಪದೇಶ ಮಾಡಿದೀನಿ, ದೇವರು ನಿಮ್ಗೆ ತತ್ವಜ್ಞಾನ ಕೊಡ್ಲು.
ಆಯ್ತು ದಾಸರ, ಅದೇ ಬೇಡ್ಕೊಳ್ತಾ ಇದ್ವಿ. ಇದೆಲ್ಲ ದೃಢವಾಗಿ ಹಿಡ್ಕೊಳ್ಳ ಹಾಗೆ ಅವನೇ ಒಳಗ್ ನಿಂತು ಈ ಜ್ಞಾನವನ್ನು ಅವನೇ ಹಿಡ್ಕೋಬೇಕು. ಒಳಗ್ ನಿಂತು ಅವನೇ ಈ ಜ್ಞಾನವನ್ನು ಹಿಡ್ಕೋಬೇಕು.
ಹೌದೌದು, ಅವನೇ ಕೊಡ್ಬೇಕು, ಅವನೇ ಕೊಡ್ಬೇಕು. ನಮ್ಮ ಪ್ರಯತ್ನ ಏನೇನಿಲ್ಲ.
ಅದೇ, ಹಾಗಾಗಿ ಅವನಲ್ಲಿ ನೀವು ಪ್ರಾರ್ಥನೆ ನೀವು ಒಪ್ಪೋದಿಲ್ಲ, ಆದ್ರೆ ಈ ವಿಷಯಕ್ಕೆ ಪ್ರಾರ್ಥನಾ ಅವನಲ್ಲಿ ನೀವು ಸಲ್ಲಿಸಿ.
ಧಾರಾಳವಾಗಿ ನಾನು ಪ್ರಾರ್ಥನೆ ಮಾಡ್ತೇನೆ ಸ್ವಾಮಿ, ತತ್ವಜ್ಞಾನ ಅವ್ರಿಗೆ ಉಂಟು ಮಾಡು ಅಂತ ಪ್ರಾರ್ಥನೆ ಮಾಡ್ತೇನೆ.
ಆಯ್ತಾಸರೆ,
ನಮಗೋಸ್ಕರ ಬೇಡ, ಇನ್ನೊಬ್ಬರಿಗೆ ಕೇಳ್ಬಹುದು.
ಓ ಹೌದಾ, ಹಾಗಾದ್ರೆ ಪರವಾಗಿಲ್ಲ. ಹಾಗಾದ್ರೆ ತತ್ವಜ್ಞಾನ ವಿಷಯದಲ್ಲಿ ಏನು ಪ್ರಾಬ್ಲಮ್ ಇಲ್ಲಲ್ಲ ದಾಸರೆ, ಕೇಳ್ಬೋದಲ್ಲ ಅದು. ಅದೇ, ಸೊ ಹಾಗಾಗಿ ನೀವು ಹೇಳಿದ ಇದು ರೆಕಾರ್ಡ್ ಆಗಿದೆ ದಾಸರೆ. ನಾವು ಇಂಟರ್ನೆಟ್ ನಲ್ಲಿ ಹಾಕಿ ಪುನಃ ಕೇಳ್ತಾ
ಇದ್ದೀವಿ.
ಮನಸ್ಸಿಗೆ ಮನವರಿಕೆ ಆಗೋದಿಲ್ಲ, ಅದು ಎಷ್ಟೋ ಸಲ ಕೇಳ್ತಾ ಇರ್ಬೇಕು ಪುನಃ ಕೇಳ್ಬಿಟ್ಟು
ಪದೇ ಪದೇ ಕೇಳ್ಬೇಕು. ಅದಕ್ಕೆ ಆವೃತ್ತಿ ಬ್ರಹ್ಮಸೂತ್ರನೇ ಅದೇ, ಆಡಿದ್ದೆ ಆಡೋ ಕಿಸ್ಬಾಯ್ ದಾಸ ಅಂದ್ರೆ ದಾಸರು, ಆಡಿದ್ದೆ ಆಡೋ ಕಿಸ್ಬಾಯ್ ದಾಸ ಅಂತ.
ಅದ್ರೆ ನೀವು ಕೊಡೋ ಎಕ್ಸಾಂಪಲ್ಸ್, ನೀವು ಕೊಡೋ ನಿಜ ಏನೋ ಈ ಲೈವ್ ಎಕ್ಸಾಮ್ ಅಂದ್ರೆ ನಿಜ ಜೀವನಕ್ಕೆ ಸೇರಿದ ಎಕ್ಸಾಂಪಲ್ಸ್ ಅವೆಲ್ಲ ತುಂಬಾ ಅದ್ಭುತವಾಗಿರುತ್ತೆ ದಾಸರೆ, ಅದು ತುಂಬಾ ಅಪೀಲಿಂಗ್ ಆಗಿರುತ್ತೆ. ನಿಮ್ಮ ಹೆಚ್ಚೆಚ್ಚಾಗಿ ನಿಮ್ಮ ಒಂದು ನಿಮ್ಮ ಜ್ಞಾನದ ಒಂದು ಉಪಯೋಗ ಭಗವಂತ ನಮಗೆ ಕಲ್ಪಿಸ್ಕೊಳ್ಳಿ ಅಂತೇಳಿ ಅವನಲ್ಲಿ ಬೇಡ್ತಾ. ಇಲ್ಲಿ ಒಂದು ಆರ್ಜನೆ ಇದ್ದಾರೆ, ನಮ್ಮ ಹೆಚ್ ಎಸ್ ಶ್ರೀನಿವಾಸ ಮೂರ್ತಿ ಅವರ ಮಕ್ಕಳು ಮೋಹನ್ ಅಂತಿದ್ದಾರೆ. ಸೊ ಅವರು ಮತ್ತೆ ನಮ್ಮ ಸತ್ಯ ಅಂತೇಳಿ, ಆಮೇಲೆ ಇಲ್ಲಿ ಹರೀಶಗುಂತ ನಿಮ್ಗೆ ಹಾಗಿದ್ರು, ಶೇಷಣ್ಣ ಅಂತೇಳಿ VRP ಅಂತೇಳಿ, ಫೋನ್ ನಲ್ಲಿ ಬಾಲಕೃಷ್ಣ ಅಂತೇಳಿ, ಜಯಪ್ರಕಾಶ್ ಅಂತೇಳಿ, ಆದ್ಮೇಲೆ ಅಜಯ್ ದುರ್ಗಾ ಅಂತೇಳಿ ಇನ್ನೊಂದು 7-8 ಜನ ಇದ್ದಾರೆ ಅನ್ಮತ್ ಫೋನ್ ನಲ್ಲಿ. ಎಲ್ಲರ ಪರವಾಗಿ ತಮಗೆ ತುಂಬಾ ಸಾಷ್ಟಾಂಗ ಪ್ರಣಾಮಗಳು ಸಮರ್ಪಿಸುತ್ತಿದ್ದೇವೆ. ಈ ಒಂದು ಜ್ಞಾನದ ಒಂದು ಶ್ರೀಮಂತಿಕೆ ಭಗವಂತ ನಮ್ಮತ್ರ ಶೇರ್ ಮಾಡಲಿಕ್ಕಾಗಿ ಅವನಲ್ಲಿ ಪ್ರಾರ್ಥನೆ ಮಾಡ್ತಾ, ತಮ್ಮಲ್ಲಿನೂ ಪ್ರಾರ್ಥನೆ ಮಾಡ್ತಾ, ಇಂಥ ಒಂದು ವಿಷಯಗಳು ಹೆಚ್ಚೆಚ್ಚಾಗಿ ನಾವು ಫೋನ್ ದ್ವಾರನೋ ಇಂಟರ್ನೆಟ್ ಮೂಲಕನೋ ಯಾವುದೋ ಒಂದು ವಿಧವಾಗಿ ತಮ್ಮ ಕಡೆಯಿಂದ ಪಡ್ಕೋಬೇಕಂತೇಳಿ ನಮಗೆ ತುಂಬಾ ಇದು ಮನಸ್ಸಿಗಾಗಿದೆ. ಭಗವಂತ ಯಾವುದೋ ಒಂದು ಸಾಧನೆ ಮಾಡಿಸ್ಬೇಕಂತೇಳಿ ಒಂದು ಅವನ ಕರುಣಕ್ಕೆ ಬಂದಂತ ಕಾಣುತ್ತೆ, ಹಾಗಾಗಿ ಎಲ್ಲ ಕಾರ್ಯಗಳು ನಡೆಸ್ತಾ ಇದ್ದಾನೆ ಅವನು. ಐ ಥಿಂಕ್ ದಾಸರದು ಕಟ್ ಆಗಿದೆ ಅಂತ ಕಾಣುತ್ತೆ, ಇಂಟರ್ನೆಟ್ ಹೇಳ್ತಾ ಇದ್ರಲ್ಲ
ಬ್ಯಾಟ್ರಿ ಡೌನ್ ಆಗಿದೆ ಅಂತೇಳಿ ಪಾಪ. ಆಯ್ತು ಅಂದ್ರೆ ಆಕ್ಚುಲಿ ಇವಾಗೆಲ್ಲ ರೆಕಾರ್ಡ್ ಆಗಿದೆ, ಅದು ಇಂಟರ್ನೆಟ್ ಮೇಲೆ ಮತ್ತೆ ಅದು ಹಾಕೋದಾಗುತ್ತೆ. ಪ್ರಾಬ್ಲಿ ನಿಮ್ಗೆ ಏನೇನು ಕ್ವಶನ್ಸ್ ಉಂಟು ಅದು ಎಲ್ಲರೂ, ಇನ್ನ ಎಷ್ಟೋ ಕ್ವಶನ್ಸ್ ಇದ್ವಿನಿ, ಪ್ರಾಬ್ಲಿ ಅವು ನಾನು ಫಾರ್ಮೆಟ್ ಮಾಡಿ ಅವೆಲ್ಲ ಕೊಟ್ಟು ಕಳಿಸ್ತೀನಿ ನಿಮಗೆ. ನಿಮಗೆ ಇದ್ದಂಥ ಕ್ವಶನ್ಸ್ ಅವೆಲ್ಲ ನೀವು ಹೇಳಿದರೆ, ದೆನ್ ದಾಸರಿಗೆ ಹೇಳಿದಂತೆ ಅವ್ರಿಗೆ ನಾವು ಮೇಲ್ ಮೂಲಕ ಕೊಟ್ಟು ಕಳಿಸಿದ್ರೆ ಅವಕ್ಕೆ ಆನ್ಸರ್ಸ್ ಅವರು ಬರೆದು ಕೊಟ್ಟು ಕಳಿಸ್ತೀನಿ ಅಂತ ಹೇಳ್ತಾ ಇದ್ದಾರೆ. ಸೊ ಆಯ್ತು ಮತ್ತೆ ಎಲ್ಲರೂ ಸಿಗೋಣ ಮತ್ತೆ. ಹರೀಶ್ ಶ್ರೀನಿವಾಸ.